भ्यो नमः। हरिः योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्बा चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय सिरसा नमः। उमेशाद्या सुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मि। नमः श्रीव्यासयोगिने, नमः पुरन्दरार्याय विजयार्याय ते नमः। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। इवत्तिन दिवस परमपूज्यरादंतः प्रातस्मरणीयरादंतः श्री विजयदासर आराधना महोत्सवद शुभ संदर्भ। श्री विजयदासरु हरिदासर ಒಂದು ಗುಂಪಿನಲ್ಲಿ ಹರಿದಾಸ ಚತುಷ್ಟಯ ಅಂತ ಪ್ರಸಿದ್ಧವಾದ ನಾಲ್ಕು ಜನಗಳಲ್ಲಿ ಒಬ್ಬರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಮತ್ತು ಶ್ರೀ ಜಗನ್ನಾಥದಾಸರು. ನಾಲ್ಕು ಜನಗಳನ್ನು ದಾಸ ಚತುಷ್ಟಯ ಅಂತ ಕರೀತಾರೆ. ಅದರಲ್ಲಿ ಪುರಂದರದಾಸರಾದ ಮೇಲೆ ಮುಂದಿನ ಸ್ಥಾನ ವಿಜಯದಾಸರದೇ. ವಿಜಯದಾಸರು ಅನೇಕ ದೃಷ್ಟಿಯಿಂದ ಅತ್ಯಂತ ಅಪೂರ್ವವಾದಂತಹ ಕಾರ್ಯ ಮಾಡಿರ್ತಕ್ಕಂಥ ಮಹಾನುಭಾವರು. ಅವರ ಚರಿತ್ರೆ ಸಾಮಾನ್ಯ ವಿಚಾರತೆ ಕೇಳಿರ್ತೇವೆ. ಹರಿದಾಸ ಸಾಹಿತ್ಯ ಜನಸಾಮಾನ್ಯರಿಗೆ ಮತ್ತು ವಿದ್ವಾಂಸರಿಗೆ ಇಬ್ಬರಿಗೂ ಸಹ ಉಪಯುಕ್ತವಾಗಿ ಬಂದಂತಹ ಸಾಹಿತ್ಯ. ಸಾಮಾನ್ಯ ಜನ ತಿಳ್ಕೊಂಡಿರೋದೆಲ್ಲ ಸಂಸ್ಕೃತ ಬರೆದಿದ್ದವರಿಗೋಸ್ಕರ ಅಂಥೇಳಿ, ಅದು ತಪ್ಪದು. ಸಂಸ್ಕೃತ ಬಂದವರಿಗೂ ಕೂಡ ಅನೇಕ ವಿಷಯಗಳು ತಿಳಿಯ ಹಾಗೆ ಬರೆದಿದ್ದ ಅದರ ವೈಶಿಷ್ಟ್ಯ. ಸಾಮಾನ್ಯರಿಗೂ ತಿಳಿಬೇಕು ಮತ್ತು ವಿದ್ವಾಂಸರಿಗೂ ತಿಳಿಬೇಕು. ಸಾಮಾನ್ಯರಿಗೆ ಶಾಸ್ತ್ರ ವಿಚಾರಗಳನ್ನು ಪ್ರಮಾಣದ ಪ್ರಕ್ರಿಯೆಗಳನ್ನು ಬಿಟ್ಟು ಪ್ರಮೇಯಗಳನ್ನು ಮಾತ್ರ ತಿಳಿಸೋ ದೃಷ್ಟದಿಂದ ಹೊರಟಿದ್ದರಿಂದ ಅದು ಜನಸಾಮಾನ್ಯರಿಗೆ ತಿಳಿಯಲಿಕ್ಕೆ ಅನುಕೂಲ ಆಯಿತು. ಮತ್ತು ಮುಖ್ಯವಾಗಿ ಅನೇಕ ಪ್ರಮೇಯಗಳು ಶಾಸ್ತ್ರಗಳಲ್ಲಿ ಎಷ್ಟೋ ಕಡೆ ಹರಡಿ ಹೋಗಿರೋದು. ಅದನ್ನೆಲ್ಲ ಸಂಗ್ರಹ ಮಾಡೋದು ಅದು ವಿದ್ವಾಂಸರಿಗೆ ಬಹಳ ಮುಖ್ಯವಾದ ಕೆಲಸ. ಅದನ್ನೆಲ್ಲ ಮಾಡಿದರು. ಕನ್ನಡದಲ್ಲಿ ಮಾಡಿದರು ಎಂಬುದನ್ನು ಬಿಟ್ಟರೆ ಅದೇ ಸಂಸ್ಕೃತದಲ್ಲಿ ಬರೆದಿದ್ದರೆ ಒಳ್ಳೆಯ ಪಠ್ಯಪುಸ್ತಕ ಆಗಿ ಹೋಗ್ತಾಯಿತ್ತು. ವಿದ್ವಾಂಸರಿಗೆ ಪಠ್ಯಪುಸ್ತಕ ಆಗ್ತಿತ್ತು. ಈಗಲೂ ಕೂಡ ಕನ್ನಡ ಬಂದವರಿಗೆ ಪಠ್ಯಪುಸ್ತಕನೇ ಅದು. ಅಷ್ಟು ಶ್ರೇಷ್ಠವಾದಂಥ ಸಾಹಿತ್ಯ ಹರಿದಾಸ ಸಾಹಿತ್ಯ. ಮತ್ತು ಜನಗಳ ಆಕರ್ಷಣೆಗೋಸ್ಕರವಾಗಿ ಒಳ್ಳೆಯ ಒಂದು ಸಂಗೀತದ ಮಾಧ್ಯಮವನ್ನು ಹುಡುಕಿತ್ತು. ಕನ್ನಡ ಭಾಷೆ ಸಂಗೀತ ಮಾಧ್ಯಮ, ಶಾಸ್ತ್ರ ತತ್ವ ಮೂರನ್ನೂ ಸೇರಿಸಿ ಹೇಳಿದ್ದರಿಂದ ಜನಸಾಮಾನ್ಯರಿಗೆ ಎಲ್ಲ ರೀತಿಯಲ್ಲೂ ಕೂಡ ಕೇಳಲಿಕ್ಕೆ ಆಮೇಲೆ ನೆನಪಿಟ್ಟುಕೊಂಡು ಹೇಳಲಿಕ್ಕೆ ಅದು ಅನುಕೂಲ ಆಯಿತು. ಹಾಡಿದ ರೂಪದಲ್ಲಿ ಬಂದಿದ್ದರಿಂದ ಬಾಯಿಪಾಠ ಮಾಡೋದು ಸುಲಭ, ಹೇಳೋದು ಸುಲಭ. ಸಂಗೀತ ದೃಷ್ಟಿಯಿಂದ ಬಂದಿದ್ದರಿಂದ ಕೇಳುಗರಿಗೆ ಅರ್ಥವಾಗದಿದ್ದರೂ ಆನಂದ ಕೊಡತಕ್ಕಂಥ ಶಕ್ತಿ ಇದೆ. ಇವತ್ತಿಗೂ ಹರಿದಾಸರ ಸಿಡಿ ಇತ್ತೀಚೆಗೆ ಒಂದು 40-50 ವರ್ಷದಿಂದ ಸಿಡಿಗಳೇನು ಬಂದಿದೆ ಅದೆಲ್ಲರೂ ಉಪಯೋಗಿಸ್ತಾರೆ. ಬರೀ ಮಾಧ್ವರು ಅಂತೇನಿಲ್ಲ, ಎಲ್ಲ ಜನಗಳು ಕೂಡ ಅದನ್ನು ಕೇಳ್ತಾರೆ. ಅಷ್ಟೇ ಅಲ್ಲ, ಭಕ್ತಿಗೀತೆಗಳು ಅಂದರೆ ಮೊದಲು ಕೇಳೋದೇ ಹರಿದಾಸರ ಹಾಡುಗಳನ್ನು. ಬೇರೆ ಯಾವುದೇ ಪಂಥದ ಹಾಡುಗಳನ್ನು ಜನ ಅಷ್ಟು ಎಂಜಾಯ್ ಮಾಡೋದಿಲ್ಲ. ಅದು ಹರಿದಾಸರ ಹಾಡುಗಳು ಅಂತ ಹೇಳಿದರೆ ಅದರ ಭಕ್ತಿಯ ಬಗ್ಗೆ ಅದರಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಸ್ಫೂರ್ತಿ ಕೂಡ ಶಕ್ತಿ ಬೇರೆ ಯಾವ ಭಕ್ತಿ ಸಾಹಿತ್ಯಕ್ಕೂ ಇಲ್ಲ. ಅದನ್ನು ಅವರು ಹೇಳ್ತಾರೆ, ಜನಗಳು ಹೇಳ್ತಾರೆ ಅಷ್ಟಲ್ಲ, ಹಾಡೋರು ಹೇಳ್ತಾರೆ ಮಾತ್ರ. ಅದು ನಮ್ಮವರಲ್ಲ, ತಮಿಳುನಾಡಿನಲ್ಲೇ ಹೆಚ್ಚು ಸಂಗೀತಕಾರರಲ್ಲಿ ಹೆಚ್ಚು ಆ ಕಡೆಗೆಲ್ಲ ಮತ್ತು ಧಾರವಾಡದ ಕಡೆಗೆ ಅವರೆಲ್ಲರೂ ಕೂಡ ಹೇಳೋದು ಹರಿದಾಸ ಸಾಹಿತ್ಯದ ಹಾಡುಗಳನ್ನು ಹೇಳಿದಾಗ ಜನಗಳು ಹೇಗೆ ಇನ್ವಾಲ್ವ್ ಆಗ್ತಾರೆ ಆ ರೀತಿಯಲ್ಲಿ ಬೇರೆ ಭಕ್ತಿಗಳನ್ನು ಹಾಡಿದಾಗ ಅಷ್ಟು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಹೃದಯ ಸಾಹಿತ್ಯಕ್ಕೆ ಒಂದು ವಿಚಿತ್ರವಾದ ಒಂದು ಶಕ್ತಿ ಇದೆ, ಅದು ಸಹಜ. ಅದು ಯಾಕೆಂದರೆ ನಿಜವಾದ ಭಕ್ತಿ ಇರೋದು ವಯಸ್ಸು ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಒಂದೇ, ಉಳಿದೆಲ್ಲ ಭಕ್ತಿ ಕೂಡ ಹೆಸರಿಗೆ ಭಕ್ತಿ ಹೊರತು ಒಂದು ಸ್ಟೇಜಲ್ಲಿ ಅದು ಹೋಗಿಬಿಡುತ್ತೆ. ಆದರೆ ನಿತ್ಯವಾದ ಭಕ್ತಿ, ಪೂರ್ಣವಾದ ಭಕ್ತಿ, ನಿರ್ವ್ಯಾಜವಾದ ಭಕ್ತಿ, ಒಟ್ಟು ನಿಜವಾದ ಭಕ್ತಿಯ ಒಂದು ಕಾನ್ಸೆಪ್ಟ್ ಸಿಗೋದು ಮಧ್ವ ಸಿದ್ಧಾಂತದಲ್ಲಿ ಮಾತ್ರ. ಅದಕ್ಕೆ ಭಕ್ತಿ ಸಿದ್ಧಾಂತ ಅಂದರೆ ಒಂದೇ, ಮಧ್ವ ಸಿದ್ಧಾಂತ ಅಂದರೆ ಒಂದೇ. ಆಚಾರ್ಯರು ಭಕ್ತಿ ಅಂತಲೇ ಆಚಾರ್ಯ ಹೆಸರು. ಆಚಾರ್ಯರ ಬಗ್ಗೆ ಆಚಾರ್ಯರೇ ಬೃಹತ್ ಭಾಷ್ಯದಲ್ಲಿ ಪಂಗಿಶ್ರುತಿಯ ವಾಕ್ಯವನ್ನು ಕೊಡ್ತಾ ವಾಯುದೇವರ ಹೆಸರುಗಳಲ್ಲಿ ಭಕ್ತಿ ಅಂತ ಒಂದು ಹೆಸರಿದೆ ಅಂತ ಹೇಳಿದ್ದ. ಭೀಮಸೇನ ಹೆಸರುಗಳಲ್ಲಿ ಭಕ್ತಿ ಅಂತ ಒಂದು. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತಃ ಅಂತ ಆಚಾರ್ಯ ನಿರ್ಣಯದಲ್ಲಿ ಹೇಳಬೇಕಾದ್ರೆ ಭಕ್ತಿ ಅಂತ ವಾಯುದೇವರಿಗೆ ಹೆಸರು. ಮಧ್ವ ಸಿದ್ಧಾಂತ ಅಂದರು ಅಂದರೆ ಭಕ್ತಿ ಸಿದ್ಧಾಂತ ಅಂದರು. ಭಕ್ತಿ ಅಭಿಮಾನಿ ದೇವತೆ ಅಂತ ಅರ್ಥ. ಭಕ್ತಿಯವರು ಅಂದರೆ ಭಕ್ತಿ ಅಭಿಮಾನಿ ದೇವತೆ ವಾಯುದೇವರಾದ್ದರಿಂದ ನಿಜವಾದ ಭಕ್ತಿ ಸಿದ್ಧಾಂತ ಶ್ರೀಮದ್ ಆಚಾರ್ಯ ಸಿದ್ಧಾಂತ ಒಂದು. ಹಿಂದೆ ಹೇಳಿದ್ದೆ ನಾನು ಅಲಹಾಬಾದ್ ಯೂನಿವರ್ಸಿಟಿಯಿಂದ ಒಬ್ಬ ಬಹಳ ವರ್ಷ ಒಂದು 50-60 ವರ್ಷಗಳ ಹಿಂದೆ ಡಾಕ್ಟರ್ ಕೆ ನಾರಾಯಣ್ ಅಂತ ಒಬ್ಬರು ಮಧ್ವ ಫಿಲಾಸಫಿ ಬಗ್ಗೆ ಪಿ ಎಚ್ ಡಿ ಮಾಡಿದ್ರು. ಭಾಳ ಹಿಂದೆ ಪಿ ಎಚ್ ಡಿ ಮಾಡಿದ್ರು. ಅದರಲ್ಲಿ ಆತ ಮಾಧ್ವನಲ್ಲ, ಆ ಕಡೆ ಇದು ನಮ್ಮ ಜನಗಳು ಇರೋದು ಕಡಿಮೆನೆ ಅಲಹಾಬಾದ್ ಆ ಕಡೆಗೆಲ್ಲ. ಅವರು ಬರೀತಾ ಹೇಳ್ತಾರೆ ಕೊನೆಗೆ ಉಪಸಂಹಾರ ಮಾಡಬೇಕಾದ್ರೆ ಭಕ್ತಿ ಅನ್ನೋದನ್ನು ಪರ್ಫೆಕ್ಷನ್ನಲ್ಲಿ ಕೊಟ್ಟವರು ಮಧ್ವಾಚಾರ್ಯರು. ನಿಜವಾದ ಭಕ್ತಿ ಸಿದ್ಧಾಂತ ಅಂದರೆ ಅವರದೇ ಸಿದ್ಧಾಂತ ಅಂತ ಹೇಳಿ ಅದೇ ವಿಷಯ ತೊಗೊಂಡು ಪಿ ಎಚ್ ಡಿ ಮಾಡಿರೋ. ಅಂದಮೇಲೆ ಬೇರೆಯವರ ದೃಷ್ಟಿಯಲ್ಲೂ ಕೂಡ ನಿಜವಾದ ಭಕ್ತಿ ಸಿದ್ಧಾಂತ ಅಂದರೆ ಮಧ್ವ ಸಿದ್ಧಾಂತ ಅಂತಲೇ ಅರ್ಥ ಅಂತ. ಆದ್ದರಿಂದಾಗೇ ನ್ಯಾಚುರಲ್ ಭಕ್ತಿ ಬರುತ್ತೆ. ಉಳಿದವರಲ್ಲಿರ್ತಕ್ಕಂಥ ಔಪಾಧಿಕ ಭಕ್ತಿ ಬೇರೆ, ಸಹಜವಾದ ಭಕ್ತಿ ಬೇರೆ, ಸ್ವಾಭಾವಿಕವಾದ ಭಕ್ತಿ ಸಿದ್ಧಾಂತ ಇದೆ. ಆದ್ದರಿಂದಾನೇ ಆ ಒಂದು ಭಾವ ಪೂರ್ಣ ಬರುತ್ತೆ ಅದರಲ್ಲಿ. ಔಪಾಧಿಕ ಭಕ್ತಿಯಲ್ಲಿ ಒಂದು ಕೃತಕತೆ ಇರುತ್ತೆ, ಇದರಲ್ಲಿ ಸಹಜತೆ ಇರುತ್ತೆ. ಆದ್ದರಿಂದಾಗಿಯೇ ಭಕ್ತಿ ಸಿದ್ಧಾಂತ ಅಂಬೋದು ಬಹಳ ಸಹಜವಾದದ್ದು. ಮಧ್ವ ಸಿದ್ಧಾಂತದ ಶಕ್ತಿ ಅಷ್ಟು ಅಪೂರ್ವ. ಅಂತ ಸಾಹಿತ್ಯವನ್ನು ಶ್ರೀಪಾದರಾಜರು ಮೊದಲು ನರಹರಿತೀರ್ಥರೇ ಪ್ರಾರಂಭ ಮಾಡಿದರು. ಶ್ರೀಪಾದರಾಜರಿಂದ ಬಹಳವಾಗಿ ಬೆಳೀತದೆ. ಮುಂದೆ ಯತಿತ್ರಯರು ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಯತಿತ್ರಯರು ವಿಶೇಷವಾದ ರೀತಿಯಲ್ಲಿ ಕೃತಿಗಳನ್ನು ಬರೆದರು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಕೆಲ ಹರಿದಾಸ ಅಚಲಾಂತದಾಸರು ಮೊದಲಾದವರೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ಮಾಡಿದರು. ಆದರೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯ ಮಾಡಿದವರು ಪುರಂದರದಾಸರು. ಅದು ಎಲ್ಲ ರೀತಿಯಲ್ಲೂ ಭಾರಿ ದೊಡ್ಡ ಕೆಲಸ ಮಾಡಿದರು. ಸಂಗೀತದ ಚೌಕಟ್ಟಿಗೆ ಹರಿದಾಸ ಸಾಹಿತ್ಯ ಬಹಳಷ್ಟು ಹೊದ್ದಾಗೆ ಮಾಡಿದ್ದು, ಬಹಳಷ್ಟು ವ್ಯಾಪ್ತಿ ಕೊಟ್ಟಿದ್ದು ಪುರಂದರದಾಸರೇ. ಅದಕ್ಕೆ ಅವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅನ್ನೋ ರೀತಿಯಲ್ಲಿ ಇಡೀ ಮಾಧ್ವರಲ್ಲದವರು ಬೇರೆ ದೊಡ್ಡ ದೊಡ್ಡ ಸಂಗೀತಗಾರರು, ಇವತ್ತಿನ ಸಂಗೀತಗಾರರು ಕೂಡ ಪುಸ್ತಕಗಳನ್ನು ಮಾಡಬೇಕಾದ್ರೆ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರೇ ಅಂತ ಸ್ಪಷ್ಟ ಹೇಳ್ತಾರೆ. ಇದು ಪುರಂದರದಾಸರ ದೊಡ್ಡ ಸಾಧನೆ. ಸಂಗೀತಕ್ಕೂ ಆಯಿತು, ಶಾಸ್ತ್ರಕ್ಕಾಯಿತು. ಇನ್ನು ಶಾಸ್ತ್ರದೃಷ್ಟಿಯಿಂದ ಬಂದರೆ ದಾಸರೆಂದರೆ ಪುರಂದರ ದಾಸರಯ್ಯ. ಅವರ ಗುರುಗಳು ವ್ಯಾಸರಾದರೆ ಅವರನ್ನು ಕೊಂಡಾಡಿದರು. ಅಂಥ ಪರ್ಫೆಕ್ಷನ್ ಇತ್ತು. ಮಧ್ವ ಸಿದ್ಧಾಂತದ ಬಗ್ಗೆ ಅಪೂರ್ವವಾದ ಪ್ರಸಾರವನ್ನು ಮಾಡಿದರು. ಆ ಕಾಲಕ್ಕೆ ಅವರು, ಅವರ ಹೆಂಡತಿ, ಅವರ ಮಕ್ಕಳು ಎಲ್ಲ ಹರಿದಾಸರಾಗಿದ್ದರು. ಮುಂದೆ ವಿಜಯದಾಸರು ಬರೋವರೆಗೂ ಕೂಡ ಮಹಿಪತಿ ದಾಸರು ಅವರೆಲ್ಲ ಬಂದರು. ಆದರೆ ದೊಡ್ಡ ಪ್ರಮಾಣದಲ್ಲಿ ಹರಿದಾಸರು ಬರು ಗ್ಯಾಪ್, ಫುಲ್ ಗ್ಯಾಪ್ ಇರಲಿಲ್ಲ. ಬಂದರು, ಆದರೆ ಅಷ್ಟು ಪರಿಣಾಮಕಾರಿಯಾದ ಕೆಲಸ ಇನ್ನೂ ಆಗಿರಲಿಲ್ಲ. ಆ ಹೊತ್ತಿನಲ್ಲಿ ಬಂದವರೇ ವಿಜಯದಾಸರು. ವಿಜಯದಾಸರು ಪ್ರಸನ್ನ ವೆಂಕಟದಾಸರು ಇಬ್ಬರು ಕಂಟೆಂಪರರೀಸ್, ಇಬ್ಬರು ಒಂದೇ ಕಾಲಕ್ಕಿದ್ದವರು. ಆದರೆ ವಿಜಯದಾಸರಂತೆ ಅವರ ಪರಂಪರೆಯನ್ನು ಪ್ರಸನ್ನ ವೆಂಕಟದಾಸರಿಂದ ಪರಂಪರೆ ಬೆಳೆದಕ್ಕಿಂತ ಹೆಚ್ಚಾಗಿ ವಿಜಯದಾಸರಿಂದ ಬೆಳೀತು. ಅವರು ಬೆಳೆಸಿದ್ದು ದೊಡ್ಡ ಸಾಧನೆಯಾಗಿ. ಅವರ ಬ್ಯಾಕ್ಗ್ರೌಂಡ್ ಯಥಾ ಪ್ರಕಾರ ಜಯತೀರ್ಥರಿಗೆ ಹೇಗೆ ಯಾವ ಶಾಸ್ತ್ರದ ಬ್ಯಾಕ್ಗ್ರೌಂಡು ಇರಲಿಲ್ಲ. ಒಬ್ಬರು ಲೌಕಿಕ, ಒಬ್ಬ ದೇಶಪಾಂಡೆಯ ಮಗ ಅಷ್ಟೇ. ಅವರು ಲೌಕಿಕ ದೇಶಪಾಂಡೆಯ ಮಗ, 20 ವರ್ಷದವರೆಗೂ ಏನೂ ಗೊತ್ತಿಲ್ಲದಿದ್ದವರು. ಆಮೇಲೆ ಬರೆದ ನ್ಯಾಯಸಾದ ಗ್ರಂಥಗಳು ಇಡೀ ಪರಂಪರೆಗೆ ಸಹಸ್ರ ಸಹಸ್ರಮಾನ ಕಳೆದರೂ ಕೂಡ ಬದಲಾಗೋದಿಲ್ಲ ಅಂತ ಗ್ರಂಥ ಬರೆದವರು. ಅವರು ಜಯತೀರ್ಥರು, ಇವರು ವಿಜಯದಾಸರು. ವಿಜಯರಾಯರು ಅಂತ, ಜಯರಾಯರು ವಿಜಯರಾಯರು ಅಂತಲೂ ಕರೀತಾರೆ. ಇವರ ಜೀವನನೂ ಹಾಗೇನೆ. ಮೊದಲು ಇವರದ್ದೇನು ಪಂಡಿತರ ಮನೆತನ ಅಲ್ಲ, ವಿಜಯದಾಸರು ಪಂಡಿತರ ಮನೆತನ ಅಲ್ಲ. ಆ ಊರಿನ ಒಬ್ಬ ಹಿರಿಯ ಮುಖಂಡರಷ್ಟ ಶಾನುಭೋಗರು ಅಂತಂದು ಹೇಳ್ತಾರೆ. ಅದು ಕೂಡ ಆಗಿನ ಕಾಲಕ್ಕೆ ಪ್ರಸಿದ್ಧವಾದ್ದೇ ಇಲ್ಲ. ಅವ್ರ ಲೌಕಿಕ ವೃತ್ತಿನೇ ಅದು. ಮತ್ತು ಬಡತನ ಜೊತೆಗೆ ಅಪಾರವಾದ ಬಡತನ. ಜಯತೀರ್ಥರ ತಂದೆ ಬಡತನ ಇರಲಿಲ್ಲ. ಅವಳು ಮಾಂಡಲಿಕರಾಗಿ ಭಾರಿ ಶ್ರೀಮಂತರಾಗಿದ್ದರು. ಆದರೆ ಶಾಸ್ತ್ರಜ್ಞಾನ ಇರಲಿಲ್ಲ ಅವರಿಗೆ, ಪಾಂಡಿತ್ಯ ಇತ್ಯಾದಿ ಇರಲಿಲ್ಲ. ಇವರಿಗೆ ಎರಡೂ ಇರಲಿಲ್ಲ, ಶಾಸ್ತ್ರಜ್ಞಾನವೂ ಇರಲಿಲ್ಲ, ಸಂಪತ್ತು ಇರಲಿಲ್ಲ. ರಾಯರ ಜೀವನದಲ್ಲಿ ಒಳ್ಳೆ ಪಾಂಡಿತ್ಯ ಇತ್ತು, ಅವರಿಗೆ ಸಂಪತ್ತು ಇರಲಿಲ್ಲ. ಉಲ್ಟಪಲ್ಟ ಜಯತೀರ್ಥ ಸಂಪತ್ತಿತ್ತು, ಪಾಂಡಿತ್ಯ ಇರಲಿಲ್ಲ. ರಾಯರಿಗೆ ಪಾಂಡಿತ್ಯ ಇತ್ತು, ಮಹಾಭಾಷ್ಯ ವೆಂಕಟಭಟ್ರು, ಆದರೆ ದಾರಿದ್ರ್ಯ ಇತ್ತು. ಇವರಿಗೆ ಎರಡೂ ಇತ್ತು ವಿಜಯದಾಸರಿಗೆ, ದಾರಿದ್ರ್ಯನೂ ಇತ್ತು, ಸಂಪತ್ತು ಜ್ಞಾನನೂ ಇರಲಿಲ್ಲ. ತೀರ ಸಾಮಾನ್ಯ ಹಿಂದಿನ ಕಾಲಕ್ಕೆಲ್ಲ ಬರೀ ಶಾಲೆಯಲ್ಲಿ ಸಾಮಾನ್ಯ ವ್ಯವಹಾರಕ್ಕೆ ಎಷ್ಟು ಕಲಿಯೋದು ಅಷ್ಟೇ. ಅಂಥ ಸ್ಥಿತಿಯಲ್ಲಿ ಬೆಳೆದವರು. ಅದರಿಂದಾಗಿ ಜನಗಳಿಗೆ ಒಂದಿಲ್ಲದೆ ಹೋದರೂ ಜನ ಅವಮಾನ ಮಾಡ್ತಾರೆ, ಎರಡಿಲ್ಲದೆ ಹೋದರೆ ಸಿಕ್ಕಾಬಟ್ಟೆ ಪಡ್ತಿದ್ರು. ಕೂಸಿ ಮಗ ದಾಸ, ತಾಯಿ ಹೆಸರು ಕೂಸಮ್ಮ, ಕೂಸಿ ಮಗ ದಾಸ, ದಾಸಪ್ಪ ಅಂತ ಹೆಸರು ಬೇರೆ ಇಟ್ಟಿದ್ರು, ದಾಸ ಅಂತ ಕರೀತಾ ತಾಯಿನೂ ಸೇರಿಸಿ ಬೈದಾಗಾಗ್ತಿತ್ತು ಅಷ್ಟೇ. ಕೂಸಿ ಮಗ ದಾಸ ಅಂತ ಇಬ್ಬರೂ ಬೈತಿದ್ರು. ಅಂಥ ಸ್ಥಿತಿಯಲ್ಲಿದ್ದಾಗ ಅವರು ಬಹಳಷ್ಟು ಕಷ್ಟಪಟ್ಟರು. ಸುಮಾರು 16 ವರ್ಷದವರೆಗೆ ಅವರ ಜೀವನ ಭಾರಿ ದಾರಿದ್ರ್ಯದಲ್ಲಿದ್ದವರು. ಕೊನೆಗೆ ಅವರು ಬೇಸರ ಪಟ್ಟು ಕಾಶಿಗೆ ಹೋಗಿಬಿಡ್ತಾರೆ. ಕಾಶಿಗೆ ಹೋಗಿ 4 ವರ್ಷ ಅಲ್ಲೇ ಇರ್ತಾರೆ. ಇಲ್ಲಿ ಮನೆ ಬರೋಕ್ಕೆ ಮನಸ್ಸೇ ಬರೋದಿಲ್ಲ. ಇಲ್ಲಿ ವಾತಾವರಣ ಅವರಿಗೆ ತುಂಬ ಮನಸ್ಸಿಗೆ ಅವಮಾನ ಮಾಡಿರ್ತಾರೆ. ಅವರು ಊಟಕ್ಕೆ ನಾಯರಿಗೆ ಹಾಗೋ ಹಾಗೆ ಗಂಧ ತೇರಿಕೆ, ಇವ್ರಿಗೂ ಗಂಧ ತೇಗೆ ಕೆಲಸ ಕೊಡ್ತಾರೆ. ಗಂಧ ತೇಯಿಸ್ತಾರೆ, ಊಟ ಹಾಕೋದಿಲ್ಲ. ಅದು ಬೇರೆ ಜೊತೆಗೆ 2ನೇ ಬ್ಯಾಚ್ 3ನೇ ಬ್ಯಾಚ್ ಗಂಧ ತೇಯಿಸಿದ್ದು ತೇಯಿಸಿದ್ದೆ, ಕೊನೆಗೆ ಊಟ ಹಾಕಲಿ ಬೈದು ಬೇರೆ ಕಳಿಸ್ತಿದ್ದಂತೆ. ತಮಾಷೆ ಅಂದರೆ ಕಾರ್ಯಕ್ರಮ ನಡೆಸಿದ ಅವ್ರ ಸೋದರ ಮಾವನೆ ಮತ್ತೆ ಜೊತೆಗೆ ರಾಘವೇಂದ್ರಪ್ಪ ಅಂತ ಅವ್ರ ಹೆಸರಂತೆ, ತಹಸೀಲ್ದಾರೇನಾಗಿದ್ದರಂತವ್ರು ಕೆಲಸ ಮಾಡಿಸ್ಕೊಂಡು ಕೊನೆಗೆ ಊಟನೂ ಹಾಕಿಸ್ತಾನೆ, ಬೈದು ಕಳಿಸಿಬಿಡ್ತಾರಪ್ಪ. ಭಾರಿ ನೊಂದ್ಕೊಂಡು ಅಲ್ಲಿಂದ ಹೊರಟ್ರಂತೆ. ಅಲ್ಲಿಂದ ಹೊರಟು ಮುಂದೆ ಹೋಗಬೇಕಾದ್ರೆ ಯಾರ್ದೋ ಚಾಗಿ ಅಂತ ಒಂದು ಊರಿದೆ, ಈ ಕಡೆ ಚಿಕ್ಕಲ್ಪುರಿ ಆ ಕಡೆ ಚಾಗಿ ಅಂತಿದೆ. ಅಲ್ಲಿ ಕೇಶವರಾಯ ತುಂಬತ್ತಿರ್ತಾರೆ, ಅದು ಧನುರ್ಮಾಸ, ಬೆಳಿಗ್ಗೆ ಹೋಗಿರ್ತಾರೆ. ಆಗ ಅವರು ತುಂಬ ಹಸ್ತು, ಏನು ಊಟ ಇಲ್ಲದೆ ಎಷ್ಟೋ ಇದಾಗಿಬಿಟ್ಟಿರುತ್ತೆ ಪಾಪ. ಅವ್ರು ನೋಡ್ತಾರೆ ಒಳ್ಳೆ ಬ್ರಾಹ್ಮಣ ಅಂಥೇಳಿ ಬೆಳಿಗ್ಗೆ ಧನುರ್ಮಾಸದ ಊಟ ಮಾಡಿಸಿ ಕಳಿಸ್ತಾರೆ. ಅದ್ರ ಉಪಯೋಗ ಮುಂದಾಗುತ್ತೆ ಅಷ್ಟು ಮಾಡಿದ್ದೆ. ಅಲ್ಲಿಂದ ಒಂದು ಮನೆ ಬರದಲ್ಲಿ ಸೀದಾ ಕಾಶಿಗೆ ಹೋಗಿಬಿಡ್ತಾರೆ. 4 ವರ್ಷಗಳ ಕಾಲ ಬೈರಾಗಿಗಳ ಜೊತೆಗಿರುತ್ತಾರೆ. ವೈಷ್ಣವ ಬೈರಾಗಿಗಳು, ಬೈರಾಗಿಗಳಲ್ಲೂ ವೆರೈಟಿ ಇದೆ. ವೈಷ್ಣವ ಬೈರಾಗಿಗಳು ಇವತ್ತು ಉತ್ತರ ಭಾರತದಲ್ಲಿ ಶೈವಮತ ಕಡಿಮೆ, ವೈಷ್ಣವ ಮತನೇ ಜಾಸ್ತಿ ಇರೋದು. ದ್ವಾರಕಾ ಇತ್ಯಾದಿಗೆಲ್ಲ ಹೋಗಿಬಿಟ್ಟು ಶುದ್ಧ ವೈಷ್ಣವರು ಇದ್ದಾರೆ. ನಮ್ಮ ಶುದ್ಧ ವೈಷ್ಣವ ಮತ ಗೊತ್ತಿಲ್ಲ, ಅಲ್ಲಿ ವಿಷ್ಣು ಭಕ್ತಿ ಅನ್ನೋದು ಗೊತ್ತಿರ್ತದೆ. ಅಂಥವ್ರ ಜೊತೆ ಸೇರಿಕೊಂಡು 4 ವರ್ಷ ಇರ್ತಾರೆ. ಸಂಚಾರ ಕ್ರಮೇಣ ಊರಿಗೆ ಬರ್ತಾರೆ ವಾಪಸ್ಸು. ಅಲ್ಲಿ ಆಗ ಅವರು ಗುರು ಸಿಗುತ್ತದೆ. ತಂದೆ ತಾಯಿಗಳು ಅವರನ್ನು ಕೇಳಿಕೊಂಡು, ಬೈರಾಗಿಗಳ ಜೊತೆಗಿರ್ತಾರಲ್ಲ, ಅವ್ರನ್ನ ಕೇಳಿ ಬಿಡಿಸ್ಕೋತಾರೆ, ತಮ್ಮ ಹತ್ರ ಇಟ್ಕೋತಾರೆ. ಆಗ ಮದುವೆ ಮಾಡ್ತಾರೆ. ಮತ್ತೆ ಮದುವೆ ಮಾಡಿದ ಮತ್ತೆ ಆಮೇಲೆ 8 ವರ್ಷದ ಮೇಲೆ ಅಲ್ಲೇ ಇರ್ತಾರೆ. ಏನೂ ಸುಧಾರಿಸೋದಿಲ್ಲ. ದಾರಿದ್ರೆ ಜಾಸ್ತಿ ಆಯಿತು, ಮನೆಗೆ ಇನ್ನೊಬ್ಬರು ಬಂದಾಗ ಎರಡಾದಾಗ ಆಯ್ತಲ್ಲ, ದಾರಿ ಇನ್ನೂ ಜಾಸ್ತಿ ಆಯಿತು. ಅವ್ರ ಸೊಲ್ಯೂಷನ್ ಏನೂ ಸಿಗಲೇ ಇಲ್ಲ. ಆ ಸ್ಥಿತಿಯಲ್ಲಿ ತುಂಬ ಕಷ್ಟಪಟ್ಟು ಇವರಿಗೆ ಒಂದು ಶಾನುಭೋಗ ವೃತ್ತಿ ಅದೊಂದು ಸ್ವಲ್ಪ ಕೊಡಿಸ್ತಾರೆ. ಶಾನುಭೋಗ ವೃತ್ತಿನ ಇವರಿಗೆ ಹಣಕಾಸಿನ ವ್ಯವಹಾರ ಮೊದಲಿಂದಲೂ ಓದು ಬರಹ ಕಡಿಮೆ. ಜೊತೆಗೆ ಪ್ರಾಮಾಣಿಕರು, ಎಲ್ಲ ಭ್ರಷ್ಟಾಚಾರ ಇವತ್ತಾಗಿದೆ ಅಂತ ತಿಳ್ಕೊಂಬಿಡಿ. ಎಲ್ಲ ಕಾಲಕ್ಕೂ ಭ್ರಷ್ಟಾಚಾರ ಇದ್ದಿದ್ದೇನೆ, ಅದು ಇವತ್ತು ಹೊಸ್ತಲ್ಲ. ಅದು ಅದು ರಾಕ್ಷಸರ ಕಥೆ ಅಂದರೆ ಭ್ರಷ್ಟಾಚಾರದ ಕಥೆನೇ ಅವಿಷ್ಟು ಕೂಡ. ಆದ್ದರಿಂದ ಯಾರೋ ಮೋಸ ಮಾಡಿ ಇವ್ರ ತಲೆ ಮೇಲೆ ಹಾಕಿಬಿಡ್ತಾರೆ. ಲೆಕ್ಕಪತ್ರದ ಮೋಸ ಮಾಡಿ ಇವ್ರ ತಲೆ ಮೇಲೆ ಹಾಕಿದಾಗ ತುಂಬ ನೊಂದು ಮತ್ತೊಮ್ಮೆ ಕಾಶಿಗೆ ಹೊರಡ್ತಾರೆ, ಇನ್ನೊಮ್ಮೆ ಕಾಶಿಗೆ ಹೋಗ್ತಾರೆ. ಆಗ ಅವರು 33 ವರ್ಷ ಆಗಿತ್ತು, 16 ವರ್ಷ ಸೋಪಿಸಿದ್ದು, ಮತ್ತೆ 33 ವರ್ಷ ಅಲ್ಲಿ ನಡೀತಾ ಇತ್ತು. ಕಾಶಿಗೆ ಹೋಗಿ ಅಲ್ಲಿ ಮಲಗಿರ್ತಾರೆ, ತುಂಬ ನೊಂದಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಸ್ವಪ್ನದಲ್ಲಿ ಪುರಂದರದಾಸರ ರೂಪಿನಿಂದ ಪರಮಾತ್ಮ ಪ್ರತ್ಯಕ್ಷನಾಗಿ ಅವರನ್ನು ಆ ಕಡೆ ಕರ್ಕೊಂಡು ಹೋಗ್ತಾರೆ. ಅದು ವ್ಯಾಸಕಾಶಿ, ಇವತ್ತು ವ್ಯಾಸಕಾಶಿ ಅಂತಲೇ ಹೆಸರು. ಅದಕ್ಕೆ ಹಿಂದೆಲ್ಲ ಹೋಗೋದು ಕಷ್ಟ ಇತ್ತು, ಈಗ ಆರಾಮ ಹೋಗ್ಬೋದು. ಹಿಂದೆ ಅದಕ್ಕೆ ಬ್ರಿಡ್ಜ್ ಇರಲಿಲ್ಲ, ಬ್ರಿಡ್ಜ್ ಮಾಡಿದ್ದಾರೆ. ಪಟ್ಟಾಸಕ್ಕೆದ್ರಲ್ಲಿ ಬೇಗ ಹೋಗಿ ನೋಡು, ಹಿಂದೆ ಬೋಟಲ್ಲೇ ಹೋಗಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಈಗ ಬ್ರಿಡ್ಜ್ ಮೇಲೆ ಹೋಗಿ ಬರ್ಬೋದು, ಬೇಗ ಹೋಗಿ ಬಿಡ್ಬೋದು. ವ್ಯಾಸಕಾಶಿ ಅಂತ ಹೆಸರು. ಅಲ್ಲಿ ಸ್ವಪ್ನದಲ್ಲಿ ಎಲ್ಲ ದೃಶ್ಯ ವೇದವ್ಯಾಸರು ಅವರೇ ಇವರು ಬಾಯಲ್ಲಿ ವಿಜಯ ಅಂತ ಬರೆದಿರಂತೆ, ಅದೇ ಅವರಿಗೆ ಅಂಕಿತ ಆಯಿತು. ತಂದು ವಾಪಸ್ ಬಿಡ್ತಾರೆ, ತಂಬೂರಿ ಒಂದು ಕೊಡ್ತಾರೆ, ಗುರ್ತಿಗೋಸ್ಕರ ತಂಬೂರಿ ಕೊಡ್ತಾರೆ. ತಂಬೂರಿ ತೊಗೊಂಡು ಬರ್ತಾರೆ, ಎದ್ದು ನೋಡ್ತಾರೆ, ಎದ್ದಾಗ ಹೂ ದಿವ್ಯ ಜ್ಞಾನ ಅವರಿಗೆ, ಮಲಗಿದಾಗ ಬರೀ ದಾಸಪ್ಪ, ಎದ್ದಾಗ ಒಳ್ಳೆ ವಿಜಯ ವಿಠಲ ಅಂಕಿತ ಬಂದಿತ್ತಲ್ಲ, ಒಳ್ಳೆ ದಿವ್ಯ ಜ್ಞಾನ ಬಂದು ಹೋಗಿಬಿಡುತ್ತೆ. ಇದು ಅವರ ವಿಶಿಷ್ಟವಾದ ಸಾಧನೆಯಾಯಿತು. ಜನ್ಮಾಂತರದ ಜ್ಞಾನವೆಲ್ಲ ಜೈತೀರ್ಥರಿ ಕಿಂಪಶು ಪೂರ್ವದೇಹೆ, ಒಂದು ಮಾತಿಗೆ ಹ್ಯಾ ಜ್ಞಾನ ಬಂತೋ ಇವರಿಗೆ ವಿಜಯ ಅನ್ನೋ ಮಾತು ನಾರಿಗೆಯಲ್ಲಿ ಬರೀತಿರಲಿಕ್ಕೆ ಒಳ್ಳೆ ಜ್ಞಾನ ಬಂತು. ವಿಜಯ ವಿಠಲ ಅಂಕಿತದಿಂದ ಬೆಳಿಗ್ಗೆ ಎದ್ದ ತಕ್ಷಣ ಹಾಡು ಶುರು ಮಾಡಿದ್ದೇ ಕೆಲಸ. ಅವತ್ತಿನಿಂದ ಪ್ರತಿ ದಿವಸಕ್ಕೆ ಅತಿ ಕಡಿಮೆ ಅಂದರೆ 10 ಹಾಡು ಬರೀತಾ ಇದ್ದಾರೆ, ಅತಿ ಕಡಿಮೆ. ಕೆಲವು ಒಂದೊಂದೇ ದಿವಸ ಮುಂದೆ ತಿರುಪತಿಯಲ್ಲಿದ್ದಾಗ ಅವರಿಗೆ ಶ್ರೀವಾಸಿಯವರು ಸ್ವಪ್ನದಲ್ಲಿ ಹೇಳಿದರು, 43 ಹಾಡು ಬರೀಬೇಕು ಇವತ್ತು ಅಂತ ಹೇಳಿದರು. ಮುಂದೆ 43 ಹಾಡನ್ನು ಬರೀತಾರೆ. ಹೀಗಾಗಿ ಅವರ ಉದ್ದೇಶ ಎರಡಾಗಿತ್ತು. ಪುರಂದರದಾಸರಿಗೆ ಅಂಕಿತ ಕೊಡೋದಕ್ಕೆ ಒಂದು ವಿಶೇಷ ಕಾರಣ ಏನು ಅಂದರೆ, ಹಿಂದಿನ ಜನ್ಮದಲ್ಲಿ ಅವರ ಮಗ ಮಧ್ವಪತಿ ವಿಠಲ ಅಂತಿದ್ರು. ಅವರ ಅವತಾರ ಇವರ ಒಂದೊಂದು ಪದ್ಧತಿ ಇದೆ. ಜೊತೆಗೆ ಇವರು 500,000 ಹಾಡು ಬರೀಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ. ಪುರಂದರದಾಸರು 500,000 ಬರೀಬೇಕು ಅಂತ ಅಪೇಕ್ಷೆ ಇತ್ತು ಅವರಿಗೆ. ಆದರೆ 4,75,000 ಆಗಿತ್ತು, ಇನ್ನು 25,000 ಬಾಕಿ ಇತ್ತು. ಅದನ್ನು ಪೂರ್ತಿ ಮಾಡೋ ಕೆಲಸನೂ ಇವರಿಗೆ ಕೊಟ್ಟರು. ಹೀಗಾಗಿ ಲಿಂಕ್ ಸಿಕ್ತು. ಮಗನಾಗಿದ್ದಿದ್ದೊಂದು ಬಾಕಿ ಮಾಡಲಿಕ್ಕೆ ಇವರೇ ಸರಿ ಅಂತ ಹೇಳಿ ಆರಿಸ್ಕೊಂಡು ಬಂದಿರ್ತಾರೆ. ಅದಕ್ಕೆ ಪರಮಾತ್ಮ ಅವ್ರ ರೂಪದಲ್ಲಿ ಅಂಕಿತವನ್ನು ಕೊಡಿಸ್ತಾನೆ, ಆ ಕೆಲಸ ಮಾಡಲಿಕ್ಕೆ ಕೊಡುತ್ತೆ. 25,000 ಹಾಡಾಗಬೇಕಲ್ಲ, ಲೆಕ್ಕ ಇಟ್ಕೊಳ್ಳಿ, 33 ಇಟ್ಕೊಳ್ಳಿ, ಒಂದು ವರ್ಷಕ್ಕೆ 360 × 10 ಮಿನಿಮಮ್, ಅದು ಹೇಳಿ ಲೆಕ್ಕ ಇಟ್ಕೊಡೋದು. 3600 ಅಲ್ಲೇ ಆಗೋಯ್ತು. ಒಟ್ಟು 40 ವರ್ಷ ಬರೀತಾರೆ ಅಂದರೆ ಬೇಕಷ್ಟಾಗುತ್ತೆ. ಒಂದು ಕೆಲಸಕ್ಕೆ ಹೆಚ್ಚು ಬರೋದು, ಮಿನಿಮಮ್ 43 ಅಂತ ಹೇಳಿದರೆ, 10 ಅಂತ ಹೇಳಿದರೆ ಹೆಚ್ಚು ಬರೋದು. ಹೀಗಾಗಿ 25,000 ಅವರು ಡ್ಯೂನು ಮುಗಿಸಿದರು. ವ್ಯಾಸರಾಯಿತಲ್ಲಿ ಆಗಿದೆ, 2 ಅಧ್ಯಾಯಕ್ಕೆ ಮಾತ್ರ ತಾತ್ಪರ್ಯ ಚಂದ್ರಿಕಾವನ್ನು ವ್ಯಾಸರಾಜರು ಬರೆದರು. ಮುಂದಿನ ಭಾಗ ಶೇಷ ಚಂದ್ರಿಕಾಚಾರ 2 ಅಧ್ಯಾಯಕ್ಕೆ. ಜೈತೀರ್ಥರು ನ್ಯಾಯವರ್ಣ ಟೀಕೆ ಪೂರ್ತಿ ಬರಲಿಲ್ಲ, ಅಂದ್ರೆ ರಘುತ್ವ ತೀರ್ಥರು ಮುಂದುವರಿಸಿದರು. ಹೀಗೆ ಅನೇಕ ಕೃತಿಗಳು ಆ ರೀತಿ ಮಾಡೋದು ಕಾಣುತ್ತೆ. ಇವ್ರದ್ದು ಹಾಗೆ ಆಯಿತು, ಬ್ಯಾಲೆನ್ಸನ್ನು ಪೂರ್ತಿ ಮಾಡಿದ್ದೆಲ್ಲ ವಿಜಯದಾಸ. ಹೀಗೆ ತುಂಬ ಕೃತಿಗಳನ್ನು ಬರೋದು. ಆದರೆ ಇವತ್ತು ಅಷ್ಟು ಸಿಗೋದಿಲ್ಲ, ಆಶ್ಚರ್ಯ ಅಂದರೆ ಇವತ್ತು ಸಿಗೋದು ಎಷ್ಟು ಗೊತ್ತೇನು ನಿಮಗೆ? ಅವರು 25,000 ಪ್ಲಸ್ ಅದು ಪುರಂದ್ರದಾಸರ ಹಾಕಿ, ಇವರು ತಮ್ಮದು 50,000 ಬರೆದಿರ್ಬೇಕು. ಸಿಗೋದು ಎಷ್ಟು ಗೊತ್ತಾ ನಿಮಗೆ? ಬರೀ 689 ಹಾಡುಗಳಷ್ಟೇ, 689 ಬರೀ ಕೀರ್ತನ ಅಷ್ಟೇ, ಜಾಸ್ತಿ ಸಿಗೋದಿಲ್ಲ. 98 ಉಗಾಭೋಗ 527 ಸುಡಾದಿ ಅಷ್ಟೇ. ಏನು ಆಲ್ಮೋಸ್ಟ್ ಎಲ್ಲ 50,000 ರೂಪಾಯಿ ಕೊಟ್ಟವ್ರಿಗೆ 1,000 ಉಳಿಸ್ಕೊಬಂದ್ರೆ ಕಳ್ಕೊಬಂದಾಗ ಲೆಕ್ಕ, ಎಲ್ಲ ಹೋದಾಗ ಲೆಕ್ಕ. ಅಂದರೆ ಅವರ ಇರೋ ಹಾಡುಗಳೇ ಅಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಎಷ್ಟೆಷ್ಟು ಹೋಗಿರ್ಬೋದು. ಹೋಗೋದಕ್ಕೆ 2 ಕಾರಣ ಹೇಳ್ತಾರೆ. ಒಂದು ಕಾರಣ, ನಮ್ಮಲ್ಲಿ ಪುಸ್ತಕಗಳು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಅದೆಲ್ಲ ಸರಿಯೇ ಸರಿ. ಮತ್ತು ಎಷ್ಟೋ ಸರಿ, ಈಗಿನ ಕಾಲಕ್ಕಿಂತ ಹಿಂದಿನ ಇವತ್ತು ಉಳಿಸೋದು ಭಾರಿ ಸುಲಭ. ಇವತ್ತೇ ಉಳಿಸ್ತಾ ಇಲ್ಲ ಜನ, ಇವತ್ತು ಎಲ್ಲ ಅನುಕೂಲತೆ ನಮಗಿದೆ, ಉಳಿಸ್ತಾ ಇಲ್ಲ. ಹಿಂದೆ ಅನುಕೂಲತೆಗಳು ಇರಲಿಲ್ಲ, ಮನೆಗಳೆಲ್ಲ ಸೋರ ಮನೆಗಳು, ಯಾವುದಕ್ಕೂ ರೂಫಿಂಗೇ ಇರಲಿಲ್ಲ ಸರಿಯಾಗಿ. ಮನೆ ಸೋರಿದ್ರೆ ಮನೆ ಪುಸ್ತಕ ಎಲ್ಲ ಹಾಳಾಗೋಗಿ, ಎಷ್ಟೋ ದಿನ ಮನೆಯಲ್ಲೇ ಹಾಳಾಗೋಗಿದೆ ಪುಸ್ತಕಗಳು. ಮತ್ತು ಫ್ಲಡ್ಸ್ ಬಂದರೆ ಹಾಳಾಗಿ ಹೋಗ್ತಾ ಇತ್ತು. ಹೀಗಾಗಿ ಅದನ್ನ ಸಹಜವಾಗಿ ಹಾಳಾಗೋದು ಒಂದು ಕಾರಣ. ಇನ್ನೊಂದು ಕಾರಣ, ಭಾಳ ಆಶ್ಚರ್ಯ ಅಂದರೆ ಒಂದು ಪದ್ಧತಿ ಇದೆ ಅಂತೆ. ವಿಜಯದಾಸರು ಎಷ್ಟೋ ಕೃತಿಗಳನ್ನು ಸ್ವತಃ ತಾವೇ ತುಂಗಭದ್ರೆಯಲ್ಲಿ ಹಾಕಿಬಿಟ್ರು ಅಂತ ಒಂದು ಪ್ರತೀತಿ ಇದೆ. ಮುಂದೆ ಅಷ್ಟು ಜನ ಓದೋರು ಸಿಗೋದಿಲ್ಲ, ಕಣ್ಕಂಡೋಕೆ ಸಿಗಬಾರದು, ಅವರೇ ಹಾಕಿದರು ಅಂತ ಒಂದು ಮಾತಿದೆ. ಆ ಪದ್ಧತಿ ಅನೇಕರು ಆ ರೀತಿ ಮಾಡಿದ್ದಿದೆ. ತಾವು ಬರೆದಿದ್ದನ್ನು ತಾವು ಆತ್ಮಸಂತೋಷಕ್ಕೆ ಶಿಷ್ಯರಿಗೆ ಹೇಳಿದರು, ಉಳಿದಿದ್ದನ್ನು ತಾವು ಸ್ವತಃ ತಾವೇ ಅದನ್ನು ಆಸೆ ಮಾಡಿದರು ಅಂತ ಒಂದು ಪದ್ಧತಿ ಉಂಟು. ಆರುಷ್ಟಿದ್ದನ್ನು ಕಡಿಮೆ ಆಗಿದೆ. ಇವತ್ತು ಹುಡುಕಿದರೆ ಸುಮಾರು ಒಂದು 20 ವರ್ಷದ ಕೆಳಗೆ ಎಷ್ಟು ಹಾಡು ಸಿಕ್ಕಿದ್ದು, ಈಗ ಸುಮಾರು 200 ಹೊಸ ಸಿಕ್ಕಿದೆ ಈ ಗ್ಯಾಪಲ್ಲಿ. ಇನ್ನೂ ಹುಡುಕಿದ್ರೆ ಸಿಗ್ಬೋದು. ನಮ್ಮ ಜನಲ್ಲಿ ಇನ್ನೊಂದು ಕಾರಣ ಏನು ಗೊತ್ತಾ, ಸಿಗದೆ ಹೊರಗೆ ಬರದೇ ಇರೋದಕ್ಕೆ, ಕಳ್ಕೊಂಡಿದ್ದು ಎಲ್ಲ ಆಯಿತು. ಇಟ್ಕೊಂಡಿದ್ದವ್ರು ಕೂಡ ಒಂದು ಅವ್ರಿಗೊಂದು ಸಣ್ಣತನ, ಇನ್ನೊಬ್ಬರಿಗೆ ಕೊಡಕೂಡುದು, ನಮ್ಮಲ್ಲೇ ಇರಬೇಕು ಅಂತ ಇಟ್ಕೊಂಡ್ಬಿಟ್ಟು ಇದ್ದಲ್ಲೇ ಹಾಳು ಮಾಡಿಬಿಡ್ತಾರೆ. ಆಮೇಲೆ ಒಂದು ದಿವಸ ನೋಡಿದ್ರೆ ಎಲ್ಲ ಸುಳ್ಳು ಇದಾಗ ಎಂತ ಹಿಡಿದು ಹಾಳಾಗೋಗುತ್ತೆ. ಅವ್ರು ಬರೆದಿದ್ದು ಉದ್ದೇಶ ಏನಿರುತ್ತೆ, ಇವ್ರು ಹಾಳು ಮಾಡ್ತಾರೆ. ಇವ್ರು ಬರಲಿಕ್ಕೆ ಬರೋದಿಲ್ಲ, ಹಾಳಾಗೋಗಲಿ, ಪ್ರಿಂಟ್ ಮಾಡಿಸಕ್ಕೆ ಕೊಡ್ಬೋದಲ್ಲ, ಕನೆಪ ಅವ್ರು ಮಾಡಿಸೋದು ಬೇಡ, ಮಾಡಿಸೋರಿಗೆ ಕೊಡ್ಬೋದು. ನಮ್ಮ ಆ ರೀತಿ ಕೊಡೋ ಜನಗಳಿಲ್ಲ, ತುಂಬ ಜನಗಳು ಕೆಲವರು ಕೊಡೋ ಭಾವನೆ ಇದ್ದರೆ ತುಂಬ ಜನಕ್ಕೆ ಕೊಡೋ ಭಾವನೆ ಇಲ್ಲ ಅದಕ್ಕೆ. ಅದರಿಂದಾಗಿ ಇನ್ನು ಸರಿಯಾಗಿ ಹುಡುಕಿದರೆ ಅದಾಗುತ್ತೆ. ಇನ್ನೊಂದು ಮಾತು ನೆನಪಿರಬೇಕು, ದಾಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿಯಲ್ಲಿ ಆಯ್ತಲ್ಲ, ಆಗ ಅವರೊಂದು ಪ್ರಾಜೆಕ್ಟ್ ಹಾಕಿ ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಬೇಕು ಅಂತ ಹೊರಟರು. ದಾಸಾಹಿತ್ಯದ ಕೃತಿಗಳನ್ನು ಮನೆ ಮನೆಗೆ ಅಂತ ಹೊರಟಾಗ ಅನೇಕರು ಸಂಸ್ಥೆಗಾಗ ಕೊಟ್ಟರು. ದಾಸಾಹಿತ್ಯ ಪ್ರಾಜೆಕ್ಟು ತಿರುಪತಿ ಬೇರೆ ಅಂತ ಕೆಲವರು ಕೊಟ್ಟರು, ಅವರು ಸಂಗ್ರಹ ಮಾಡಿದ್ರಷ್ಟೇ, ಅದು ಪ್ರಿಂಟ್ ಮಾಡಿಸ್ಲಿಲ್ಲ. ಈಗ ದಾಸಾಹಿತ್ಯ ಪ್ರಾಜೆಕ್ಟ್ ಭಜನೆಗಳು ಡೈವರ್ಟ್ ಆಗಿದ್ದರಿಂದ ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ, ಗೊತ್ತಾಯ್ತಾ? ಅದು ಹಾಗೆ ಉಳ್ಕೊಂಡಿರೋದ್ರಿಂದ ಮನೆಯಲ್ಲಿರೋದು ಅಲ್ಲಿ ಸೇರಿದೆ ಅಷ್ಟೇ. ಅದು ಸ್ಟಡಿಗಿದೆ, ಏನು ವ್ಯವಸ್ಥೆ ಇಲ್ಲ, ಹಾಗೆ ಡಂಪ್ ಆಗಿದೆ ಅಲ್ಲಿ, ಏನು ವ್ಯವಸ್ಥೆ ಇಲ್ಲ. ಹಾಗೆ ಬಿಟ್ಟು ಇದ್ದಲ್ಲೇ ಹೋಗಿಬಿಡುತ್ತೆ ಅಷ್ಟು ಕೂಡ. ಅವರ ಪ್ರಾಜೆಕ್ಟ್ನ ಸೇರಿಕೊಂಡೇ ಇಲ್ಲ ಅದನ್ನು. ಸಂಶೋಧನೆ ಒಂದು ಭಾಗ, ಪ್ರಕಾಶನ 2 ಭಾಗ, ಎರಡನ್ನೂ ಮಾಡೋದಿಲ್ಲ. ಆದ್ದರಿಂದ ಅದನ್ನು ಈಗ ಒಂದು ಪ್ರಯತ್ನ ಪಟ್ಟರೆ ಜೆರಾಕ್ಸ್ ಕೊಡೋಕ್ಕೆ, ಅದನ್ನು ಕೊಡೋದಿಲ್ಲ ಅವರು. ಜೆರಾಕ್ಸ್ ತಗೋಬೋದು, ಒಳ್ಳೆಯ ಸಂಸ್ಥೆಗಳ ಪ್ರಯತ್ನ ಪಟ್ಟರೆ ಜೆರಾಕ್ಸ್ ತಗೊಂಡು ಅವನು ಪ್ರಿಂಟ್ ಮಾಡ್ಸೋಕ್ಕೆ ಅವಕಾಶ ಇದೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದರೆ ಸಾಧ್ಯ. ಅಲ್ಲಿ ಒಂದು ಕಡೆ ಮತ್ತು ಮೈಸೂರು ಯೂನಿವರ್ಸಿಟಿ ಕಲೆಕ್ಟ್ ಮಾಡಿದ್ರು. ಅತಿ ಹೆಚ್ಚಿರೋ ದಾಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿಯಲ್ಲೇನೆ, ಅನ್ಪಬ್ಲಿಷ್ಡ್ ಮ್ಯಾಟರ್. ಹೀಗಾಗಿ ಅದೆಲ್ಲ ಮಾಡಿದಾಗ ವಿಜಯದಾಸರ ಅನೇಕ ಕಾರಣಗಳು ಸಿಗಬಹುದು. ಮುಂದೆ ಅವರ ರೀತಿಯೇ ಬದಲಾಗಿ ಹೋಯಿತು. ಜ್ಞಾನನೂ ಬಂತು, ಸಂಪತ್ತು ಬಂತು, ಎರಡು ಒಟ್ಟಿಗೆ ಬಂದುಬಿಡುತ್ತೆ. ವಿದ್ಯೆ ಬಂದರೆ ಸಂಪತ್ತು ಬರೋದು ಸಹಜ, ಅದೇನು ದೊಡ್ಡದಲ್ಲ. ಅದರಲ್ಲೂ ಕೂಡ ಅಧ್ಯಾತ್ಮವಿದ್ಯೆ, ಅದು ಅಪರೋಕ್ಷ ಜ್ಞಾನಿಗಳು, ಬರೀ ಪಾಂಡಿತ್ಯ ಅಲ್ಲ, ಅಪರೋಕ್ಷ ಜ್ಞಾನದ ವಿದ್ಯೆ ಬಂದಿದ್ದರಿಂದ ಅವರ ಮಾತೆಲ್ಲ ಸತ್ಯವಾಗಿ ಹೋಯಿತು. ಪುರಂದರದಾಸರ ಬಗ್ಗೆ ಅವರೇ ಬರೆದು ಹೇಳ್ತಾರೆ, ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವನಿಯವಳು ಪಸರಿಸಿದವು. ಪುರಂದರದಾಸರು ಏನು ವ್ಯಾಸರಾಜರ ಹತ್ರ ಬಂದು ಪುರಂದರ ಬಿಟ್ಟಲ್ಲ ಅಂಕಿತ ತಗೊಂಡು ಹಾಡು ಬರಲಿಕ್ಕೆ ಶುರು ಮಾಡಿದರು. ಆಗ ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವನಿಯವಳು ಪಸರಿಸಿ, ಅವರು ಆಡಿದ ಮಾತೇ ವೇದಾರ್ಥ ಅಂತ ಸಿದ್ಧಿ ಪುರಂದರದಾಸರಿಗೆ ಬಂದಿತ್ತು. ಅವರ ಅನುಗ್ರಹದಿಂದ ಇವರಿಗೂ ಅಂಥ ಸಿದ್ಧಿನೇ ಬಂತು. ಅವ್ರ ಬಗ್ಗೆ ಭಾರಿ ಭಕ್ತಿ ವಿಜಯದಾಸರಿಗೆ. ತಾವು ಅಂಕಿತ ತಗೊಂಡು ವಿಷಯ ಎಲ್ಲ ಸುಡಾದಿಯಲ್ಲಿ ಬರೆದು ಬಿಡ್ತಾರೆ, ಏನೇನಾಯ್ತು ಅವತ್ತಂತೂ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಮತ್ತು ಗುರು ಪುರಂದರದಾಸರೇ ನಿಮ್ಮ ಚರಣ ಸರಸಿದೆ ನಂಬಿದೆ ಅಂತ ಒಂದು ಹಾಡು ಬರೆದು ಗುರು ಪುರಂದರದಾಸರು ಅಂತಲೇ ಕೊಂಡಾಡ್ತಾರೆ. ಅವರ ಚರಿತ್ರೆ ಒಳ್ಳೆ ದಾಗಬದ್ಧವಾಗಿ ಹಾಡ್ತಾರೆ. ಅವರ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದು ವಿಜಯದಾಸರೇ. ಹೀಗಾಗಿ ಅವರು ಒಳ್ಳೆ ಸಿದ್ಧಿಯನ್ನು ಪಡೆದು ಅವ್ರು ಮಾತಾಡಿದರೂ ಸಿದ್ಧಿ, ಬರೆದರೂ ಸಿದ್ಧಿ ಆಗಿತ್ತು. ಮೊದಲು ಅವರು ಕಣ್ಣೆತ್ತಿ ನೋಡೋ ಜನ ಇರಲಿಲ್ಲ, ಈಗ ಇವ್ರ ಕಣ್ಣೆತ್ತಿ ನಮ್ಮ ಕಡೆ ನೋಡಿದರೆ ಸಾಕು ಅನ್ನೋ ಜನ ಬಂದರು. ವಿಜಯದಾಸ್ ನೋಡಿಬಿಟ್ರೆ ಸಾಕು ಉದ್ಧಾರ ಆಗ್ತೇವೆ ಅಂಥೇಳಿ ಬಂದಿದ್ದೀರ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ಕಳೆದು ಕೊರವ ವಿಜಯ ಗುರುಗಳೆಂಬರ, ಅಷ್ಟು ಸಿದ್ಧಿ ಬಂತವ್ರಿ. ರಾಜ ಮಹಾರಾಜರು ಇವ್ರ ಮುಂದೆ ಕ್ಯೂ ನಿಲ್ಲೋ ಸ್ಥಿತಿ ಬಂತು. ಅವ್ರ ಕಾಣಿಕೆಗಳು ಸುರಿಮಣೆ ಬರ್ತಿತ್ತಂತೆ, ಇವರು ತಮಾಷೆ ಅಲ್ಲೇ ಬಿಟ್ಕೊಂಡ್ಬಿಡ್ತಾರೆ, ತೊಗೊಂಡು ಬರ್ತಿರಲಿಲ್ಲ ಅಂತಂದಲ್ಲ, ಕೊಟ್ಟದಷ್ಟ ಯಾವ ಎಲ್ಲ ಎಷ್ಟೋ ದಿನ ಶಿಷ್ಯರು ತಂದರೆ ತಂದಾಗೆ ಇಲ್ಲದ್ರೆ ಕೇರೆ ಮಾಡ್ತಿದ್ದಿಲ್ಲ ಆ ಬಗ್ಗೆ. ಅಂಥ ಪೂರ್ವವಾದಂಥ ವೈರಾಗ್ಯ ಬಂತು ಜೊತೆಗೆ ಅವರಿಗೆ. ನಿಜವಾದ ಜ್ಞಾನದ ಸಿದ್ಧಿ ಅಂದರೆ ವೈರಾಗ್ಯ, ಅದು ಬರ್ತಿರಬೇಕು, ಅದನ್ನು ಕೊಡ್ತಿರಬೇಕಷ್ಟೇ, ಇಲ್ಲದೆ ಹೋದರೆ ಅದು ನಿಂತು ಹೋಗ್ತಿತ್ತು. ಹಾಗೆಲ್ಲ ಬೆಳೆಸ್ತಾ ಊರಿಗೆ ಬರ್ತಾರೆ, ಜನಗಳು ನೋಡ್ತಾರೆ, ಪರಮಾಶ್ಚರ್ಯ ಪಡ್ತಾರೆ. ಎಲ್ಲರೂ ಯಾರೋ ಅವ್ರನ್ನ ದಾಸಪ್ಪ ಅಂತ ಕರೀಲಿಕ್ಕೆ ಸಾಧ್ಯನೇ ಇಲ್ಲ, ವಿಜಯದಾಸರು ಅಂತ ಕೊಂಡಾಡ್ತಾರೆ, ವಿದ್ವಾಂಸರಿಗೆ ಪ್ರಿಯರಾಗ್ತಾರೆ, ತುಂಬ ಜನ ಭಾರಿ ಭಾರಿ ಅಧಿಕಾರಿಗಳಿಗೆ ಪ್ರಿಯರಾಗ್ತಾರೆ. ಪ್ರತಿನಿತ್ಯದಲ್ಲೂ ಕೂಡ ಅವರ ಜೀವನದ ಕ್ರಮನೇ ಬದಲಾಯಿಸಿಬಿಟ್ರು. ಸಂಪಾದನೆ ಹೆಸರಿಲ್ಲ, ಅವರೇ ಬರೀತಾರೆ. ಸಾಲ ಮಾಡದೆ ಬೇಡ, ಸಾಲದೆಂದೆನ ಬೇಡ, ನಾಡಿಗೆ ಹೇಗೆಂಬ ಚಿಂತೆ ಬೇಡ, ಚಿರಜೀವಿಯಾಗಲೋ ಚಿನ್ನ ನೀನು ಅಂತ ಹೇಳಿದ್ರು ಅವರೇ ಬರೆದ ಹಾಡು. ನಾಳೆ ಯೋಚನೆ ಮಾಡಬಾರ್ದು ಅಂತ ಅವ್ರ ಅರ್ಥ. ಇವತ್ತು ಖರ್ಚು ಮುಗಿಸಿಬಿಡೋದು, ಬೆಳಿಗ್ಗೆ ಯಾವ ವಾರ ಅಂತಿದ್ದೇ ಇದೆ, ಯಾವ ವಾರಕ್ಕಂತ ಹೋಗೋದು, ಹೋದರೆ ಅವತ್ತೇನು ಬರುತ್ತೋ ಅದನ್ನು ಅವತ್ತು ಪೂರ್ತಿ ಉಪಯೋಗಿಸ್ಬಿಡೋದು, ಮತ್ತೆ ನಾಳೆಗೆ ಅಂತೇಳಾಗಿಲ್ಲ, ಪೂರ್ತಿ ಅವತ್ತೇ ಉಪಯೋಗಿಸ್ಬಿಡೋದು. ಆದ್ದರಿಂದ ಅವರು ಹೋದರೆ ಕೇಳಬೇಕಾ, ರಾಶಿ ರಾಶಿ ಬರ್ತಿತ್ತು. ವಿಜಯರಾಯರ ಮನೆ ಅಂತಾಗಲಿಲ್ಲ, ಮಠ ಅಂತಾಗಿಬಿಡುತ್ತಂತೆ. ವಿಜಯರಾಯರ ಮಠ ಅಂತ ಹೆಸರು ಬಂತು. ಎಷ್ಟು ಜನ ಬಂದರೂ ಕೂಡ ಊಟದ ವ್ಯವಸ್ಥೆ. ಆ ಕಾಲಕ್ಕೆ ಮಠಾಧೀಶರ ವರ್ಚಸ್ಸನ್ನು ಪಡ್ಕೊಂಡಿದ್ದವರು ವಿಜಯದಾಸ. ಅದರಿಂದಾಗಿ ನಿತ್ಯ ಮತ್ತೆ ಸಾಯಂಕಾಲ ಏನು ಎಲ್ಲ ಖಾಲಿ ಮರುದಿವಸ ಬೆಳಿಗ್ಗೆ ಹೋಗಬೇಕು ತರಬೇಕು. ಈ ರೀತಿ ಜೀವನ ಪೂರ್ತಿ 40 ವರ್ಷನೂ ಹಾಗೆ ಇದ್ರಂತ, 40 ವರ್ಷ ಪೂರ್ತಿ ಹಾಗೆ ಇದ್ದವರು. ಒಂದು ದಿವಸನೂ ಕೂಡಿಡಲಿಲ್ಲ, ಒಂದು ದಿವಸನೂ ಆಸ್ತಿ ಮಾಡಲಿಲ್ಲ. ಅದು ಅವರ ವಿಶಿಷ್ಟವಾದಂಥ ಒಂದು ಸಿದ್ಧಿ. ಅವರ ಇನ್ನೊಂದು ಕಾರಣ, ಪುರಂದರದಾಸರಿಂದ ಅವರಿಗೆ ದೀಕ್ಷೆ ಬಂದಿದ್ದರಿಂದ ಅವರು ಹಂಪಿಯಲ್ಲಿ ಪುರಂದರದಾಸ ಆರಾಧನೆ, ಹಂಪಿನೇ ಅವರ ನಿರ್ಯಾಣ ಸ್ಥಳ, ವೈಕುಂಠ ಯಾತ್ರೆ ಮಾಡಿದ್ದು ಪುರಂದರದಾಸರು ಹಂಪಿಯಲ್ಲಿ. ಅದಕ್ಕೋಸ್ಕರ ಹಂಪಿಯಲ್ಲಿ ಪ್ರತಿ ವರ್ಷ ಕೂಡ ಪುರಂದರದಾಸ 15 ದಿವಸ ಮಾಡ್ತಾಯಿದ್ರಂತ ರೆಕಾರ್ಡ್. 40 ವರ್ಷಗಳ ಕಾಲ ಮಾಡಿದ್ದಾರೆ. ಅವರ ಜೀವನದ 2 ಗುರಿ, ಒಂದು ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗಬೇಕು ತಿರುಪತಿಗೆ, ಪ್ರತಿ ವರ್ಷ ಪುರಂದರದಾಸ ಹಂಪಿಯಲ್ಲೇ ಮಾಡಬೇಕು. ಇದು ಅವರ ವಿಶಿಷ್ಟವಾದ ಸಾಧನೆಯಾಗಿತ್ತು. ಆ ಕಾಲಕ್ಕೂ ಅಷ್ಟು ರಾಶಿ ರಾಶಿ ಸಂಪತ್ತು ಬರೋದು, ಎಲ್ಲ ವಿನಿಯೋಗ ಮಾಡ್ತಾಯಿದ್ರು. ಈ ರೀತಿ ಮಾಡ್ತಿದ್ದಾಗ ಅದರ ಜೊತೆಗೆ ಒಂದು ಕಡೆಗೆ ಊಟದ ವ್ಯವಸ್ಥೆ ಮಾಡೋದು 1000 ಜನಕ್ಕೆ, ಇನ್ನೊಂದು ಕಡೆಗೆ ಮತ್ತೆ ಮುಂಜಿ ಮದುವೆ 10-20 ಜನಗಳಿಗೆ ಅಂತ ಗೋಪಾಲದಾಸರು ಬರೀತಾರೆ. ಕಣ್ಕಂಡರು ಉಪನಯನ ಮಾಡಿಸೋದು, ವಿವಾಹ ಮಾಡಿಸ್ತಿರೋದು, ಹಾಗೆ ಧರ್ಮೋಪನಯನ ಅಂತ ಮಾಡಿಸ್ತಾರಲ್ಲ, ಉಪನಯನ ಮಾಡಿಸಿ ಆ ದೊಡ್ಡ ಕ್ರಾಂತಿ ಅದು. ಒಂದು ಉಪನಯನ ಮಾಡಿದರೆ ಒಬ್ಬ ವ್ಯಕ್ತಿಯೆಲ್ಲ ಬ್ರಾಹ್ಮಣ್ಯನೇ ಉಳಿದೋಗಿಬಿಡುತ್ತೆ ಅಲ್ಲಿ. ಹುಡುಗ ಸ್ಕೂಲಿಗೆ ಸೇರಿಸ್ಬಿಟ್ರೆ ಅವನ ಕೆರಿಯರ್ ಹೇಗೆ ಚೇಂಜ್ ಆಗುತ್ತೆ ಹಾಗೆ. ಈಗ ವಿಶೇಷವಾದ ಪ್ರಾಯ ಧರ್ಮದ ಮುಂಜಿಗಳನ್ನು ಬಹಳ ವ್ಯಾಪಕವಾಗಿ ಮಾಡಿಸಿದ ಹಿರಿಮೆ ಕೂಡ ವಿಜಯರಾಯರಿದೆ. ಹೀಗೆ ವಿಜಯದಾಸರ ಕೀರ್ತಿ ತುಂಬ ದೊಡ್ಡದಾಗಿ ಹೋಯಿತು. ಅವರು ತಾವೊಬ್ಬರೇ ಇಡೀ ಸಮಾಜವನ್ನೇ ಅದ್ಭುತವಾಗಿ ಬೆಳೆಸ್ತಾರೆ, ಮತ್ತು ಎಲ್ಲ ಜನಗಳ ಇದ್ದಲ್ಲೇ ಹೋಗಿ ಉದ್ಧಾರ ಮಾಡ್ತಿದ್ದರು. ಅವರು ಯಾರು ತಮ್ಮನ್ನು ಬೈತಿದ್ರು ಅವ್ರು ಹುಡ್ಕೊಂಡು ಹೋಗ್ತಿದ್ರು. ಇದು ಆಶ್ಚರ್ಯ, ಬೈಯೋರನ್ನ ಹುಡ್ಕೊಂಡು ಫಸ್ಟ್ ಅವ್ರ ಹತ್ರ ಹೋಗೋದು. ಅದು ಬೆಸ್ಟ್ ಎಕ್ಸಾಂಪಲ್ ಕಲ್ಲೂರು ಸುಬ್ಬಣ್ಣದಾಸರು, ದೊಡ್ಡ ವಿದ್ವಾಂಸರು, ಸುಧಾ ಪಂಡಿತರು, ಸುಧಾ ಮಂಗಳ ಇಟ್ಕೊಂಡಿದ್ರಂತೆ. ಹರಿದಾಸ ಸಾಹಿತ್ಯದ ಬಗ್ಗೆ ಅವರಿಗೆ ಅಷ್ಟು ಕಷ್ಟ, ಇವತ್ತು ಕೆಲವು ಪಂಡಿತರಿಗೆ ಅಷ್ಟು ಕಷ್ಟ ಇದೆ, ಅವರಿಗೂ ಹಾಗೆ ಇತ್ತು. ಇವ್ರದ್ದು ಅವಾಗ ಇನ್ನೂ ವಿಚಿತ್ರ ವಾತಾವರಣ ಇತ್ತು. ದಾಸರು ಅಂದರೆ ಇನ್ನು ಹೆಚ್ಚು ಜನ ದಾಸರು ಬಂದಿದ್ದಿಲ್ಲಲ್ಲ, ಆದ್ದರಿಂದ ಅವ್ರ ಬಗ್ಗೆ ಇವರು ಅಲ್ಲಿಗೆ ಅದೇ ಮನೆಗೆ ಅದೇ ಮಂಗಳಕ್ಕೆ ಹೋದರು. ಅವ್ರಿಗೆ ನೋಡಿದ್ರೆ ಬೇಸರ ಆಯ್ತಂತ, ಇವ್ರು ಯಾಕೆ ಬಂದರು ಇಲ್ಲಿಗೆ ಅಂತೇಳಿದ್ರು. ಆ ಥರ ಬೇಸರ ಆಯ್ತಂತ, ಇವ್ರಿಗೆ ಬರಬಾರದಾಗಿತ್ತು ಅಂತೇಳಿ. ಅಷ್ಟೊತ್ತು ಸರಿಯಾಗಿ ಒಬ್ಬರು ಗೊತ್ತಿದೆ, ಕತೆ ಗೊತ್ತಿದೆ, ಮಂಡಿಗೆ ಮಾಡೋದು ಬರಲೇ ಇಲ್ಲ. ಅವ್ರು ಯಾವುದೋ ಪುರುಡ ಗಿರುಡ ಬಂತು ತಕ್ಷಣ ಬಂಡಿಗೆ, ಆ ಕಡೆಗೆಲ್ಲ ಬಂಡಿಗೆ ಪಕ್ಷನೇ ಆಗಬೇಕು ಮಂಗಳಕ್ಕೆ. ಅದಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಂದರೆ ಮಂಡಿಗೆ ಮಾಡಿದ್ರೇ ಸರಿ. ಅದಕ್ಕೊಂದು ಇದ್ದಿದೆ, ಮಂಡಿಗೆ ಅಭಿಮಾನಿ ದೇವತೆಗಳು ಬ್ರಹ್ಮದೇವರು, ಬ್ರಹ್ಮದೇವರು ಆದ್ದರಿಂದಲೇ ಅದಕ್ಕೆ ಭಾರಿ ಮಹತ್ವ. ಅದು ಅದು ರಾಜಭಕ್ಷ ಅಂತ ಅದಕ್ಕೆ ಹೆಸರು. ಅದನ್ನು ಮಾಡಿದರೆ ಮಂಡಿಗೆ ಭಕ್ಷ ಮಾಡಿದರು ಅಂದರೆ ಭಾರಿ ಶ್ರೀಮಂತರು ಮಾಡಿದರು, ಭಾರಿ ಗ್ರ್ಯಾಂಡ ಮಾಡಿದರು ಅಂತ ಅರ್ಥ. ಆ ಪದ್ಧತಿಯಲ್ಲಿ ಹೇಳ್ಕೊಂಡಿದ್ದಾರೆ, ಮಂಡಿಗೆ ಮಾಡಲೇ ಬಂದಿಲ್ಲ, ನಾವು ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೆ ಸ್ವಲ್ಪ ಖುಷಿಯಾಯಿತು, ಅದಕ್ಕೆ ಅಡುಗೆ ಮಾಡೋಕ್ಕಾರು ಬರುತ್ತೆ ಇವರಿಗೆ, ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟರು ಪಾಪ. ಅವ್ರು ಹೋದರು ಅಡುಗೆ ಮಾಡೋಕ್ಕೆ ಅಂತ. ಇವರೇನು ಅಡುಗೆ ಮಾಡಿ ಮುಗಿಸೋಂಬರು ಅಂತ ಮಂಗಳ ಮುಗಿಸ್ಬೇಕು ಅಂತ ಅವರು ಮಂಗಳ ಶುರು ಮಾಡೋ ಹೊತ್ತಿಗೆ ಬಂದೇ ಬಿಟ್ರು ಅಷ್ಟೇ, ಅಡುಗೆ ಎಲ್ಲ ಮುಗಿತು ಅಂತ ಬಂದುಬಿಟ್ರು ಮಂಗಳ ಅವನ್ನ ಮುಗಿಸ್ಬಿಟ್ಟು. ಅವರಿಗೆ ಅದು ಇಷ್ಟ ಆದರೂ ಬಿಡಲಿಲ್ಲ, ಅವ್ರು ಅಡುಗೆ ಮಾಡಿಸಿದ ಖುಷಿ ಆದರೂ ಅವ್ರು ಬಂದು ಕೂತಿದ್ದು ಅವ್ರಿಗೆ ಅಷ್ಟು ಖುಷಿ ಆಗಲಿಲ್ಲ. ದೂರ ದೂರ ಬರೀತೀರೇ ಇದ್ರು ಪಾಪ, ಹತ್ರ ಬರಬೇಡಿ ಅಂತೇಳಿ. ಹಾಗೆ ಇವರು ನೋಡಿದರು, ಒಳ್ಳೆ ವ್ಯಕ್ತಿಗಳು, ಅಹಂಕಾರ ಇದ್ದು ಕಡಿಯಬೇಕು ಅಂತ ಹೇಳಿ ಅವರು ದೇವ್ರಿಗೆ ಹಾಕಿ ಕೂಡಿಸ್ತಾನೆ ಆ ಕಾಲನ್ನು. ಅವ್ರು ಹೇಳ್ತಾ ಹೇಳ್ತಾ ಸುಧಾನುವಾದ ಮಾಡ್ತಾ ಮಾಡ್ತಾ ಯಾವುದೋ ಪ್ರಸಂಗದಲ್ಲೂ ಸ್ವಲ್ಪ ಪ್ರಾಬ್ಲಮ್ ಬಂತವ್ರು. ಅದು ಎಷ್ಟೇ ಪ್ರಿಪೇರ್ ಮಾಡಿಕೊಂಡಿದ್ರು ಕಾಲೇಜ್ ಪ್ರೊಫೆಸರ್ಸ್ಗಳು ಕೂಡ ಆ ಟೈಮ್ನಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬಂದುಬಿಟ್ರೆ ಪರಿಹಿತಿ ಆಗತ್ತೆ. ಸುಧಾಗ್ರ ಅಂತಂದ್ರೆ ಹೇಳಿ ಕೇಳಿ ನಮ್ಮ ಹೈಯೆಸ್ಟ್ ವರ್ಕ್ ನಮ್ಮ ಟೀಕಾರಿಗಳಲ್ಲಿ ನಂಬರ್ ಒನ್ ಅದು. ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪದ್ಧತಿ ಆಗುತ್ತೆ, ಸ್ವಲ್ಪ ಅವರಿಗೆ ಯೋಚನೆ ಮಾಡೋ ಸ್ಥಿತಿ ಬಂತು. ತಕ್ಷಣ ಇವರು ಹೇಳಿದರು ನಾ ಹೇಳಿಸ್ಬೋದಾ ಅಂತ ಕೇಳಿದರು. ಅವ್ರಿಗೆ ಸಿಟ್ಟು ಬಂತು, ನಿರ್ವಹ ಇಲ್ಲ ಅಲ್ಲಿ ಹೇಳಿ ಅಂತ ಹೇಳಿದ ತಕ್ಷಣ ನಾನು ಹೇಳೋದಿಲ್ಲ ಅಂಥೇಳಿ ಯಾವನೋ ನೀರನ್ನ ಓಡಾಡ್ತಾ ಇದ್ದ, ಅವನ ಕರೆದು ಕೈ ಹಿಡ್ಕೊಂಡಂತೆ ನೀನು ಹೇಳು ಅಂತ ಹೇಳ್ತ. ನೀರು ಸಾಮಾನ್ಯ ಅಡುಗೆ ನೀರು ಅಂದರೆ ಏನು ಬರದೇ ಇದ್ದವರು ಅಂತ ಅಂತ ಗೊತ್ತಾಯ್ತಾ. ತಕ್ಷಣ ಅವ್ರ ಕೈ ಹೇಳಿಸಿದ್ರೆ ಫಸ್ಟ್ ಕ್ಲಾಸ್ ಆ ಭಾಗ ಹಿಡಿಬಿಡ್ತಾನಂತ, ಅಷ್ಟು ಡಿಫಿಕಲ್ಟ್ ಪೋರ್ಷನ್ ಹೇಳಿಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಯಥಾ ಪ್ರಕಾರ ಏನೂ ಇಲ್ಲ, ಈ ಕರೆಂಟ್ ಆಗ್ತಾ ಆಫ್ ಮಾಡಿದ ತಕ್ಷಣ ಈ ವೈರ್ ಅಷ್ಟೇ ಆ ಥರ. ಮೊದಲು ಬಂಡಿತ ಹಿಡಿದಾಗ ಬಿಟ್ಟಾಗ ಬರೀ ವೈರ್ ಇದ್ದಾಗ ಏನಿಲ್ಲ, ಆಶ್ಚರ್ಯ ಆಗೋಯ್ತು ಅವ್ರಿಗೆ ಎಂಥ ಶಕ್ತಿ ಇವ್ರದ್ದು ಅಂತ ಹೇಳ್ಬಿಟ್ಟು ತಕ್ಷಣ ತಾವು ಕೆಳಗಡೆ ಸಾಷ್ಟಾಗ ನಮಸ್ಕಾರ ಹಾಕಿ ಅವರೇ ಬರೆದಿದ್ದು ವಿಜಯ ಕವಚ ಬರೆದು ಅವರೇನೆ ಸ್ಮರಿಸಿ ಬದುಕಿರುವಂಥ ಬರೆದು ಅವರೇನೆ ಮುಂದೆ ಅವ್ರಿಗೆ ಅವ್ರ ಅಲ್ಲೂ ಕಟ್ಟ ಶಿಷ್ಯರಾಗಿಬಿಡ್ತಾರೆ, ಅವ್ರಿಗೆ ದೊಡ್ಡ ಶಿಷ್ಯರಾಗ್ತಾರೆ. ವ್ಯಾಸ ವಿಠಲ ಅಂತ ಅಂಕಿತ ಅವ್ರು ಕೊಡೋದಿಲ್ಲ ಅಂಕಿತಾರ, ಅವ್ರ ಶಿಷ್ಯ ವೇಣುಗೋಪಾಲ ವಿದಾಸರ ಕೈಯಲ್ಲಿ ಅವ್ರಿಗೆ ಅಂಕಿತ ಕೊಡಿಸ್ತಾರೆ. ಅದು ಇನ್ನೊಂದು ವಿಜಯದಾಸರ ದೊಡ್ಡ ಒಂದು ವಿಶಿಷ್ಟವಾದ ದೃಷ್ಟಿ ಅವರು, ತಮಗೆ ಬರಬೇಕು ಅಂತ ಭಾವನೆ ಅವರಿಗಿಲ್ಲ. ಇವರಿಗೆ ಅಂಕಿತ ಕೊಡಿಸಿದ್ದು ವೇಣುಗೋಪಾಲದಾಸರಿಂದ ಕೊಡಿಸಿದ್ರು, ತಾವು ಕೊಡಲಿಲ್ಲ. ಜಗನ್ನಾಥದಾಸರಿಗೆ ತಾವು ಕೊಡಲಿಲ್ಲ, ಗೋಪಾಲದಾಸರಿಗೆ ಹೇಳಿದರು. ಅವರು ಕೊಡದೆ ಅದು ದೈವಿಕವಾಗಿ ಅಂಕಿತ ಬಂತವರು. ಈ ರೀತಿ ಅಂಕಿತ ಕೊಡೋದ್ರಲ್ಲೂ ಕೂಡ ಅವರು ತಮಗೇ ಸಿಗಬೇಕು ಅಂತಕ್ಕ ಭಾವನೆ ಇಟ್ಕೊಂಡಿರಲಿ ಅಂದರೆ ನೀವು ವೈರಾಗ್ಯ ಎಲ್ಲ ದೃಷ್ಟಿ ಇದ್ದರೂ ವೈರಾಗ್ಯನೇ ಅವರು, ತಮ್ಮ ಹೆಸರು ಡಾಮಿನೇಟ್ ಆಗಬೇಕು ಅನ್ನೋ ಭಾವನೆ ಇರಲಿಲ್ಲ. ಆದರೆ ಡಾಮಿನೇಟ್ ಆಗೇ ಆಯಿತು, ಸಹಜವಾಗಿ ಬಂತು, ಅವರ ಬಯಸಿ ಬರೆದಿದ್ದಲ್ಲ ಹಾಗೆ ಬಂತು. ಅನಂತರ ವೇಣುಗೋಪಾಲದಾಸರು ಹಾಗೆ ದಿವಾನ್ರು, ಆಗಿನ ಕಾಲದ ದಿವಾನ್ರು ಅಂದರೆ ಭಾರಿ ಪವರ್ಫುಲ್ ಅವರೆಲ್ಲ. ದಿವಾನ್ ಅವ್ರ ಮೂಲಕನೇ ರಾಜನ ಸಂದರ್ಶನ ಆಗಬೇಕು, ರಾಜನ ಏರಿಯಾ ಜನರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ದಿವಾನ್ರಿಂದನೇ ಆಗಬೇಕು. ಅವರು ಪಂಗನಾಮ ತಿಮ್ಮಣ್ಣಯ್ಯ ಅಂತ ಅವ್ರ ಹೆಸರು. ಅವರು ಇವ್ರನ್ನ ಕೇಳಿ ಇವರು ಅಂಕಿತ ಕೊಡಲಿಕ್ಕೆ ಕೆಡ್ತಾನೆ ಇದ್ರಂತೆ, ಇವರು ಆಗಲಿ ಆಗಲಿ ಅಂತ ಹೇಳ್ತಾರೆ. ಅದೊಂದು ಜನ ಒಳ್ಳೆ ಸಂದೇಶ ಕೊಡ್ತಾರೆ ವಿಜಯದಾಸರು, ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದವರು ಅದರ ಕಷ್ಟ ಬಿಟ್ಟು ಬರೋದು ಒಳ್ಳೆಯದಲ್ಲ ಅಂತ ತೋರಿಸ್ತಾರೆ. ಯಾಕೆ ಗೊತ್ತೇನು, ನಮ್ಮ ಜನಗಳಿಗೆ ಅಂತ ಅಧಿಕಾರ ಸಿಗೋದು ಭಾರಿ ಕಷ್ಟ, ಅದನ್ನು ಬಿಡ್ಲಕ್ಕೆ ಹೋದರೆ ಎಷ್ಟು ಜನಕ್ಕೆ ಲಾಸ್ ಆಗುತ್ತೆ. ಅದರಿಂದ ಅದು ಒಳ್ಳೆಯ ಅವಕಾಶ ಸಿಕ್ಕಾಗ, ಜನಗಳ ಸೇವೆ ಮಾಡೋ ಅವಕಾಶ ಸಿಕ್ಕರೆ ಅಂಥ ಕೆಲಸ ಬಿಡ್ಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಅದು ವಿಜಯದಾಸರಿಗೆ ಎಷ್ಟು ಪ್ರಾಕ್ಟಿಕಲ್ ಔಟ್ಲುಕ್ ಇದೆ ನೋಡಬೇಕು. ಅದರಿಂದ ಹೇಳಿದ್ರು ಇಲ್ಲೇ ದಿವಾನಾಗಿರಬೇಕು, ಎಷ್ಟು ಅನುಕೂಲ ಆಗುತ್ತೆ ಅದರಿಂದ ಅಂತ ಹೇಳ್ತಾರೆ. ಅದನ್ನು ಅವರು ಒಪ್ಪಿಕೊಳ್ಳೇಬೇಕಾಗಿತ್ತು. ಆ ಹಿಂದೆ ಒಬ್ಬ ದಿವಾನರಿದ್ದಾರಲ್ಲ ಅದೇ ಇದರಲ್ಲಿ ವೆಂಕಣ್ಣ, ಅದೇ ಅದ್ವಾನಿ ದಿವಾನ್ನೇ, ರಾಯರಿಗೆ ಎಷ್ಟೊಂದು ಸೇವೆ ಸಲ್ಲಿಸ್ತಾರೆ ನೋಡಿದ್ರೆ ಆ ವೆಂಕಣ್ಣ ಅದೇ ಅದ್ವಾನಿ ದಿವಾನ್ನೇ. ಅವ್ರದ್ದು ಸ್ವಲ್ಪ ಸೀನಿಯರು, ಇವ್ರು ಜೂನಿಯರ್ ಅಷ್ಟೇ, ಮುಂದೆ ಬಂದ ವ್ಯಕ್ತಿ. ಆದ್ದರಿಂದ ಅವರು ಕೆಲಸ ಬಿಡಿ ಅಂಥೇಳಿ ಎಷ್ಟೋ ಜನಗಳ ತಪ್ಪು ಮಾಡಿಬಿಡ್ತಾರೆ, ಎಲ್ಲ ಉಪನ್ಯಾಸಕ್ಕೆ ವೈರಾಗ್ಯ ಬಂದುಬಿಡ್ತದೆ. ಇದು ಕೆಲಸ ಕೆಲಸ ಬಿಟ್ಟು ಮನೆ ಬಿಟ್ಟು ಸುಮ್ಮನೆ ನನಗೆ ಮನೇಲಿ ಕೂತ್ಬಿಡೋದು, ಓದಿಲ್ಲ ಯಾತ್ರದಿಲ್ಲ, ಕೆಲಸನೂ ಹೋಯ್ತು ಓದೋಯ್ತು ಏನಿಲ್ಲ, ಒಬ್ಬನೇ ಮಗ ಇರ್ತಾನೆ ಮನೆಯೊಳಗೆ, ಏನು ಮಾಡೋದು ತಂದೆ ತಾಯಿ ಅವಸ್ಥೆ ಏನಾಗ, ಮದುವೆ ಬೇರೆ ಮಾಡ್ಕೊಳ್ಳ ಅಂತ ಕೂತ್ಬಿಡ್ತಾರೆ. ಅವರು ಚಿತ್ರ ಹಿಂಸೆ ತಂದೆ ತಾಯಿಗಳಿಗೆ, ಅದು ಅದು ಇಂಪ್ರ ಯಾವಾಗಲೂ ಕೂಡ ವ್ಯಾವಹಾರಿಕ ವಲ್ಲಭನ ಮಾಡೋಕ್ಕೆ ಹೋಗಬಾರದು. ಅದನ್ನು ತೋರಿಸ್ಕೊಡ್ತಾರೆ ಸ್ವಲ್ಪ ಸರಿ ಅಂತ ಹೇಳ್ತಾರೆ ಇರ್ತಾರೆ. ಆದರೆ ಇವತ್ತು ನಮ್ಮ ಜನ ಇದ್ದರೂ ಮಾಡೋ ಗ್ಯಾರಂಟಿ ಇಲ್ಲ, ಹಿಂದಿನ ಕಾಲಕ್ಕೆ ಒಳ್ಳೆಯ ವ್ಯವಸ್ಥೆ ಇತ್ತು. ಇವತ್ತು ಸಾಮಾನ್ಯವಾಗಿ ನಮ್ಮ ಜನ ಇದ್ದಾರೆ ಅಂದರೆ ಕೆಲಸ ಆಗೋದಿಲ್ಲ ಅಂತಲೇ ಅರ್ಥ, ಪವರಲ್ಲಿದ್ದಾರೆ ಅಂದರೆ. ಅವರೇನೋ ಒಂಥರ ಉಳಿದವರು ಭಾರಿ ಪ್ಲೀಸ್ ಮಾಡೋಕ್ಕೆ ಹೋಗಿ ಇವರಿಗೆ ಕೈ ಕೊಟ್ಬಿಡ್ತಾರೆ ಕೊನೆಗೆ, ಅದು ಮನುಷ್ಯನ ಪದ್ಧತಿ ಅದು. ಆದರೆ ಹಿಂದೆ ಆಗಿರಲಿಲ್ಲ. ಕೊನೆಗೂ ಒಂದು ದಿವಸ ಬಂದು ಅವ್ರು ಕೇಳ್ತಾರೆ, ಕೊನೆಗೆ ಅಂಕಿತ ವೇಣುಗೋಪಾಲ ವಿಠಲ ಅಂತ ಅಂಕಿತ ಕೊಡ್ತಾರೆ. ಹೀಗೆ ತುಂಬ ಜನಕ್ಕೆ ಅಂಕಿತ ಕೊಡ್ತಾ ಹೊರಟರು. ಜಗನ್ನಾಥದಾಸರಂತೂ ಅವರು ಇವರೇ ಅವ್ರ ಸೋದರಡಿಯ ಇವರಿಗೆ ಸಂಬಂಧಿ, ಆದರೂ ಕೂಡ ಇವ್ರ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಏನು ಕನ್ನಡದಲ್ಲಿ ಭಾರಿ ಬರೀತಾರೆ, ಮೊದಲಿಂದ ಗೊತ್ತಿಲ್ಲ ಅವ್ರ ವಿಷಯ ಅಂತ ಆ ಥರ ಅವರಿಗೆ ಮನಸ್ಸಿನಲ್ಲಿತ್ತು. ಅಲ್ಲಿಗೆ ಹೋದ್ರು, ಬಿಡಲಿಲ್ಲ. ಬ್ಯಾಗವಾಟ ಅಂತ ಒಂದು ಊರು, ಮಾನ್ವೆಯಿಂದ ಸುಮಾರು ಒಂದು 40 ಕಿಲೋಮೀಟರ್ ದೂರ ಇದೆ ಅದು, ಮಾನ್ವೆಯಿಂದ ಅಲ್ಲಿಗೆ ಹೋಗ್ತಾರೆ. ಆಗ ಅವ್ರ ಪ್ರಾಣದೇವರ ಗುಡಿ ಇದೆ ಅಲ್ಲಿ, ಗುಡಿ ಪಕ್ಕದಲ್ಲೇ ಅವ್ರ ಮನೆ, ಇವತ್ತಿಗೂ ಮನೆ ಇದೆ, ಜಗನ್ನಾಥದಾಸರ ಪೂರ್ವ ಒಂದು ಮನೆ ಇದೆ ಆ ಊರಲ್ಲಿ, ಪಕ್ಕದಲ್ಲೇ ಇದೆ. ಅಲ್ಲಿಗೆ ಹೋದ ಈಗ ಬಿದ್ದೋಗ್ಬಿಟ್ಟಿದೆ, ಈಗ ರಿವೇನೋಟ್ ಮಾಡಿಸ್ತಿದ್ರು ಅಂತ ಮಾಡಿ ಗೊತ್ತಿಲ್ಲ, ನಾನು ಹೋದಾಗ ಬಿದ್ದೋಗಿತ್ತು. ಆಗ ಅವರು ಪಕ್ಕದಲ್ಲೇ ಮನೆ, ಪ್ರಾಣದೇವರ ಗುಡಿಯಲ್ಲಿ ಅವರು ವಾಸ, ಅಲ್ಲಿ ಯಾವುದೋ ಕಾರ್ಯಕ್ರಮ ಇಟ್ಕೊಂಡಿದ್ರು, ಈ ಧಾತ್ರಿ ಅವನ ಇತ್ಯಾದಿ ಕಾರ್ಯಕ್ರಮ ಟೈಪು. ಆಗ ಅವ್ರನ್ನ ಸ್ವತಃ ತಾವೇ ಬಂದು ನನ್ನ ಕರೆಯೋಕ್ಕೋಸ್ಕರ, ಬನ್ನಿ ಇವತ್ತು ಊಟಕ್ಕೆ ಬರೀ, ಇಲ್ಲೇ ಬರುವ ಪ್ರಸಾದಕ್ಕೆ ಅಂತ. ಅವ್ರು ಎಷ್ಟೇ ಬೈತಿದ್ರು, ಎದುರು ಬಂದಾಗ ಅವ್ರಿಗೆ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಅವರಿಗೆ. ಆಯಿತು ಬರ್ತೀನಿ ಅಂತ ಒಪ್ಪಿಕೊಂಡ್ರು. ಅಲ್ಲಿ ಹೋಗೋ ಮನಸ್ಸಿಲ್ಲ, ನಾನು ಮೊದಲೇ ಬರಬೇಡಿ, ನೀವು ತುಂಬ ಇದಾಗಿರ್ತೀರಿ, ಬಿಡಬಿರೋದಿಲ್ಲ ನಿಮಗೆ, ನಿಮಗೆ ತೀರ್ಥದತ್ತಿ ಹೇಳಿ ಕಳಿಸ್ತೀನಿ ಅಂತ ಹೇಳಿದರು. ಹೇಳಿ ಕಳಿಸಿದ ಮೇಲೆ ಕಷ್ಟ ಆಗುತ್ತೆ ಅಂತೇಳಿ ಮೊದಲೇ ಊಟನೇ ಮುಗಿಸ್ಬಿಟ್ರು ಪಾಪ, ಊಟನೇ ಮುಗಿಸಿಬಿಟ್ಟು ಮುಂದಿನ ಕತೆ ಗೊತ್ತಿದೆ ನನಗೆ. ಬಂದಿರಲಿಲ್ಲ ಊಟ ಆಯಿತು ಅಂತ, ತಡ ಆದರೆ ತಡೆ ಕಾರಣ ಕೊಡಬೇಕಲ್ಲ, ಹೇಳಿದ್ರೆ ಯಾಕೆ ಬರಲಿಲ್ಲ ಅಂತೇಳಿ. ತಡ ಆದರೆ ನಮಗೆ ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ ಬೇಗ ಮುಗಿಸ್ಬಿಟ್ಟೆ ಅಂತ ಹೇಳಿಬಿಟ್ಟೆ. ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದ ಹೇಳ್ತಾರಲ್ಲ ಆ ಟೈಮ್, ಅವರು ಸರಿ ಅಂದ್ಬಿಟ್ರಂತ ಅಷ್ಟೇ. ಸರಿ ಅಂದರೆ ಬಂದೇ ಬಿಡ್ತಾ ಕ್ಷಣಕ್ಕೆ, ಅವತ್ತು ಶುರುವಾದ ಹೊಟ್ಟೆ ನೋವು ಅವ್ರು ಪೂರ್ತಿ ಟೋಟಲ್ ಚೇಂಜ್ ಆಗೋವರೆಗೂ ಬಿಡಲಿಲ್ಲ. ಅಂದರೆ ಅವ್ರು ದೊಡ್ಡವರಿಗೆ ಮಾಡಿದ ದ್ರೋಹ ಆ ರೀತಿ ಕಾಡಿತು, ಬಟ್ ಅದು ಒಳ್ಳೆಯದಕ್ಕೆ ಕಾರಣ ಆಯಿತು. ಪುರಾಣ ಕಥೆಗಳಿಗೆ ಕೇಳ್ತೇವೆ, ಎಲ್ಲಿ ಶಾಪಾದಿಗಳು ಒಳ್ಳೆ ಒಳ್ಳೆಯವರಿಗೆ ಬಂದ ಕಾಲಕ್ಕೆ ಅನುಭವಿಸ್ತಾರೆ, ಬಟ್ ಒಳ್ಳೆಯದಕ್ಕೆ ಟರ್ನ್ ಆಗುತ್ತೆ ಮತ್ತೆ ಅವರಿಗೂ ಹಾಗೆ ಹಾಗೆ ದೊಡ್ಡ ಜಗನ್ನಾಥ ದಾಸರಾಗ್ತಾರೆ ಮತ್ತೆ. ಅಂದರೆ ಅವರನ್ನು ಇದ್ದಲ್ಲೇ ಹುಡ್ಕೊಂಡು ಹೋಗಿ ಉದ್ಧಾರ ಮಾಡಿದ್ರು. ಹೀಗೆ ಮಾಡ್ತಕ್ಕಂಥ ಹೊಸ ಪ್ರವೃತ್ತಿ ಅವರು. ಗೋಪಾಲದಾಸರನ್ನು ಹಾಗೆ ಮಾಡಿದ್ದು, ಅವರು ಇದ್ದೂರಿಗೆ ಹೋದರು ಮತ್ತೆ. ಅವರು ಹಾಗೇನೆ ಮೊದಲು ಏನು ಇಲ್ಲದೇ ಇದ್ದವರು, ಧರ್ಮೋಪನಯನ ಆಯಿತು, ಗಾಯತ್ರಿ ಮಂತ್ರದ ಸಿದ್ಧಿಯಿಂದ ದೊಡ್ಡ ಸಿದ್ಧಿ ಪಡ್ಕೊಂಡ್ರು. ಜಾತಕಾಗಿದ್ದು ಏನೇನು ಪಾಮಿಷ್ಠೆ ಗಿಮಿಷ್ಠೆ ಯಾವುದೂ ಇಲ್ಲ, ಮುಖ ನೋಡಿದ ತಕ್ಷಣ ಎಲ್ಲ ಹೇಳ್ಬಿಡ್ತಾ ಇದ್ರು. ಅಂಥ ಒಳ್ಳೆ ಜ್ಞಾನ ಬಂದಿತ್ತು ಗಾಯತ್ರಿ ಮಂತ್ರದ ಪ್ರಭಾವ, ಅದರ ಪ್ರಭಾವದಿಂದ ಹೇಳ್ತಿದ್ರು. ಜನ ಸಾಲು ಸಾಲು ಬರ್ತಾ ಇದ್ರು. ಅವರಿಗೂ ಹಾಗೆ ಅಷ್ಟು ಬಡವರಾಗಿದ್ದವರಿಗೆ ಸಂಪತ್ತಿನ ಸುರಿಮಳೆ ಆಗೋಯ್ತು. ಆಗ ಅವರಿಗೆ ಹೋಗ್ತಾರೆ, ಅವ್ರ ಹತ್ರ ಹೋಗಿಬಿಟ್ಟು ಅವರು ಕ್ಯೂನಲ್ಲಿ ನಿಂತರಂತೆ. ಉಳಿದವರು ಉದ್ಧಾರ ಆಗಲಿಕ್ಕೆ ಕ್ಯೂ ನಿಂತರು, ಉದ್ಧಾರ ಮಾಡಲಿಕ್ಕೆ ಕ್ಯೂನಲ್ಲಿ ನಿಂತಿದ್ರು ಪಾಪ. ಉದ್ಧಾರ ಮಾಡಲಿಕ್ಕೋಸ್ಕರ ಇವರು ಸರದಿ ಎಷ್ಟೋ ತಿಳಿದು ಬಂತಂತೆ ಪಾಪ ಇವರಿಗೆ. ಅವರು ಯಾರು ಇವರು ಗೊತ್ತಿಲ್ಲ ಗೋಪಾಲದಾಸರಿಗೆ. ಇವರು ಹೇಳ್ಕೊಂಡು ಹೋಗಿಲ್ಲ ಮುಂದಕ್ಕೆ. ಇವರು ಅವರು ಭಾಳ ಸರಳ ಜೀವನ ವಿಜಯದಾಸರು. ತಿರುಪತಿಗೆ ಹೋದಾಗ ಹಾಗೆ ಇರುತ್ತೆ, ಅವ್ರು ಏಟು ಬಿಡ್ತಿತ್ತಂತೆ ಪಾಪ. ಹಿಂದೆಲ್ಲ ಪೊಲೀಸ್ ಲಾಠಿ ಚಾರ್ಜ್ ಮಾಡೋ ಹಾಗೆ ಅಲ್ಲಿ ಕೃಷ್ಣಾ ದಿನದ ಇದನ್ನು ಮಾಡ್ಕೊಂಡು ಹೊಡಿತಿದ್ರಂತೆ ಕ್ಯೂ ಕಂಟ್ರೋಲ್ ಮಾಡೋಕ್ಕೋಸ್ಕರ. ತಿರುಪತಿಯಲ್ಲಿ ಯಾವಾಗಲೂ ರಶ್ ಇದ್ದಿದ್ದೆ, ಯಾವ ಕಾಲಕ್ಕೂ ದರ್ಶನ ಸುಲಭ ಅಲ್ಲ. ಎಷ್ಟೋ ಸರಿ ತಾವು ಹೇಳ್ತಾರೆ ಹೊಡೆದೇ ಬಿಟ್ರಂತೆ ಪಾಪ, ಇವರು ಕೂಡ ಹೊಡೆದಾಕ್ಬಿಟ್ರಂತೆ. ಆವಾಗ ಅದರಲ್ಲಿ ಕೃಷ್ಣಾ ದಿನದ ಪೆಟ್ಟು ಬಿತ್ತಂತೆ. ಆಗಲೇ ಅವ್ರು ಹಾಡು ಬರೀತಾರೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ. ನಿನ್ನೋಡಕ್ಕೆ ಯಾಕೆ ಬರ್ತೀನಿ ನಾನು, ಯಾಕೆ ಗೊತ್ತಾ, ಅಲ್ಲೂ ಸ್ತೋತ್ರ ಮತ್ತೆ ಎಲ್ಲ ಕಡೆ ಇರಬೇಕು, ಇಲ್ಲಿ ಯಾಕೆ ಬರಬೇಕು ಅಂತೇಳಿ. ಸರ್ವತ್ರ ವ್ಯಾಪ್ತಾನೆ, ನಿನ್ನ ಭಕ್ತರು ವ್ಯಾಪ್ತರಲ್ಲ ಅದಕ್ಕೆ ನೋಡಕ್ಕೆ ಬಂದಿದ್ದೆ ಅಂತ ಹೇಳ್ತಾ ನಿಂದಾಸ್ತುತಿ ಹಾಡು ಬರೀತಾರೆ. ಅಷ್ಟರ ಮಟ್ಟಿಗೆ ಅಲ್ಲೇ ಹೇಳಿರು, ಒಲಿದು ಭಕ್ತರಿಗಾಗಿ ಮದುವೆ ಹವಡಿಸಿಕೊಂಡೆ ಸುಲಭ ದೇವರ ದೇವ ವಿಜಯ ವಿಠಲರೇಯ. ಹಾಡಿನ ಕೊನೆಯ ಭಾಗ ಅದೇ. ಹಾಗಾದ್ರೆ ದರ್ಶನ ಆಯಿತು. ಅದು ತಾವು ವಿಜಯದಾಸರು ಹೇಳ್ಕೊಳ್ಳಿಲ್ಲ, ಅದು ಇಂಪಾರ್ಟೆಂಟ್. ಹೇಳ್ಕೊಂಡು ಕೆಲಸ ಆಗ್ತಿತ್ತು, ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅವರಿಗೆ. ಬರೀ ದೇವರ ದರ್ಶನ ಕೊಟ್ಟ ಅದೆಲ್ಲ ಕಥೆ ಗೊತ್ತಿದೆ. ಇಲ್ಲ ಸರಳವಾಗಿ ನಿಂತಿದ್ದಾರೆ ಕ್ಯೂನಲ್ಲಿ, ಅವ್ರ ಸರದಿ ಬಂತು. ಅಷ್ಟೊತ್ತು ಬಂದವ್ರ ವಿಷಯ ಅಷ್ಟು ಕ್ಲಿಯರಾಗಿ ಕಾಣ್ತಿತ್ತಲ್ಲ, ಇವ್ರು ಬಂದಷ್ಟು ಟೋಟಲಿ ಬ್ಲಾಕ್ ಆಗಬೇಕು, ಏನೂ ಕಾಣ್ತಾ ಇಲ್ಲ ಗೋಪಾಲದಾಸರಿಗೆ. ಇನ್ನು ಭಾಗಣ್ಣ ಅಂತ ಅವ್ರ ಹೆಸರು. ಆಗ ಇವರು ಮಾತಾಡುತ್ತಾರೆ, ಏನು ಭಾಗಣ್ಣ, ಕಂಡವ್ರ ಭವಿಷ್ಯ ಹೇಳ್ತಾ ನಿನ್ನ ಭವಿಷ್ಯನೇ ಮರೆತು ಬಿಟ್ಟಿದೆಯಲ್ಲ, ಗೊತ್ತಾಯ್ತಾ ಇದು ವ್ಯಾಪಾರ ಸಾಕು ಅಂತ ಹೇಳಿದರು. ಆ ಮಾತು ಒಂದು ಮಾತು ಕಿಂಪಶಿ ಪೂರ್ವದೇಹ ಆದಾಗಾಯಿತು, ಸಡನ್ ಚೇಂಜ್ ಆಗಿಬಿಟ್ಟು ಇಮ್ಮಿಡಿಯೇಟಾಗಿ ಇವರು ಶಿಷ್ಯರಾಗಿಬಿಡ್ತಾರೆ. ಅದ್ವಾನಿ ಊರು ಹೊರಗಡೆ ಬಂಗರಾಯ ಅಂತ ಪ್ರಾಣದೇವರಿದ್ದಾರೆ, ಅಲ್ಲೇ ಅವರಿಗೆ ಅಂಕಿತ ಕೊಟ್ಟಿತ್ತು. ಇವತ್ತಿಗೂ ಅಲ್ಲೆಲ್ಲ ಎಲ್ಲ ದಿವಸ ಎಲ್ಲ ಹಾಕಿದ್ದಾರೆ, ಯಾವ ದಿವಸ ಕೊಟ್ಟರು ಅಂತೇಳಿ ಅದನ್ನೆಲ್ಲ ಗೋಪಾಲ ವಿಠಲ ಅಂತ ಅಂಕಿತ ಕೊಡ್ತಾರೆ. ಎಷ್ಟು ಜನಕ್ಕೆ ಅಂಕಿತ ಇವರೇ ಕೊಟ್ಟು, ಇವರು ಗೋಪಾಲದಾಸರಿಗೆ ಮಾತ್ರ ಇವರೇ ಕೊಟ್ಟರು ಅಂಕಿತ. ಉಳಿದವರಿಗೆಲ್ಲ ಬೇರೆ ಕೈಯಲ್ಲಿ ಕೊಡಿಸಿದರು, ಇನ್ನೂ ಕೆಲವರು ಕೊಟ್ಟಿದ್ದಾರೆ. ಆದರೆ ಹೆಚ್ಚು ಇವರಿಗೆಲ್ಲ ಪ್ರಧಾನರಲ್ಲಿ ಗೋಪಾಲದಾಸ ಒಬ್ಬರಿಗೆ ಇವರು ಕೊಟ್ಟಿದ್ದು, ಉಳಿದವರು ಪ್ರಧಾನರಲ್ಲ, ಇವರು ಶಿಷ್ಯರಾಗಿದ್ದು. ಉಳಿದವರಿಗೆಲ್ಲ ಅವ್ರ ಮೂರು ಕೊಡಿಸಿ ಅವರಿಗೆ ಕೀರ್ತಿ ಅವರು ಹಾಗೆ ಮಾಡಿದ್ರು, ಅಂಥವ್ರ ಶಿಷ್ಯರು ಇದ್ದಾರೆ ಅಂತ ಕೀರ್ತಿ ಕೊಡಿಸಿದ್ರೆ ಅದು ಭಾರಿ ದೊಡ್ಡದು. ಮತ್ತು ಆಚಾರ್ಯ ಹಾಗೆ ಅವರು ಅವರೇ ಟೀಕಾ ಬರೆದ್ಬಿಟ್ಟು ಸುಧಾ ಬರೆದ್ಬಿಟ್ಟಿದ್ರೆ ಜೈತೀರ್ಥಿಗೆ ಕೀರ್ತಿ ಬರ್ತಿರಲಿಲ್ಲ, ಅವರೇ ಪರಿಮಳ ಬರೆದಿದ್ರೆ ರಾಯರಿಗೆ ಕೀರ್ತಿ ಬರ್ತಿರಲಿಲ್ಲ. ಇನ್ನೊಬ್ಬರಿಗೆ ಅವಕಾಶ ಕೊಡೋದು ಒಂದು ದೊಡ್ಡ ಅದು ಸಾಧನೆ. ಇನ್ನೊಂದು ಮುಖ ಕರಿಷ್ಯೆ ಕಾರ ಇಷ್ಯೆ ಚ ಅಂತ ಹೇಳ್ತಾರಲ್ಲ, ಹಾಗೆ ವಿಜಯದಾಸರ ಒಂದು ಹಿರಿಮೆಯ ಮುಖ ಅದು ಸೇರಿದೆ. ಅಷ್ಟು ಮಾಡಿ ಮುಂದೆ ಅವರು ಅನೇಕ ರೀತಿ ಕಾರ್ಯಗಳನ್ನು ಮಾಡ್ತಾರೆ, ಇಡೀ ಭರತಖಂಡ ಸಂಚಾರ ಮಾಡ್ತಾರೆ. ಆ ಸಂಚಾರದ ವಿಶೇಷತೆ ಅಂದರೆ ಎಲ್ಲಿ ಹೋಗ್ತಿದ್ರು ಅದ್ರ ಮಹಿಮೆಯೆಲ್ಲ ಬರಿತಾ ಇದ್ರು. ಆ ರೀತಿ ಮಾಡಿದವರು ಇಬ್ಬರೇ, ತೀರ್ಥ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ಸಂಸ್ಕೃತ, ಇವರು ಕನ್ನಡದಲ್ಲಿ ಇವರು. ಪುರಂದರದಾಸರು ಮಾಡಿದ್ರು ಬಟ್ ಸಿಕ್ಕಿಲ್ಲ, ಅವ್ರು ಹೆಚ್ಚು ಸಿಕ್ಕಿಲ್ಲ, ಸ್ವಲ್ಪ ಸಿಕ್ಕಿರೋದ್ರು. ಪುರಂದರದಾಸರು ತುಂಬ ಹೋಗಿಬಿಟ್ಟಿದೆ, ಇವ್ರದ್ದು ಸುಮಾರು 45,000 ಹೋಗಿ ಇಷ್ಟು ಉಳ್ಕೊಂಡ್ರೆ ಪುರಂದರದಾಸ 475,000 ಇವರಷ್ಟು ಬಿಡಿಸೋಳಾದಿ ಕೂಡ ಸಿಕ್ಕಿಲ್ಲ ಅವರು. ಅವ್ರು ಸಿಕ್ಕಿರೋದೊಂದು 70-80 ಅಷ್ಟೇ ಪುರಂದರದಾಸರು, ಇವರು ಕನಿಷ್ಠ 527 ಸಿಕ್ಕಿದೆ, ಅವ್ರದ್ದು ಇನ್ನೂ ಕಡಿಮೆ. ಹೀಗಾಗಿ ಪುರಂದರದಾಸ ಕೃತಿಗಳು ಜಾಸ್ತಿ ಸಿಗೋದಿಲ್ಲ. ಅದು ಹೆಚ್ಚು ತೀರ್ಥಕ್ಷೇತ್ರದ ಮಹಿಮೆ ಸಿಗಬೇಕು ಅಂದರೆ ವಿಜಯದಾಸರಲ್ಲಿ. ಅವರ ಕೃತಿಗಳ ವಿಶೇಷತೆ ಏನು ಅಂದರೆ ತೀರ್ಥ ಪ್ರಬಂಧ ಬರೆದಾಗೆ ಅಲ್ಲಿ ಹೋದ್ರೆ ಮಹಿಮೆಯೆಲ್ಲ ಬರೀತಾರ. ಇವತ್ತು ಆ ಪುರಾಣದ ಮೂಲ ಸಿಗೋದೇ ಇಲ್ಲ ನಮಗೆ, ವಿಜಯದಾಸರು ಬರೀದೇ ಹೋಗಿದ್ರೆ ಎಷ್ಟೋ ವಿಷಯ ಹೋಗಿಬಿಡ್ತಾ ಇತ್ತು ಪೂರ್ತಿಯಾಗಿ. ಅಷ್ಟು ಸುಳಾದಿಗಳು ಬರೆದಿದ್ದಾರೆ, ದೇವರಾಮ ಸುಳಾದಿ ಎರಡನ್ನು ಅಲ್ಲಿ ಓದಲ್ಲೆಲ್ಲ ಬರೆದರು, ಇತಿಹಾಸ ಎಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ದೊಡ್ಡ ಸಾಧನೆ ಅದು. ಬಹುಶಃ ಹರಿದಾಸ ಸಾಹಿತ್ಯದಲ್ಲಿ ಆ ದೃಷ್ಟಿಯಿಂದ ವಿಜಯದಾಸರ ಸ್ಥಾನ ಭಾರಿ ದೊಡ್ಡದು. ತೀರ್ಥಕ್ಷೇತ್ರದ ಮಹಿಮೆಗೆ ಮೂಲ ಆಕಾರಗಳನ್ನು ಕೊಟ್ಟಿದ್ದೇ ವಿಜಯದಾಸರು, ಅದು ಅಥೆಂಟಿಕ್ಕಾಗಿ ಬರೀತಾರೆ ಸಮಗ್ರ ಇತಿಹಾಸವನ್ನು. ಮತ್ತು ಸಿದ್ಧಾಂತಕ್ಕೆ ಹೊಂದಿಸ್ಬೇಕು ಮುಖ್ಯ, ಅಲ್ಲಿ ಕಥೆ ಏನೇನೋ ಹೇಳಿಬಿಟ್ಟಿರ್ತಾರೋ, ಸಿದ್ಧಾಂತಕ್ಕೆ ಅನುಗುಣವಾಗಿ ಬರೆಯೋದಿದೆಯಲ್ಲ, ದೊಡ್ಡ ಚಾಲೆಂಜ್ ಅದು. ಆ ರೀತಿ ಮಾಡಿದ ಹಿರಿಮೆನೂ ಅವರದೇ ಆಯಿತು. ಅದೇ ರೀತಿಯಲ್ಲಿ ಸಂಚಾರ ಒಂದು ಕಡೆಗೆ, ಅಲ್ಲಿ ದಾಖಲೆ ಮಾಡೋದು ಒಂದು ಕಡೆಗೆ, ಅಲ್ಲಿ ಉಪದೇಶ ಮಾಡೋದು, ಹೀಗೆಲ್ಲ ಮಾಡಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಹರಿದಾಸ ಸಾಹಿತ್ಯದ ಪ್ರಸಾರ ಅತಿ ಹೆಚ್ಚಾಗಿದ್ದು ವಿಜಯದಾಸರ ಕಾಲಕ್ಕೆ. ಇನ್ನೂ ಸ್ವಲ್ಪ ಯೋಚನೆ ಮಾಡಿದರೆ ಹರಿದಾಸ ಕೂಟ ಅಂತ ಎಲ್ಲೆಲ್ಲಿ ಅಂಕಿತ ತೊಗೊಂಡವರು ಇದ್ದಾರೆ, ಅವರೆಲ್ಲ ಟ್ರೇಸ್ ಮಾಡೋದು ವಿಜಯದಾಸರ ಮೂಲ ಅಂತ ಹೇಳ್ತಾರೆ. ಪುರಂದರದಾಸರ ಅಂಕಿತ ಯಾರಿಗೂ ಕೊಡಲಿಲ್ಲ, ನೆನಪಿರಲಿ, ಒಬ್ಬರಿಗೂ ಅಂಕಿತ ಕೊಡಲಿಲ್ಲ, ವ್ಯಾಸರಾಯರಲ್ಲಿ ಕೊಡಿಸಿಬಿಟ್ರೆ ಅಷ್ಟೇ, ತಮ್ಮ ಹೆಂಡತಿ ಮಕ್ಕಳಿಗೆಲ್ಲ ವ್ಯಾಸರಾಯರಲ್ಲಿ ಕೊಡಿಸಿದರು. ಅವ್ರು ಕೊಟ್ಟಿರ್ಬೋದು, ದಾಖಲೆ ಅಂತೂ ಇಲ್ಲ, ಆದರೆ ವಿಜಯ ಆದ್ದರಿಂದ ಅವರು ಶಿಷ್ಯ ಪರಂಪರೆಯಂತೆ ಬರಲಿಲ್ಲ. ಅವರು ಪುರಂದರದಾಸ ಸಾಕ್ಷಾತ್ ಶಿಷ್ಯ ಪರಂಪರೆ ಬರಲಿಲ್ಲ, ವಿಜಯದಾಸರು ಅವ್ರ ಶಿಷ್ಯರು, ಸ್ವಪ್ರಬಲ ಶಿಷ್ಯರಾದರು, ಅವ್ರ ಮೂಲಕ ಬೆಳ್ಕೊಂಬಂತ ಆಮೇಲೆ. ಹೀಗಾಗಿ ವಿಜಯದಾಸರು ಎಲ್ಲ ದೃಷ್ಟಿಯಿಂದ ಕೇಂದ್ರ ಬಿಂದು, ಹರಿದಾಸ ಸಾಹಿತ್ಯಕ್ಕೆ ಕೇಂದ್ರ ಬಿಂದು ವಿಜಯದಾಸರೇ ಆಗ್ತಾರೆ. ಅವರ ಸಾಧನೆ ಭಾರಿ ದೊಡ್ಡದಾಯಿತು. ಇನ್ನು ಮಲಗಿದಾಗ ಮಲಗಿದ್ರು, ಎದ್ದಾಗ ವಿಜಯದಾಸರು, ಅವರು ಉಳಿದವ್ರಿಗೆ ಏನು ಅರ್ಥ ಆಗಬೇಕು? ಒಂದು ಅವರ ಜ್ಞಾನದಿಂದ, ಇನ್ನೊಂದು ತಂಬೂರಿ, ಸಪ್ತತಾರ ತಂಬೂರಿ ಅಂತ ಕೊಟ್ಟು ಇವತ್ತಿಗೂ ಇದು ಉಳ್ಕೊಂಡಿದೆ ಚಿಪ್ಪಿಗೆರೆಯಲ್ಲಿ, ಇವತ್ತಿಗೂ ಇಟ್ಟಿದ್ದಾರೆ. ಅದು ವಿಶೇಷವಾದ ಸಿದ್ಧಿ, ಅದು ಒಪ್ಪಲೇಬೇಕಾಗತ್ತೆ. ರಸೀದಿ ತೋರಿಸಿದ ಮೇಲೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ವಲ್ಲ. ಹಾಗೆ ಅವರು ಅದರಿಂದ ಅವ್ರ ಪೂರ್ತಿ ಜೀವನ ಪೂರ್ತಿ ಅದನ್ನು ನುಡಿಸ್ತಾ ಇದ್ರು ಅಂತ ಹೇಳ್ತಾರೆ. ಹೀಗೆ ಉದ್ಧಾರ ಮಾಡ್ತಾ ಮಾಡ್ತಾ ಬಂದು ಕೊನೆಯ ಹಂತದಲ್ಲಿ ಅವರು ಇದರಲ್ಲಿದ್ದಾಗ ಆದವಾನಿನೇ ಕೇಂದ್ರ ಮಾಡ್ಕೊಂಡಿದ್ರು. ಫಸ್ಟು ಚಿಕ್ಕಲಪರವಿ, ಆ ರಾಯಚೂರು, ಆದವಾನಿ, ಈ ಕಡೆಗೆ ಚಿಪ್ಪಗಿರಿ. ಚಿಪ್ಪಗಿರಿಗೆ ಜನ ಅಲ್ಲಿ ಒಬ್ಬ ಸೇರ್ಕೊಂಡ್ಬಿಟ್ಟಿರ್ತಾರೆ, ಕೆಲವು ಸಾಧುಗಳು ಸೇರ್ಕೊಂಡ್ಬಿಟ್ಟು, ಬಾಬಾಗಳಂತವ್ರು ಸೇರ್ಕೊಂಡ್ಬಿಟ್ಟು ಜನಗಳನ್ನ ಬಿಸ್ಗೈಡ್ ಮಾಡ್ತಾ ಇರ್ತಾರೆ, ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ಮಾಡ್ತೀವಿ, ಹೀಗೆ ಮಾಡಿ. ಇವತ್ತು ನಡೆದು ಬೆನ್ನು ಬೆಳೆದ್ರೆ ವಿಷಯ ಗೊತ್ತು ನಮಗೆ. ಇವತ್ತು ವಿಜಯರಾಯರಂತೆ ಕಂಟ್ರೋಲ್ ಮಾಡೋ ಜನಗಳಿಲ್ಲ ನಮ್ಮಲ್ಲಿ, ಅದು ಸಮಸ್ಯೆ ಆಗಿರೋದು. ನಮ್ಮವ್ರು ಯಾರು ಕೂಡ ಓಪನ್ ಆಗಿ ಅಂತಲ್ಲಿ ಹೋಗಬೇಡಿ ಅಂತ ಯಾರು ಹೇಳೋದಿಲ್ಲ ವೇದಿಕೆಗಳಲ್ಲಿ, ಹೇಳಬೇಕಾದ್ರೆ ಹೋಗಬೇಡಿ ಅಂತ. ವಿಜಯದಾಸರು ಹೇಳ್ತಿದ್ರು, ಇಲ್ಲಿ ಜನ ಹೋಗಿರು, ಸ್ವಾಮಿ ನೀವೇ ಬರಬೇಕು, ಅದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಕೇಳಿದಾಗ ವಿಜಯರಾಯರು ಶಿಫ್ಟ್ ಮಾಡ್ತಾರೆ ಅಲ್ಲಿಂದ, ಆದ್ವಾರಿಯಿಂದ ಚಿಪ್ಪಗಿರಿ ಶಿಫ್ಟ್ ಮಾಡ್ತಾರೆ. ಅದು ಭಾಸ್ಕರ ಕ್ಷೇತ್ರ ಅಂತ ಅದಕ್ಕೆ ಹೆಸರು. ಅಲ್ಲಿ ಸೂರ್ಯ ತಪಸ್ಸು ಮಾಡಿದ ಸ್ಥಳ ಅಂತ ಕರೀತಾರೆ. ಊರಲ್ಲಿ ಭೋಗೇಶ್ವರ ಅಂತ ರುದ್ರದೇವರು ಇದ್ದಾರೆ, ಅಲ್ಲಿಗೆ ಬರ್ತಾರೆ. ಆಗ ಅವ್ರು ಬಂದು, ಅವರೆಲ್ಲ ವಾಮಾಚಾರ್ಯಗಳಿದ್ದು, ಅವರೆಲ್ಲ ವಾಮಾಚಾರ್ಯಗಳಿಂದ ಜನಗಳನ್ನು ಹಾಳು ಮಾಡ್ತಾ ಇದ್ರು. ಇವರು ಬಂದು ಯಾವಾಗ ಇವ್ರು ನಿಂತರೋ ಅದೆಲ್ಲ ಓಡಿ ಹೋಗ್ಬಿಟ್ರೆ ಎಲ್ಲರೂ. ಇದು ನಿಜವಾದ ಸಿದ್ಧಿ ಅಂದರೆ, ವಿಜಯದಾಸರು ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ, ನಿಜವಾಗಲೂ ಕೂಡ ಮಠಾಧೀಶರನ್ನು ಸರಿಸಮಾನಲ್ಲ, ಮೀರಿಸಷ್ಟು ಕೆಲಸ ಮಾಡ್ತಾರೆ ಪುಣ್ಯಾತ್ಮ. ಅಲ್ಲಿ ಜನಗಳ ಬಗ್ಗೆ ಹೇಳೋದೊಂದು ಸಡದ ತಪ್ಪುದಾರಿಯನ್ನು ಧೈರ್ಯವಾಗಿ ಬಿಡಿಸ್ಬೇಕಲ್ಲ. ಎಷ್ಟು ಜನ ಬಿಡಿಸ್ತಾರೆ, ಎಷ್ಟೋ ಜನ ಭಿಕ್ಷಕರದಾಗ ಹೋಗಿರ್ತಾರೆ, ಲೈಫ್ ಸೈಜ್ ಫೋಟೋ ಹಾಕಿರ್ತಾರೆ ಬಾಬಾಗಳು, ಇವ್ರು ಕೆಳಗೆ ಅಲ್ಲೇ ಪೂಜೆ ಮಾಡಿ ಬಂದುಬಿಡ್ತಾರೆ, ಗೊತ್ತಾಯ್ತಿಲ್ಲ ಎಷ್ಟೋ ತರ್ತೆ. ಇವ್ರು ತೆಗೆಯವರು ಒಳ ಬರಲ್ಲ ಅಂತ ಹೇಳ್ಬೋದು. ಆದರೆ ವಿಜಯರಾಯರು ಆ ರೀತಿ ಮಾಡ್ತಾರೆ. ಭಾರಿ ದೊಡ್ಡದು ಅಂತ ಹೇಳಿದರೆ ಅವೈಷ್ಣವ ಮತ್ತು ಸೇರ್ಬಾರದಲ್ಲಿ ಅವ್ರ ದೀಕ್ಷೆ ಭಾರಿ ದೊಡ್ಡದು. ಅದಕ್ಕೆ ಚಿರಜೀವಿ ಆಗಲು ಚಿನ್ನನೇನು ಅಂತ ಹೇಳೋದು, ಮತ್ತು ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ, ಎಷ್ಟು ಹಾಡುಗಳು ಬರೀತಾರೆ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಅವ್ರು ಹೇಳಿದರೆ, ಮಧ್ವಮತವ ಪೊಂದದವನ ಭಕುತಿ ಯಾತಕ್ಕೆ, ಊರ್ಧ್ವಪುಂಡ್ರ ತಿದ್ದದವನ ಕರ್ಮವ್ಯಾತಕ್ಕೆ, ಒಳ್ಳೆ ಸುಭಾಷಿತಗಳು. ಅಷ್ಟು ಓದಿಬಿಟ್ರೆ ಯಾವ್ಯಾವ್ದು ಭಾರಿ ಇಂಪಾರ್ಟೆಂಟ್ ತಕ್ಷಣ ಗೊತ್ತಾಗಿಬಿಡುತ್ತೆ. ಇಂಥ ಒಂದು ಅಪೂರ್ವವಾದ ಶೈಲಿ ವಿಜಯದಾಸರು. ಅಂದರೆ ಒಬ್ಬ ಮನುಷ್ಯನ ಜ್ಞಾನ ಹೇಗೆ ಪ್ರಾಕ್ಟಿಕಲಿ ಮುಟ್ಟಬೇಕು ಅನ್ನೋದಕ್ಕೆ ವಿಜಯದಾಸರು ದೊಡ್ಡ ದೃಷ್ಟಾಂತ. ಆಗಿನ ಸತ್ಯಪ್ರಿಯರು, ಸತ್ಯಬೋಧರೆಲ್ಲ ಪೀಠದಲ್ಲಿದ್ದವರು. ಈ ಕಡೆಗೆಲ್ಲ ವರದೇಂದ್ರರು ಮೊದಲಾದವರಿಗಿಂತ ಹಿಂದಿನ ಕಾಲ, ವಾದೀಂದ್ರರು ಮೊದಲಾದವರಿದ್ದ ಕಾಲ ರಾಯರ ಮಠದಲ್ಲಿ, ಅಂಥ ಕಾಲದ ಅವರಿಗೂ ಅತ್ಯಂತ ಪ್ರಿಯರಾಗಿ, ಎಲ್ಲ ಮಠಾಧೀಶರಿಗೂ ಪ್ರಿಯರಾಗಿ ವಾದಿಜಯವನ್ನು ಮಾಡಿ ಅಶೇಷ ಸಾಧನೆ ಮಾಡಿದ್ದು ವಿಜಯದಾಸರ ವೈಶಿಷ್ಟ್ಯ. ಕೊನೆ ಚಿಪ್ಪಗಿರಿಯಲ್ಲಿ ಅವರಿದ್ದಾಗ ಪ್ರತಿ ಊರೊಳಗೆ ಇಳ್ಕೊಂಡಿದ್ದರು. ಊರು ಹೊರಗೆ ಒಂದು ತೀರ ಸರೋವರ ಬಾವಿ ಬಂದು, ಅದಕ್ಕೆ ಕಪ್ಲಿ ಬಾವಿ ಅಂತ ಕರೀತಾರೆ ಅವಕ್ಕೆಲ್ಲ. ಅದು ಇರಿಗೇಷನ್ ಮಾಡಲಿಕ್ಕೆ ಎತ್ತುಗಳಿಂದ ಮಾಡಿಸೋದು, ನೀರು ಹರಿದು ಹಿಂದಿನ ಕಾಲಕ್ಕೆ ತೀಗ ಹೋಗಿಬಿಟ್ಟು ಬಿಷಣ್ ಬಂದಲ್ಲಿ ಹೊರಟೋಯ್ತವೆಲ್ಲ, ಇವೆಲ್ಲ ಪಂಪ್ಗಳು ಬಂದಮೇಲೆ ಅಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಸಂಧ್ಯಾವನಿಗೆ ಅಲ್ಲಿ ಬರ್ತದೆ, ಸಾಯಂಕಾಲ ಒಂದು ಮಾತಿದೆ, ಸಾಯಂಕಾಲ ಸಂಧ್ಯಾವನಿ ಯಾವಾಗಲೂ ಮನೆ ಹೊರಗೆ ಮಾಡಬೇಕು ಅಂತ ನಿಯಮ. ಮಾಡೋರಿಗೆ ಅವೆಲ್ಲ ಬಿಟ್ಟವರಿಗೆ ಹೊರಗೇನು ಒಳಗೇನು ಗೊತ್ತಿರೋದಿಲ್ಲ. ಸಾಯಂ ಸಂಧ್ಯಾ ಬಹಿರ್ಜಲೆ ಅಂತ ಒಂದು ಮಾತಿದೆ, ಅಂದರೆ ಅದರಿಂದ ಈವ್ನಿಂಗ್ ವಾಕು ಆಗುತ್ತೆ. ಅದರಿಂದ ಈವ್ನಿಂಗ್ ವಾಕ್ ಯಾವಾಗಲೂ ಇವತ್ತಿನ ಪ್ರಕಾರ ಕೂಡ ಒಳ್ಳೆಯದು. ಆದರೆ ವಾಕ್ ಆಯಿತು ದೇವರಿಗೆ ಎರಡು ಸಹಕಾರ ಎರಡೂ ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ಮಾಡಬೇಕು ಒಂದು ದಿವಸ ಬರ್ತಿದ್ರು. ದೂರನೇ ಇದೆ ಸ್ವಲ್ಪ, ಅದು ಒಂದು 2 ಕಿಲೋಮೀಟ್ರ್ ಮೇಲೇ ಆಗುತ್ತೆ. ಅಲ್ಲಿ ಬಂದು ಮಾಡ್ಕೊಂಡು ಆತ ಕೇಳ್ತಿದ್ದ ಪಾಪ. ಊರಲ್ಲೇ ಕೆಲವು ಬಾವಿಗಳಿದ್ದು, ಈ ಮತ್ತೆ ಇವತ್ತು ಇದೆ ಬಾವಿಗಳು, ಯಾಕೆ ಇಲ್ಲಿ ಬರ್ತೀರಿ ಅಷ್ಟು ದೂರ ಅಂತ ಅಂದ್ರೆ, ಇಷ್ಟು ದೂರ ಯಾಕೆ ಬರಬೇಕು, ಊರಲ್ಲೇ ಇದೆಯಲ್ಲ, ಇಲ್ಲಪ್ಪ ಸಂಧ್ಯಾನೇ ಬರ್ತೇನೆ ಅಂತ ಹೇಳಿದರು. ಇಲ್ಲಿಗೆ ಯಾಕೆ ಬರಬೇಕು ಅಂತ ಕೇಳಿದಾಗ, ಇಲ್ಲಿ ನಮ್ಮ ದೇವರು ಇದ್ದಾನೆ ಅಂತ ಹೇಳಿದರು. ಆದರೆ ಅವರು ಸ್ವಲ್ಪ ಆಶ್ಚರ್ಯ ಆಯ್ತು, ಎಲ್ಲಿದ್ದಾನೆ ನಮ್ಮ ದೇವರು, ಸರೋವರದಲ್ಲೇ ಇದ್ದಾನೆ. ಆತನಿಗೆ ಆಶ್ಚರ್ಯ, ಚಂದಪ್ಪ ಅಂತ ಅದರ ಒಬ್ಬ ಈತಾತ, ಊರಿನ ಶೂದ್ರ ಒಬ್ಬ ಶ್ರೀಮಂತ, ಇದೆಲ್ಲಿದ್ದಾನೆ, ಈ ಬಾವಿಯಲ್ಲಿದ್ದಾನೆ, ಬಾವಿಯಲ್ಲಿ ಎಲ್ಲಿರ್ತಾನೆ, ದಿವಸ ಕ್ಲಿಯರ್ ಆಗುತ್ತೆ, ಸೊಪ್ಲಿ ಬಾವಿ ಬರ್ತಾ ದಿವಸ ಅದು ಸಾಯಂಕಾಲ ಕ್ಲಿಯರ್ ಆಗಿಬಿಡ್ತಾಯಿದೆ, ಮರಿ ಮತ್ತೆ ನೀರು ಬರೋದು, ಮತ್ತೆ ತೆಗೋದು, ಇದು ಪದ್ಧತಿ ಅದು ಹಿಂದಿನ ಕಾಲಕ್ಕೆ. ದಿವಸ ಒಂದು ಸತಿ ಖಾಲಿ ಮಾಡ್ತೀವಿ ನಾವು ಇದನ್ನು, ಇದರಲ್ಲಿ ಎಲ್ಲಿದೆ ನಾನು ನೋಡೇ ಇಲ್ಲ ಅಂತೇಳಿ, ಇಲ್ಲ ಇದೆ ನಾನು ತೋರಿಸ್ತೀನಿ ಅಂತ ಹೇಳ್ತಾ. ಆಗ ಅವರು ತೋರಿಸಿ ಅಂತ ಹೇಳಿದ್ದೆ, ಅಷ್ಟು ತೋರಿಸಿದ್ರು ಒಂದು ಕಲ್ಲು ಇರುತ್ತೆ, ಇದನ್ನ ತಿದ್ದು ಎತ್ತಿ ನೋಡು ಅಂತ ಹೇಳ್ತಾರೆ. ಅದು ಮೂರ್ತಿ ತಲೆ ಕೆಳಗಾಗಿ ಬಿದ್ದಿರುತ್ತೆ ಅಷ್ಟೆ, ಮೇಲೆ ನೋಡಿದರೆ ಹೀಗೆ ಕೆಳಗೆ ಇಂಥ ಎಷ್ಟೋ ಪ್ರಕಾರ ನಡೆದಿದೆ. ನಮ್ಮೂರ ಹತ್ರ ವ್ಯಾಸನ ಕೆರೆ ಹತ್ರ ನಾರಾಯಣ ದೇವರ ಕೆರೆ ಅಂತ ಒಂದಿದೆ, ನರಹರಿ ತೀರ್ಥರಲ್ಲಿ ಬಂದಿರ್ತಾರೆ. ನಾರಾಯಣ ತೀರ್ಥರು ಬಂದು ವಾಸ ನಾಗ್ತಿಸ್ತಿರ್ತಾರೆ ಭಿಕ್ಷೆ ನಾರಾಯಣ ಕೇಳಿದವರು ಕೇಳಿ ಆಗೋಡು ಬ್ರಾಹ್ಮಣರ ಅಗ್ರಹಾರ ಆಗ ಅವರಿಗೆ ಸ್ವಪ್ನ ಆಗುತ್ತೆ ನಿಮ್ಮ ಶಿಷ್ಯರು ಬಂದು ನನ್ನ ಬೆನ್ಮೇಲೆ ಬಟ್ಟೆ ಹಾಕೊಂಡು ಹೋಗಿದ್ದಾರೆ ಇವತ್ತು ಅಂತೇಳಿ ಇವ್ರಿಗೆ ನಾವೇ ತಿಳಿದೆ ತೆಗೆದು ನೋಡಿದರೆ ಅಲ್ಲಿ ನಾರಾಯಣ ದೇವರು ಇವತ್ತಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನು ಲಕ್ಷ್ಮಿ ಶ್ರೀದೇವಿ ಭೂದೇವಿ ನಾರಾಯಣ ದೊಡ್ಡ ವಿಗ್ರಹಗಳು ಅಂದರೆ ಅಂತ ಎಷ್ಟೋ ಕಡೆ ನಡೆದಿದೆ ಆ ಥರ ಇವರಿಗೆ ಹಾಗಾಯಿತು ನೋಡಿದರೆ ಅಷ್ಟೇ ವೇಣುಗೋಪಾಲ ದೇವರು ಕಂಡ ಭಾರಿ ಖುಷಿ ಆಯ್ತು ಆತನಿಗೆ ತನ್ನ ದೇವರಿದ್ದಿದ್ದು ಒಂದು ತೋರಿಸ್ಕೊಟ್ಟವ್ರು ಇವರು ಅದಕ್ಕೆ ಅದ್ರ ಪೂರ್ತಿ ಇವರಿಗೆ ದಾನ ಮಾಡಿಬಿಡ್ತಾರೆ ಮಕ್ಕಳಿಗೆಲ್ಲ ಸಂಪತ್ತು ಕೊಟ್ಟು ದೊಡ್ಡ ಜಾಗ ಇವತ್ತು ನೋಡಿ ತುಂಬ ದೊಡ್ಡ ಜಾಗ ಅಷ್ಟು ದೊಡ್ಡ ಜಾಗನ ಇವರಿಗೆ ದಾನ ಮಾಡಿಬಿಡ ಎಷ್ಟು ಪುಣ್ಯವಂತವನು ಇವತ್ತು ಕೂಡ ಎಷ್ಟು ಉಪಯೋಗ ಆಗ್ತಿದೆ ಅದರಿಂದ ಆರಾಧನೆ ನಡೆಯೋದು ಇದು ನಡೆಯೋದು ತುಂಬ ಕೆಲಸಗಳಾಗ್ತಾ ಇದೆ ಕೊಟ್ಟುಬಿಟ್ಟು ಕೊನೆಗೆ ಇವರು ಬದ್ಧ ದಾಸಾನ ದಾಸ ಆಗಿಬಿಡ್ತಾರೆ ಎಲ್ಲಿವರೆಗೆ ಹೋದ ಗೊತ್ತಾಗಿ ಮೋಕ್ಷ ಕೊಡಿಸಿದ್ದು ಗಂಟು ಬಿದ್ದಂತೆ ರಾಯರಿಗೆ ನೀರಿನ ವೆಂಕಣ್ಣ ಗಂಟು ಬಿದ್ದಾಗೆ ಮೋಕ್ಷ ಕೊಡಿಸಿ ಅಂತೇಳಿ ಅವರು ಇರುವರು ಅಂತ ಹೇಳ್ತೇವೆ ಕಡೆ ಭಾರಿ ಗಂಟು ಬಿದ್ದಂತೆ ಕೊನೆಗೆ ಇವರು ಇವತ್ತು ವೈಕುಂಠ ಇವತ್ತು ವಿಜಯದಾಸರು ಈಗ 10 ದಿವಸ ಮುಂಚೆ ಗೊತ್ತಾಯ್ತಾ ಆಗಲಿ ಅಂಥೇಳಿ ಕರೆದು ಇವತ್ತು ದೇಹ ಬಿಡು ಅಂತ ಹೇಳಿ ಬಿಟ್ಟನಂತೆ ಜನ ಹೇಳ್ತಿರ್ತಾರಾಗ ಅವರಿಗೆ ವಿಮಾನದಲ್ಲಿ ಹೋಗಿಸು ಇದು ಒಂದು ಧ್ವನಿ ಕೇಳಿಸ್ತು ಅಂತ ಜನ ಹೇಳ್ತಾರೆ ಅಷ್ಟರ ಮಟ್ಟಿಗೆ ವಿಜಯರಾಯರ ಅನುಗ್ರಹಕ್ಕೆ ಪಾತ್ರನಾದವನು ಅವ ಚಂದಪ್ಪ ಅಲ್ಲೇ ಕೊನೆಗೆ ಅವರು ಅಲ್ಲೇ ಇರ್ತಾರೆ ಅಲ್ಲೇ ಅವರು ನಿರ್ಯಾಣವನ್ನು ಹೊಂತಾರೆ ಸರಿ 73 ವರ್ಷ ಆಗಿತ್ತು ಆ ಕೊನೆಯ ದಿವಸನೂ ಸುಳ್ಳಾಗಿ ಬರೀತಾರೆ 73 ವರ್ಷ ನಾನು ಈ ದೇಹದಲ್ಲಿದ್ದೆ ಇವತ್ತು ಬಿಟ್ಟು ಹೋಗ್ತೇವೆ ಅದನ್ನೂ ಬರೆದವರು ಒಳ್ಳೆ ರೀತಿ ಆಗ ಜಗನ್ನಾಥದಾಸರು ಗೋಪಾಲದಾಸರು ಎಲ್ಲ ಎದುರಿಗೆ ಇದ್ದರು ಅಂತ ಹೇಳ್ತಾರೆ ಅವ್ರ ಎದುರಿಗೆ ಎಲ್ಲರೂ ಇದ್ದರಾಗ ಅವರೆಲ್ಲರೂ ಇವ್ರನ್ನ ಹಾಡು ಬರೆದಿದ್ದಾರೆ ಇವರು ಮತ್ತು ವ್ಯಾಸ್ತಬ್ಧಂದಿರು ದೊಡ್ಡವರೆಲ್ಲ ಉದ್ಧಾರ ಮಾಡಿದವರು ವಿಜಯದಾಸರು ಹೀಗೆ ವಿಜಯರಾಯರ ಮಹಿಮೆ ಭಾಳ ಅಪೂರ್ವ ಅವರ ಸುಳ್ಳಾದಿಗಳು ದೇವರ ನಾಮಗಳು ಸರಿಯಾಗಿ ಓದ್ತಾ ಹೋದರೆ ಎಷ್ಟು ವಿಷಯ ಒಂದು ಕಡೆ ಗೊತ್ತಾಗುತ್ತೆ ಅವೆಲ್ಲ PhD CC ಇದ್ದಾಗ ವೇದವ್ಯಾಸ ಸುಳಾದಿ ಅಂತ ಬರೆದು ವೇದವ್ಯಾಸರ ಬಗ್ಗೆ ಎಲ್ಲ ಮಾಹಿತಿ ಅಷ್ಟು ಸಿಗಬೇಕು ಅಷ್ಟೆಲ್ಲ ಗ್ರಂಥ ಓದಿ ಇವತ್ತು ಎಷ್ಟೋ ಜನ ಇವತ್ತು ಪುಸ್ತಕ ಹಾಕಿರೋ ತಪ್ಪು ತಪ್ಪು ಬರೆದು ಹಾಕಿರ್ತಾರೆ ಅವರು ಎಷ್ಟು ಶಾರ್ಟ್ ಟೈಮ್ನಲ್ಲಿ ಅದನ್ನು ಕಲೆಕ್ಟ್ ಮಾಡಬೇಕು ಕಪಿಲ ಸುಳಾದಿ ಕಪಿಲ ದೇವರ ಬಗ್ಗೆ ಇರೋ ವಿಷಯಗಳೆಲ್ಲ ಒಂದು ಕಡೆ ಬಂದುಬಿಡ್ಬೇಕು ಪರಶುರಾಮ ಸುಳಾದಿ ಆಮೇಲೆ ಧನ್ವಂತರಿ ಸುಳಾದಿ ದುರ್ಗಾ ಸುಳಾದಿ ಎಷ್ಟು ನರಸಿಂಹ ಸುಳಾದಿ ಎಷ್ಟು ಬೇಕು ಅದ್ರ ಬಗ್ಗೆ ಎಷ್ಟು ಮಾಹಿತಿ ಕೊಡ್ತಾರೆ ಅಂದರೆ ಭಾರಿ ಆಶ್ಚರ್ಯ ಆಗುತ್ತೆ ಅದ್ರ ಮಾಹಿತಿ ಕೊಡಬೇಕು ಸಂಗ್ರಹ ಮಾಡಬೇಕು ಸುಳಾದಿ ರೂಪದಲ್ಲಿ ಬರೀಬೇಕು ಮತ್ತೆ ಎಲ್ಲ ಪ್ರಾಸ ಹೊಂದಬೇಕು ಅದಕ್ಕೆ ಆ ರೀತಿ ಒಂದೆರಡು ಮಾಡೋ ಹೊತ್ತಿಗೆ ಸುಸ್ತು ಹೊಡೆದು ಬಿಡ್ತಾರೆ ಆ ವಾರ ಸಂಖ್ಯೆಯಲ್ಲಿ ಮಾಡೋದು ಅಥೆಂಟಿಕ್ ಆಗಿರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಚೂರು ತಪ್ಪಿದ್ರೂ ಶಾಸ್ತ್ರ ಒಪ್ಪೋದಿಲ್ಲ ಅದು ದೊಡ್ಡ ದೀಕ್ಷೆ ಆ ರೀತಿ ಮಾಡ್ತಾರೆ ಇವತ್ತಿಷ್ಟೆಲ್ಲ ಅನುಕೂಲ ಇದ್ದು ತಪ್ಪುಗಳ ಸರ್ವಾರೆ ಬರೋರು ಸಿಗ್ತಾರೆ ಮತ್ತು ತಾವೇ ಬರೋ ಸರಿ ಅಂತ ವಾದಿಸ್ಬಿಡ್ತಾರೆ ಈ ಮಧ್ಯೆ ಆದರೆ ವಿಜಯದಾಸರ ಕೃತಿಗಳು ಒಂದು ಅಂಥ ಹುಡುಗಿಯರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೂರ್ವ ಕೆಲಸ ಮಾಡಿದಂಥ ಮಹಾನುಭಾವರು ವಿಜಯದಾಸರು ಅವರು ಏನು ಚಿಪ್ಪಗಿರಿ ವೇಣುಗೋಪಾಲ್ ಇವತ್ತಿಗೆ ಇದ್ದಾರೆ ವೇಣುಗೋಪಾಲ್ ದೇವರು ನಾರಾಯಣ ದೇವರು ಅಲ್ಲಿ ನಾರಾಯಣ ದೇವರಿಗೆ ಅಲ್ಲಿ ಇವತ್ತು ಇದ್ದಾರೆ ಅಲ್ಲಿ ಶಿಫ್ಟ್ ಆಗಿದೆ ಇವ್ರದ್ದು ಇಲ್ಲಿ ವೇಣುಗೋಪಾಲ್ ಇಲ್ಲೇ ಇದೆ ಆಮೇಲೆ ಅವರಿಗೆ ಇಬ್ಬರು ಒಬ್ಬರ ಶೇಷಗಿರಿ ದಾಸರು ಅಂತ ಮಕ್ಕಳಿದ್ದರು ಅವರಿಗೆ ಆ ಚಿಕ್ಕಂದಿನಲ್ಲೇ ಒಂದು ಸರ್ತಿ ಅವರಿಗೆ ಉಪಮೃತ್ಯು ಬಂದು ಹೋಗಿಬಿಡ್ತಾರೆ ಆಗ ಅವರು ಇವರ ಹೆಂಡತಿ ತುಂಬ ದುಃಖಪಟ್ಟಾಗ ಅವ್ರಿಗೆ ಆಯುಷ್ಯ ಕೊಟ್ಟು 2 ವರ್ಷ ಬದುಕಿಸಿದಿರುತ್ತೆ ಬಯಸಿರುತ್ತೆ ಮತ್ತೆ 2 ವರ್ಷ ಆದಮೇಲೆ ಹೊರಟ್ಬಿಡ್ತಾರೆ ಕಾಲಮೃತ್ಯು ಬಂದು ಹೊರಟ್ಬಿಡ್ತಾರೆ ಅಂತ ಹೇಳ್ತಾರೆ ಆಗ ಒಂದು ಕಾರಣ ಹೇಳ್ತಾರೆ ಅವರಿಗೆ ಹೇಳಬೇಕಾದ್ರೆ ತಮ್ಮ ಸ್ತೋತ್ರ ಬರೀಬೇಕಾದ್ರೆ ಅದರಲ್ಲಿ ಇವನಿಗೆ ಸಂತಾನ ಯೋಗ ಇದೆ ಬದುಕಲಿ ಅಂತ ಹೇಳ್ತಾರೆ ಬದುಕಿ ಮದುವೆಯಾಗಿ ಸಂತಾನ ಬಿಟ್ಟು ಬೆಳೀತು ಆಮೇಲೆ ಅಂತ ಹೇಳ್ತಾರೆ ಅದ್ರ ಬೆಳೆಸಿದ್ದರಿಂದ ಆ ದೊಡ್ಡ ಉಪಯೋಗ ಅದು ಅಂತ ಮುಂದೆ ಅವ್ರು ಹೊರಟೋಗ್ತಾರೆ ಆಮೇಲೆ ಮೋಹನದಾಸರ ಕಥೆ ಬರುತ್ತೆ ಅವ್ರು ಹೋದ ಮೇಲೆ ಮೋಹನದಾಸರು ಅವರು ತುಂಬ ಇವ್ರ ಹೆಂಡತಿ ತುಂಬ ಆಘಾತ ಆಗಿರುತ್ತೆ ಆಗ ಅವರು ಹಂಪಿಯಲ್ಲಿದ್ದ ಕಾಲಕ್ಕೇ ಅಲ್ಲಿ ಆನೆಗೊಂದಿ ಹತ್ತಿರ ಇದೆ ಅಲ್ಲಿ ಹಂಪಿಗೆ ಆನೆಗೊಂದಿ ಹತ್ತಿರ ಅಲ್ಲಿ ಇದ್ದ ಅಲ್ಲಿ ಒಬ್ಬ ಚಿನಿವಾರ ಮನೆತಾರ ಪುರಂದ್ರದಾಸರು ಚಿನಿವಾರರಾಗಿದ್ದವರೇ ಯಾದವಾರರು ಚಿನಿವಾರರಾಗಿದ್ದವರು ಮೊದಲು ಅವರು ಚಿನಿವಾರರು ಮನೆತನ ಆಗ ಇವರು ಇವನು ಗರ್ಭಿಣಿ ಇದ್ದಾಗಲೇ ಇವರು ಗಂಡ ಹೋಗಿಬಿಡ್ತಾರೆ ಮೋಹನದಾಸರ ತಾಯಿ ಇನ್ನು ಇವರು ಗರ್ಭದಲ್ಲಿರ್ತಾರೆ ಮೋಹನದಾಸರು ಅವರ ತಾಯಿ ಗರ್ಭಿಣಿ ಅವ್ರ ತಂದೆ ತೀರು ಹೋಗಿಬಿಡ್ತಾರೆ ಆಗಿನ ಕಾಲಕ್ಕೆ ಆಸ್ತಿ ಗಲಾಟೆಗಳು ಭಾರಿ ಜಾಸ್ತಿ ಒತ್ತು ಜಾಸ್ತಿ ಎಲ್ಲ ಕಾಲಕ್ಕೂ ಜಾಸ್ತಿನೇ ಮಗು ಹುಟ್ಟುಬಿಟ್ರೆ ಪ್ರಾಬ್ಲಮ್ ಬರುತ್ತೆ ಅಂಥೇಳಿ ಅವ್ರ ಮೇಲೆ ಅಪವಾದ ಹೊರಿಸಿ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ ದುರ್ಯೋಧನ ಹಾಗೆ ಮಾಡಿದ್ದು ಪಾಂಡವರ ಮೃತಿ ಕಿಲಪುರ ತನಯ ಪತಸ್ಯ ಪಾಂಡವರ ಕರ್ಕೊಂಡು ಋಷಿಮುನಿಗಳೆಲ್ಲ ಬಂದರೆ ಪಾಂಡರಾಜ ಸತ್ಯ ಎಷ್ಟೋ ದಿವಸ ಆಯಿತು ಆಮೇಲೆ ಹುಟ್ಟಿದ್ದಾರೆ ಇವರು ಯಾರು ಪಾಂಡವರ ಮಕ್ಕಳೇ ಅಲ್ಲ ಅಂತ ಪಾಂಡವರಿಗೆ ಆರೋಪ ಮಾಡ್ತಾನೆ ಗೊತ್ತಾಯ್ತಾ ಆ ವೇದವ್ಯಾಸರು ಬಂದು ಸರಿ ಅಂತ ಒಳಗೆ ಕರ್ಕೊಂಡು ಹೋಗ್ತಾರೆ ಅದು ಬಂದಿದೆ ಇವರಿಗೂ ಹಾಗೆ ಮಾಡ್ತಾರೆ ದುರ್ಯೋಧನ ಯಾಕೆ ಹಾಗೆ ಮಾಡಿದ್ರೆ ರಾಜ್ಯ ಹೋಗಿಬಿಡುತ್ತಾನೆ ಅಂತೇಳಿ ರಾಜ್ಯಕ್ಕೋಸ್ಕರ ಅವನು ಮಾಡಿದ ಆಸ್ತಿಗೋಸ್ಕರ ಇವ್ರು ಮಾಡಿದ್ರು ಅದು ಆಸ್ತಿನೇ ತಾನೆ ಹಾಗಾಕಿ ತುಂಬ ದುಃಖಪಟ್ಟು ಬರ್ತಾಳೆ ಮುಂದೆಲ್ಲೋ ತೋರ್ ಮನೆಗೆ ಹೋಗ್ತಾರೆ ಅವರು ಬಡವರು ಡೆಲಿವರಿ ಆಗುತ್ತೆ ಮಗು ಹುಟ್ಟಿಯಾಗಿನ ಕಚ್ಚಿ ಶುರುವಾಗ ಬೈ ತುಂಬ ಕಚ್ಚಿಗಳು ಹೀಗಾಗಿ ಮೂಡ ಅಸಹ್ಯವಾಗಿ ಕಾಣ್ತಾರಂತೆ ಮಗು ಯಾರು ಎತ್ತುಗಳಿಗೂ ತಯಾರಿಲ್ಲ ಈಕೆನೂ ಮನೆಯಿಂದ ಈ ಬೋಗಿನ ಕರ್ಕೊಂಡು ಹೊರಗೆ ಬಂದುಬಿಡ್ತಾರೆ ಹಾಗೆ ಇವರು ಪುರಂದಾಸ ಆರಾಧನೆ ಕಾಲ ಅದು ಎಲ್ಲಿರ್ತಾರೆ ಹಾಗಾಕಿ ಸಾಯಿಲಕ್ಕೆ ಅಂತ ಬರ್ತಾಳೆ ಪಾಪ ಚಕ್ಕ ಮಗುವನ್ನು ಹಾಕಿಬಿಡ್ತಾ ಸುಸೈಡ್ ಮಾಡೋಕೆ ಹೋಗೋದು ಬಂದಿತ್ತು ಬಂದಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಕೂಡ ಅದೊಂದು ಯೋಗ ಕುಡ್ಕೊಂಬಂತ ಹಾಗೆ ಊಟ ಮಾಡ್ಕೊಳ್ಳೋ ಅಂತ ಕೂತಾಗ ಮಗುನ ಎಷ್ಟು ಮಟ್ಟಿಗೆ ಮಗು ಅಸಹ್ಯವರಾಗಿತ್ತು ಅಂದರೆ ಮಗು ನೋಡಿದ ಜನ ಈಗಿನ ದೂರ ಓಡಿಸ್ಬಿಡ್ತಾರೆ ಅಂತ ಕರ್ಕೊಂಡೋಗ ಮಗುನ ದೂರ ಅಂಥೇಳಿ. ಅದಕ್ಕೆ ಬಟ್ಟೆನ ಮುಚ್ಚಿಟ್ಕೊಂಡಿಲ್ಲ ಅಂತ ಮಗುವನ್ನು ಪೂರ್ತಿ ಕವರ್ ಮಾಡಿಬಿಟ್ಟು ಉಸಿರಾಡಬೇಕಷ್ಟೇ. ಅದಕ್ಕೆ ನೋಡಿಬಿಟ್ಟು ತನಗೆ ಊಟ ಇಲ್ದಾಗುತ್ತೆ, ಅಷ್ಟರ ಮಟ್ಟಿಗೆ ಅಸಹ್ಯವರಾಗಿತ್ತು. ಆಗ ಅವ್ರು ಬರ್ತಾರೆ ಅಲ್ಲಿ ಬಂದುಬಿಟ್ಟು ಅದು ಎಲೆ ಮೇಲೆ ತೀರ್ಥ ಕೊಡೋದು ಪದ್ಧತಿ. ಅದು ಬರ್ತಾ ಅದು ಏನು ಮುಚ್ಚೆ ತೆಗಿ ಅಂತ ಹೇಳ್ತಾರೆ. ಆಕೆ ಇಲ್ಲ, ಅವರಿಗೆ ಭಯ ಆಕೆಗೆ ಇದು ನಾನು ಓಡಿಸ್ಬಿಡ್ತಾರೆ ನೋಡಿದ ತಕ್ಷಣ ಅಂತೇಳಿ. ಇಲ್ಲ ಅಂತವ್ರು ಈ ತೆಗಿಯೋದು ಇಲ್ಲ ಪರವಾಗಿಲ್ಲ ತೆಗಿ ಅಂತ ಹೇಳಿದರೆ ತೆಗಿತಾರೆ. ಮರು ದಿವಸ ಬೆಳಿಗ್ಗೆ ಆಕೆ ದುಃಖ ಆಗಿಬಿಡ್ತೀವಿ, ನಾಳೆ ಹುಷಾರು ಊಟಕ್ಕೆ ಸೇರಿಸೋಕ್ಕಿಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಅವತ್ತು ಮಗುವನ್ನು ಹಾಕಬೇಕು ಅದು ನದಿಯ ಚಕ್ರತೀರ್ಥ. ಚಕ್ರತೀರ್ಥ ಹಾಕಿಬಿಡಬೇಕು, ತಾನೂ ದೇಹ ಬಿಡಬೇಕು ಅಂತ ಬಂದಿರ್ತಾರೆ. ಆ ಸರಿಯಾಗಿ ಅಟ್ಟತ್ತಿ ಬೆಳಗ್ಗೆ ಸ್ನಾನಕ್ಕೆ ಹೋಗ್ತದೆ, ಕಾರ್ತಿಕ ಸ್ನಾನ ಈಗ ಮತ್ತೆ ಹಾಕೋ ಹಾಗೆ ಬೆಳಗ್ಗೆ ಸ್ನಾನಕ್ಕೆ ಹೋಗಿರ್ತಾರೆ. ಹಾಗಾಕಿ ಬರ್ತಾರೆ, ಅದು ನಡೆದಿದ್ದು ಪುಷ್ಯದ್ದು ಕೊನೆಗೆ ಮಾಘ ಸ್ನಾನ. ಆಗ ಚಕ್ರತೀರ್ಥ ಭಾಳ ದೊಡ್ಡ ಭಾರಿ ಪವಿತ್ರವಾದ ಸ್ಥಳ. ಆಗ ನೋಡ್ತಾರೆ, ಬಿಟ್ಬಿಟ್ಟು ಏನು ಮಾಡ್ತೈತಿ ಅಂತ ಹೇಳಿದ ತಕ್ಷಣ ಹಾಗೆಲ್ಲ ಮಾಡೋ ಕೊಡೋದು, ನಮ್ಮ ನೀವು ಬೇಡ ಅವ್ರ ನಾನು ಕೊಟ್ಬಿಡು ಅಂತ ಹೇಳಿದ. ಅಯ್ಯ ಆಶ್ಚರ್ಯ, ನನಗೆ ಅಸಹ್ಯ ಬರುತ್ತೆ, ನೀವು ತೊಗೊಂಡು ಏನು ಮಾಡ್ತೀರಿ ಅಂತ ಆಕೆಗೆ. ಸಾಮಾನ್ಯವಾಗಿ ಹೆತ್ತವಾಗಿ ಹೆಗ್ಗಣ ಬಂತು ಅಂತ ಒಂದು ಮಾತಿದೆ, ಆದರೆ ಆಕೆಗೂ ಅಸಹ್ಯ ಬರೋಷ್ಟು ಕೆಟ್ಟದಾಗಿತ್ತಂತ ಮಗು. ಹಾಗೂ ನಮಗೆ ಕೊಟ್ಬಿಡು ಪರವಾಗಿಲ್ಲ ಸ್ವಾಮಿ, ತೊಗೊಂಡು ಏನು ಮಾಡ್ತೀರಿ, ಕೊಡು ಸಾಕು ಅಂತ ಹೇಳ್ತಾನೆ ಕೊಡ್ತಾರೆ. ಆಗ ಅವರು ಚಿರಜೀವಿ ಆಗೆಲ್ಲವೋ ಚೆನ್ನಾಗಿ ಹಾಡು ಬರೆದು ಸ್ವತಃ ತಾವು ಸ್ನಾನ ಮಾಡಿಸಿರೋದಕ್ಕೆ ಸ್ವಲ್ಪ ಎಲ್ಲ ವಾಸಿ ಆಗೋಯ್ತು. ಅವು ಅಷ್ಟು ಕುರೂಪಿ ಆದ ಮಗು ಭಾರಿ ಚೆನ್ನಾಗಿ, ಅದಕ್ಕೆ ಮೋಹನ ಅಂತ ಹೆಸರಿಟ್ರು. ಮೋಹನ ಅಂದರೆ ಸುಂದರ ಅಂತ. ಆಗ ಮೋಹನದಾಸರು ಅಂತ ಹೆಸರಾಯಿತು. ಮುಂದೆ ಮುಂದೆ ಅವರೇ ನವೃಂದಾವನ ಕರ್ಕೊಂಡು ಹೋಗಿ ಮುಂದೊಂದು ಕಾಲಕ್ಕೆ ಬೆಳೆಸ್ತಾರೆ ಮಗುವನ್ನು. ಬೆಳೆಸಿ ಆಮೇಲೆ ಅಂಕಿತ ಕೊಡ್ತಾರೆ ನವೃಂದಾವನದಲ್ಲಿ. ಅದನ್ನು ಮೋಹನದಾಸರೇ ಬರೀತಾರೆ, ನವೃಂದಾವನದಲ್ಲಿ ಅಂಕಿತವಾಯಿತು ಅಂತ ಅವರೇ ಬರೀತಾರೆ. ಅದು ಅಂಕಿತ ಕೊಡ ಮೋಹನ ವಿಠಲ ಅಂತ ಅಂಕಿತ, ಬಾಹಿ ಮೋಹನ ವಿಠಲ ಪರಮ ಕರುಣಾಜಲದಿ ಅಂತ ಒಂದು ನಾಮ ಪಡೆದು ಅವ್ರಿಗೆ ಕೊಡ್ತಾರೆ. ಮುಂದೆ ಅವ್ರು ದೊಡ್ಡ ದಾಸರಾಗ್ತಾರೆ. ಅವರು ಹುಟ್ಟಿದ್ದು ಚಿಕ್ಕಲಪರಿವೆ, ಇಲ್ಲಿ ನಿರ್ಯಾಣ ಹೊಂದಿದ್ದು ವೈಕುಂಠ ಯಾತ್ರೆ ಮಾಡಿದ್ದು ಚಿಪ್ಪಗಿರಿ. ಆ ಚಿಕ್ಕಲಪರಿವೆ ಚಿಪ್ಪಗಿರಿ ಎರಡು ಕಡೆ ಒಳ್ಳೆ ಆರಾಧನೆ ನಡೆಯುತ್ತಾರೆ. ಇವತ್ತಿನ ದಿವಸ ಎರಡು ಕಡೆಯೂ ಸಾವಿರಾರು ಸೇರ್ತಾರೆ, ಚಿಪ್ಪಗಿರಿಯಲ್ಲೂ ಸೇರ್ತಾರೆ, ಚಿಕ್ಕಲಪರಿವೆಯಲ್ಲೂ ಸೇರ್ತಾರೆ. ಅದು ಆ ರೀತಿ ಸೇರೋದು ಭಾರಿ ರೇರ್ ಅದು, ಎರಡು ಕಡೆಗೆ ಆಗೋದು ತುಂಬ ರೇರ್ ಅದು. ಅದು ಭಾಳ ವಿಜೃಂಭಣೆಯಿಂದ ಆಗೋದು ಇನ್ನೂ ಆಶ್ಚರ್ಯ. ಶುದ್ಧ ವ್ರತದ ಅಡುಗೆ ಮಾಡಿ ಮಾಡ್ತಾರೆ, ಮೊದಲಿದ್ದಿಲ್ಲ, ಈಗೆಲ್ಲ ಶುರು ಮಾಡಿ ಚೆನ್ನಾಗಿ ಮಾಡ್ತಾರೆ ಈಗ. ಅದು ವಿಜಯದಾಸರ ಒಂದು ಬಗೆ ಜನಕ್ಕಿರ ಗೌರವ ಕೊಳ್ಳೆ ಸಾಕ್ಷಿ. ಮುಂದೆ ಅಷ್ಟೆಲ್ಲ ಮಾಡಿದ ವಿಜಯದಾಸರು ಮೋಹನದಾಸರ ಅಲ್ಲಿ ಅವರಿಗೆ ಒಬ್ಬ ತಮ್ಮ ಇರ್ತಾರೆ ಹೈವದನದಾಸರು ಅಂತ, ಆನಂದದಾಸರು ಅಂತ ಹೆಸರು. ಹೈವದನ ವಿಠಲ ಅಂತ ಅಂಕಿತ ಅವರು, ಹೈವದನ ವಿಠಲ ಅಂತೇಳಿ. ಅಲ್ಲಿ ಅವರಿಗೆ ಒಬ್ಬ ತಂಗಿ ಬೇರೆ ಇರ್ತಾರೆ ವಿಜಯದಾಸರಿಗೆ, ಒಬ್ಬ ತಂಗಿ. ಅದು ಯಾರಿಗೂ ಗೊತ್ತಿಲ್ಲ. ಒಂದು 2005 ಪ್ರೋಷ್ಠಪದಿ ಭಾಗವತಿಗೆ ಅದು ಮಂತ್ರಾಲಯಕ್ಕೆ ಹೋದ ಕಾಲಕ್ಕೆ ಶುಶಿಮೇಂದ್ರ ತೀರ್ಥರು ಭಾರಿ ಒಳ್ಳೆಯ ಸ್ವಾಮಿಗಳು, ಪ್ರಾತಃ ಸ್ಮರಣೀಯರು. ಅವ್ರೇನು ಮಾಡಿದ್ರು, ದ್ವಾದಶಿ ಒಂದು ಎರಡೇ ಕಾಸಿ ಉಪವಾಸ ಇತ್ತಾಗ, ಶ್ರವಣ ಉಪವಾಸ ಇತ್ತು. ದ್ವಾದಶಿ ದಿವಸ ನಾವು ವೇಣಿ ಸೋಮಪುರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲ ವೇಕನ್ ಮಾಡಿ ಕಳಿಸ್ಕೊಟ್ರಲ್ಲ. ಆ ವೇಣಿ ಸೋಮಪುರದಲ್ಲಿ ವ್ಯಾಸ್ತಜ್ಞರ ಊರದು, ಅಲ್ಲಿ ದೊಡ್ಡ ಪೆಟ್ಟಿಗೆ ಇತ್ತು ಅಂತ. ಆಗ ನಮ್ಗೆ ಹೆಚ್ಚು ಟೈಮ್ ಇರೋದು, ಮತ್ತು ಸಾಯಂಕಾಲ ಪ್ರವಚನ ವಾಪಸ್ ಬರಬೇಕಾಗಿತ್ತು. ಪುಸ್ತಕ ನೋಡ್ಬೋದ್ರೆ ನೋಡಿ ಅಂತ ಹೇಳಿದರು. ತೆಗೆದ ತಕ್ಷಣ ನಮಗೆ ಎರಡು ಒಳ್ಳೆ ಪುಸ್ತಕ ಸಿಗ್ತದೆ ಅದರಲ್ಲಿ. ಒಂದು ದಶಾವತಾರ ಮಾಲಿಕ ಅಂತ ಒಂದು, ರಾಯರ ಮಕ್ಕಳು ಲಕ್ಷ್ಮೀನಾರಾಯಣಾಚಾರ್ಯ ಬರೆದ ಒಂದು ದಶಾವತಾರ ಸ್ತುತಿ. ಆ ಇರೋದೇ ಯಾರಿಗೂ ಗೊತ್ತಿದ್ದಿಲ್ಲ, ಆ ಸಿಕ್ತೋದು ಪ್ರಿಂಟ್ ಮಾಡಿಸಿದ್ದಾಯಿತು. ಇನ್ನೊಂದು ಸುಮತೀಂದ್ರ ಸ್ವಾಮಿಗಳ ಭಾವರತ್ನ ಕೋಶ, ಗೀತಾಭಾಷ್ಯ ಪ್ರವೇದೀಪಿಕಾ ಭಾವರತ್ನ ಕೋಶ ಸಿಕ್ತು. ಅದನ್ನು ಅವಸರದಲ್ಲಿ ಹಾಗೆ ತಂದಿತ್ತು. ಇಲ್ಲಿ ನೋಡಿದರೆ ಅದು ಬರೆದಿದ್ದಾರೆ, ವಿಜಯದಾಸ ಭಾಗಿನೇಯೇನ ರಂಗನಾಮನ ಲಿಖಿತಂ ಅಂತ ಬರೆದಿದ್ದಾರೆ. ವಿಜಯದಾಸರ ತಂಗಿಯ ಮಗ ನಾನು, ನನ್ನ ಹೆಸರು ರಂಗದಾಸ ಅಂತ ಬರ್ಕೊಂಡಿದ್ದಾರೆ. ಅಂದರೆ ತಂಗಿ ಒಬ್ಬರಿದ್ದರು ಅಂತ ಆಯ್ತಲ್ಲ, ತಂಗಿಯ ಮಗ ಇವರು ಸೋದರಳಿಯ ಇದ್ದ ಆತ, ಇವರು ದಾಸರು. ಆದರೆ ಆತ ದೊಡ್ಡ ವಿದ್ವಾಂಸನಾಗಿ ಭಾವರತ್ನ ಕೋಶ ಭಾರಿ ಕಷ್ಟದ ಗ್ರಂಥ, ಅದನ್ನು ಕಾಪಿ ಮಾಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಪಂಡಿತನಾಗಿದ್ದ ಅಂತ ಅರ್ಥ. ದಾಸಕೂಡ್ದವ್ರು ಶಾಸ್ತ್ರ ಓದಬಾರ್ದು ಕನ್ವೇ ಮಾಡ್ಕೊಂಡ್ಬಿಟ್ಟಿರ್ತಾರೆ, ವ್ಯಾಸಕೂಡ್ದವ್ರು ದಾಸ ಸಾಹಿತ್ಯ ಓದಬಾರ್ದು, ದಾಸಕೂಡ್ದವ್ರು ವ್ಯಾಸ ಸಾಹಿತ್ಯ ಓದಬಾರ್ದು, ಈ ಗಲಾಟೆಗಳು ಎರಡು ಓದಬಾರ್ದು ಇಟ್ಬಿಟ್ಬಿಡ್ತಾರೆ, ಬಿಟ್ಬಿಟ್ಬಿಡ್ತಾರೆ ಅಂತ ಕಾಲ. ಅಷ್ಟು ತಯಾರು ಮಾಡಿದ್ರು. ಇನ್ನೊಂದು ವಿಶೇಷ ಅಂದರೆ ಅವ್ರ ಶಿಷ್ಯವರ್ಗದಲ್ಲಿ ಒಬ್ಬರು ಗುರು ವೇಣುಗೋಪಾಲ ವಿಠಲ ದಾಸರು ಅಂತ ಒಬ್ಬರು, ಅವರು ವಿಜಯದಾಸರ ಆನ್ಯಕ ಪದ್ಧತಿ ಅಂತ ಒಂದು ಬರೆದಿದ್ದಾರೆ. ವಿಜಯದಾಸರ ಆನ್ಯಕ ಪದ್ಧತಿ ಅಂತ ಒಂದಿದೆ, ಅದರಲ್ಲಿ ವಿಜಯದಾಸ ನಿತ್ಯ ಏನು ಮಾಡ್ತಿದ್ರು ಅಂತ ಬರೀತಾರೆ. ವೆರಿ ಇಂಟ್ರೆಸ್ಟಿಂಗ್ ಅದು. ಅದು ಓದಿದ ರಾಘವೇಂದ್ರ ವೇದಿಕೆಯಲ್ಲಿ ರಾಯರ ಆನ್ಯಕವನ್ನು ಅವರು ಸೋದರಳಿಯೇ ಬರೀತಾರೆ. ತುಂಬ ಜನ ನೋಡಿಲ್ಲ, ರಾಘವೇಂದ್ರದಲ್ಲಿ ಕೊಟ್ಟಿದೆ ಅದನ್ನು. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ಸಾಂಗ್ ಇಡೀ ಅವರ ಕಾರ್ಯಕ್ರಮ ಏನು ಅಂತ ಬರೀತಾರೆ. ಇವ್ರ ಬಗ್ಗೆ ಹಾಗೆ ಬರೀತಾರೆ, ಅದರಲ್ಲಿ ತುಂಬ ಜನ ಓದಿಲ್ಲ, ಓದಿದವ್ರು ಗೊತ್ತಾಗುತ್ತೆ. ವಿಜಯದಾಸರು ಪ್ರತಿನಿತ್ಯ ಬೆಳಿಗ್ಗೆ ಸ್ವರಮೂಲ ಪಾರಾಯಣ ಮಾಡ್ತಿದ್ರು, ಆಮೇಲೆ ಪಾಠ ಹೇಳ್ತಿದ್ರು. ಅಂದರೆ ಬರೀ ಹಾಡು ಬರೆಯೋರಲ್ಲ, ಒಳ್ಳೆ ಪಾಠ ಹೇಳ್ತಿದ್ರು. ನಿತ್ಯ ಪೂಜೆ ಮಾಡೋದ್ರೊಳಗೆ ಏನೇನು ದೇವರಿದ್ದರು ಅಂತ ಬರೆದಿದ್ದಾರೆ. ಲಕ್ಷ್ಮೀನಾರಾಯಣ ಸಹ ಎಲ್ಲ ವರ್ಣನೆ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯ, ಚಿಪ್ಪಗಿರಿ ಅವೆಲ್ಲ ಇದೆ ಇವತ್ತು. ಅವ್ರು ಏನು ವರ್ಣನೆ ಮಾಡಿದ್ದಾರೆ ಅದು ಎಷ್ಟು ಫ್ಯಾಕ್ಟ್ ಅಂತ ಹೇಳೋದಕ್ಕೆ ಅವರು ಲಕ್ಷ್ಮೀನಾರಾಯಣ ಇಷ್ಟಪಡ ಲಕ್ಷ್ಮೀನಾರಾಯಣ ಸಾರಿಗ್ರಾಮ ಅಲ್ಲಿದೆ. ಶಂಖವನ ಶಂಖ ಎಲ್ಲ ಅಲ್ಲಿ ಭಾಗ ಐತೆ. ಅದು ಪ್ರತಿನಿತ್ಯದ ಆನ್ಯಕ. ಶಿಷ್ಯರಿಗೆ ಶಾಸ್ತ್ರ ಪಾಠ ಹೇಳ್ತಿದ್ರು ಅಂತ ಕೇಳಿದರೆ ಹರಿದಾಸ್ ಸಾಹಿತ್ಯವನ್ನು ತೋರಿಸಿ ಆ ಥರ ಓದಬಾರದು ಎಂಬ ಕಲ್ಪನೆ ತಪ್ಪು ಕಲ್ಪನೆ ಅಂತ ತೋರಿಸಿಕೊಟ್ಟು ಒಳ್ಳೆ ಇದು ಮಾಡಿದವರು. ಈಗ ಮೋಹನದಾಸರು ಈ ಕಡೆ ತಯಾರಾಗ್ತಾರೆ, ವಿಜಯದಾಸರ ರೀತಿ ಭಾರಿ ದೊಡ್ಡದು. ಕೊನೆಗೆ ಅವರು ಚಿಪ್ಪುಗೆರೆಯಲ್ಲಿ ನಿರ್ಯಾಣ ಹೊಂದುತ್ತಾರೆ. ಆ ದಿವಸ ಇವತ್ತೇ ಸರಿಯಾಗಿ ಕಾರ್ತಿಕ ಮಾಸದ ಶುಕ್ಲಪಕ್ಷದ ದಶಮಿ ದಿವಸ ಅವರು ವೈಕುಂಠ ಯಾತ್ರೆ ಮಾಡ್ತಾರೆ. ಆಗ ಜಗನ್ನಾಥದಾಸರಂಥವ್ರು ಅವ್ರನ್ನ ಆ ಸಮಯದಲ್ಲಿ ಕೊಂಡಾಡ್ತಾರೆ ಅಂತ ಹೇಳಿದರೆ ಅವರ ರೀತಿ ಎಷ್ಟು ಅದ್ಭುತ ಅಂತ ಹೇಳೋದಕ್ಕೆ ಸಾಕ್ಷಿ. ಇನ್ನು ಅವರ ಕೃತಿಗಳ ಬಗ್ಗೆ ಹೇಳೋದು ಕೊಟ್ಟರೆ ಇಲ್ಲ, ಈ ಪುಸ್ತಕ ಹೇಳಿದ್ದು ಇವತ್ತು ಬಿಡುಗಡೆಯಾಗಿದೆ. ಇದರಲ್ಲಿ ಅವರ ಚರಿತ್ರೆ, ಕೊನೆಗೆ ಅವರ ಹಾಡುಗಳು ಎಷ್ಟು ಬರೆದ ಎಲ್ಲ ಲಿಸ್ಟ್ ಕೊಟ್ಬಿಟ್ಟಿದೆ. ಯಾವ್ದು ಪುಸ್ತಕ ಇದರಲ್ಲಿ ಇಲ್ಲ ಅಂದರೆ ಹೊಸ ಹಾಡು ಅಂತ ಅರ್ಥ, ಸೇರಿಸ್ಬೋದು. ಅವರ ಸುಳಾದಿರಿ ಎಲ್ಲ ಲಿಸ್ಟು ಕಂಪ್ಲೀಟ್ ಕೊಟ್ಟಿದೆ, ಅದರ ಜೊತೆಗೆ ಎಲ್ಲೆಲ್ಲಿ ಪ್ರಿಂಟ್ ಆಗಿದೆ ಇವರಿಗೂ ಅದರ ಡೀಟೇಲ್ಸ್ ಇದೆ. ಅವರ ಕೆಲವು ಹಾಡುಗಳು, ಕೆಲವು ಸುಳಾದಿಗಳ ಊಗಾಭೋಗಗಳು ಮೂರನ್ನು ಕೂಡ ಒಂದು ಸ್ಯಾಂಪಲ್ಗೆ ಹಾಕಿದೆ ಕೊನೆಗೆ. ಅದರಲ್ಲಿ ಹಬ್ಬ ಸುಳಾದಿ ಅಂತಿದೆ, ತುಂಬ ಇಂಟ್ರೆಸ್ಟಿಂಗ್. ಅದು ಹಬ್ಬ ನಮಗೆ ಹಬ್ಬ ಅಂತ ತಕ್ಷಣ ಸ್ವೀಟ್ ತಂದುಬಿಟ್ಟು ಅದು ಹೋಟ್ಲಲ್ಲಿ ತಿಂದರೂ ಸಾಕು ಹಬ್ಬ ಹಬ್ಬ ಅಂತ ಹೇಳ್ಬಿಟ್ಟು ಎಷ್ಟೋ ಇದ್ರೆ ಹೋಟ್ಲಿಗೆ ಅವತ್ತು ಹೋಟ್ಲಿಗೆ ಹೋಗ್ಬಿಡ್ತಾರೆ, ಯಾಕಂದ್ರೆ ಹಬ್ಬ ಇವತ್ತು ಮನೆಯಲ್ಲಿ ಹಾಗೆ ತಿನ್ನಬಾರ್ದು ಅಂತ ಆ ರೀತಿ ಮನೇಲಿ ಮಾಡ್ಕೊಳ್ಳೋಕೆ ಬರೋದೇ ಇಲ್ಲ, ಆ ಸ್ಥಿತಿ ಬಂದೋಗಿದೆ ಜನ ಕಡೆಗೆ. ಅದು ತಪ್ಪದು, ನಿಜವಾದ ಹಬ್ಬದ ಕಾನ್ಸೆಪ್ಟ್ ಏನೋದನ್ನು ಭಾರಿ ಚೆನ್ನಾಗಿ ಹೇಳ್ತಾರೆ. ಅದು ಅರ್ಥ ಮಾಡಿಕೊಂಡ್ರೆ ನಮಗೆ ಹಬ್ಬ ಮಾಡೋ ಸ್ವೀಟ್ ಇದ್ದ ಅದರಲ್ಲಿ ಕೊರಗೋ ಪ್ರಸಂಗನೇ ಬರೋದಿಲ್ಲ, ಭಾರಿ ಚೆನ್ನಾಗಿದೆ. ಹಬ್ಬಂಗಡಿಯಬೇಕೇಳಿ ಉರ್ಬಿಯೊಳಗೆ, ಉರ್ಬಿ ಅಂದರೆ ಉರ್ವಿ, ಉರ್ವಿ ಅಂದರೆ ಭೂಮಿ ಅಂತ ಅರ್ಥ. ನಮ್ಮ ಇಡೀ ಪ್ರಪಂಚ ಹಬ್ಬಗಳಿಬೇಕೇಳಿ ಹೇಳ್ತೇನೆ. ವೈದರ್ಭಿರಮಣ ಕರುಣಾಬ್ಧಿ ಒಲಿದ ಬಳಿಕ, ವೈದರ್ಭಿರಮಣ, ವೈದರ್ಭಿ ಅಂದರೆ ರುಕ್ಮಿಣಿ, ಇವರು ವೇಣುಗೋಪಾಲ ಕೃಷ್ಣ ಇರ್ತಾನೆ ಇರೋದಲ್ಲಿ, ಅದು ಕೃಷ್ಣ ಒಲದೇ ಹಬ್ಬ, ಅದಕ್ಕಿಂತ ದೊಡ್ಡ ಹಬ್ಬ ಇಲ್ಲ. ಅದನ್ನೇ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ವರಗುರು ಉಪದೇಶ ನೆರವಾಯಿ ತನಗೀಗ ಇನ್ನೇನು ಅಂತ ಹೇಳ್ತಾ, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನು ದೇವರು ಕಣ್ಮೇಲೆ ಇನ್ನೇನು ಹೈಯೆಸ್ಟ್ ಅದು ಅಚೀವ್ಮೆಂಟ್. ಅದಕ್ಕೆ ವಿಜಯ ವಿಠಲ ಒಲಿಯೋದು ದೊಡ್ಡದು. ಒಬ್ಬರು ಕಾಡಿ ಬೇಡಿ ಹಬ್ಬ ಮಾಡಿದ್ದರಿಂದ ಉಬ್ಬು ತೀರೋದು ಕಾಣೋ, ಹಬ್ಬ ಅಂದರೆ ಲೋನ್ ಶುರು ಇಮ್ಮಿಡಿಯೇಟ್ಲಿ ಹಬ್ಬಕ್ಕೆ ಫೆಸ್ಟಿವಲ್ ಅಡ್ವಾನ್ಸ್ ಬರುತ್ತಲ್ಲ, ಇವತ್ತಿದೆ ಗೌರ್ಮೆಂಟಲ್ಲೇ ಇದೆ ವ್ಯವಸ್ಥೆ, ಓಟೆ ಪಾಠ ಪ್ರವೇಶನ ಅಡ್ವಾನ್ಸ್ ಇಲ್ಲ, ಅದಕ್ಕೆ ಇದಕ್ಕಿದೆ ಹಬ್ಬಕ್ಕೆ ಅಡ್ವಾನ್ಸ್ ಕೊಡ್ತಾರೆ. ಉಬ್ಬು ಹುಟ್ಟು ತೀರೋದು ಕಾಡೋ ಅರ್ಬುದ ಜನಕ್ಕೆ ಅಬ್ಬಿದಾಬರ್ತಿ ಧಾನ್ಯ ದುಬ್ಬಿ ಗಂಜಿಯ ಕಾಸಿ, ಇದೆಲ್ಲ ಏನೂ ಅಲ್ಲ, ಈ ಗಂಜಿ ಊಟ ಮಾಡಿದ್ರೂ ಸರಿಯೇ, ದೇವರ ಸ್ಮರಣೆ ಬಂದರೆ ಅದು ನಿಜವಾದ ಹಬ್ಬ ಅಂತ ಹೇಳ್ತಾರೆ. ಮುಂದಿನ ಕೆಲವು ಮಾತು ನೋಡಬೇಕು, ಅವ ನಿಜವಾದ ಮನುಷ್ಯ ಹೇಗೆ ಹಬ್ಬದ ನೆಪದಲ್ಲಿ ಉದ್ಧಾರ ಆಗ ಹಾದಿ ಕಾಣ್ತಾನೆ. ಕಾಮಕ್ರೋಧಗಳ ಬಿಡುವುದೇ ಬಲು ಹಬ್ಬ, ಅದು ಕಾಮ ಕ್ರೋಧ ಇಲ್ಲಲ್ಲ ಅದಕ್ಕಿಂತ ಹಬ್ಬ ಬೇಕಂತ ಕೇಳ್ತಾರೆ. ದೊಡ್ಡ ಉತ್ಸವ ಅದೇನೆ, ಕಾಮಕ್ರೋಧ ಎರಡು ಸ್ವಾರಸ್ಯ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ, ಭಗವದ್ಗೀತೆ ಮಾತಿಟ್ಕೊಂಡು ಬರೀತಾರೆ. ಕಾಮಕ್ರೋಧಗಳು ಬಿಡಿದ ಎಲ್ಲ ದೋಷಗಳಿಗೆ ಮೂಲ, ಅದಕ್ಕೆ ಅದು ಬಿಟ್ಟರೆ ಅದೇ ದೊಡ್ಡ ಹಬ್ಬ. ನೇಮನಿತ್ಯವನ್ನೇ ಮಾಡುವುದೇ ಹಬ್ಬ, ನೇಮ ವ್ರತ ಉಪವಾಸ ಇತ್ಯಾದಿ ಮಾಡ್ತೇವೆ ಅದೇ ಹಬ್ಬ, ಅದು ಏಕಾದಶಿ ಬಿಡೋದೇ ಇಲ್ಲ ದೊಡ್ಡ ಹಬ್ಬ, ಚಾತುರ್ವಾಸ ವ್ರತ ಮಾಡ್ತೇನೆ ಹಬ್ಬ. ಅದೇ ರೀತಿ ಸಕಾಲಕ್ಕೆ ಪಾಲನೆ ಮಾಡ್ತೇವೆ ಅದೊಂದು ಹಬ್ಬ, ಮತ್ತು ತಾಮಸ ಜನರುಗಳ ಬಿಡುವುದೇ ಮಹಾ ಹಬ್ಬ, ಕೆಟ್ಟವರ ಸಹವಾಸ ಮಾಡದೇ ಇರೋದೇ ಹಬ್ಬ, ಅದೇ ಭಾಗವತ ಹೇಳ್ತದೆ, ತಮೋದ್ವಾರಂ ಯೋಷಿತಾಂ ಸಂಗೀ ಸಂಗಂ. ಯೋಗ್ಯರ ಸಹವಾಸ ಮಾಡೋದು ಕೂಡ ನರಕಕ್ಕೆ ಸಾಧನ ಅಂತ ಹೇಳಿ, ಅಂಧಂತಮಸ್ಸಿಗೆ ಸಾಧನ ಅಂತ ಹೇಳಿದ, ನರಕಕ್ಕೆ ಸಾಧನ ಅಂತ ಹೇಳಿದರೆ ಅಲ್ಲ, ಅಂಧಂತಮಸ್ಸಿಗೆ ಸಾಧನ. ಅದಕ್ಕೆ ತಾಮಸ ಜನರಗಳ ಬಿಡುವುದೇ ಮಹಾ ಹಬ್ಬ, ಕಾಮನ ಉಪಹತಿಗೆ ಅಂಜುವುದೇ ಹಬ್ಬ, ಕಾಮನ ಉಪಹತಿಗೆ ಅಂಜುವುದೇ ಹಬ್ಬ. ಯಾವ ಕಾಲಕ್ಕೂ ನಮಗೆ ಅದೇ ಪ್ರಹ್ಲಾದ ಕೇಳೋದು, ಕಾಮಾನಾಂ ಹೃದಿ ಅಸಂರೋಹಂ ಭವತಸ್ತು ಋಣೇ ವರಂ, ನನಗೆ ಕೇಳಬೇಕೆಂಬ ಬಯಕೆ ಬರಲೇಬಾರದು, ಅದೇ ದೊಡ್ಡ ಹಬ್ಬ. ಪ್ರಹ್ಲಾದ ಹೇಳ್ತೀವಿ ಎಷ್ಟೋ ಜನ್ಮದ ಪುಣ್ಯ, ನರಸಿಂಹದೇವರು ಪ್ರತ್ಯಕ್ಷರಾಗಿ ಏನು ಬರಬೇಕು ಅಂತ ಕೇಳಿದರೂ ಕೂಡ ನನಗೆ ಕೇಳಬೇಕು ಅನಿಸಲಿಲ್ಲ, ಆದರೆ ಬುದ್ಧಿ ಯಾವಾಗಲೂ ಇರುತ್ತೆ ಅಂತಿಲ್ಲ, ಅದು ಯಾವಾಗಲೂ ಇರ ಹಾಗೆ ಮಾಡಿಬಿಡು ಅಂತ ಕೇಳಿದ. ಆದ್ದರಿಂದ ಅದೇ ಕಾಮ ಉಪಹತಿಗೆ ಅಂಜುವುದೇ ಹಬ್ಬ. ಉಪನಿಷತ್ತಿನ ಕಥೆ ಬರುತ್ತೆ, ಜಾನಸೃತಿ ಚಕ್ರವರ್ತಿ ಆತ, ರೈಕ್ವರು ಒಬ್ಬ ಅವಧೂತ ಅಷ್ಟೇ, ಏನೂ ಇಲ್ಲ, ಆದರೆ ಚಕ್ರವರ್ತಿಯ ಆನಂದಕ್ಕಿಂತ ಅವರ ಆನಂದ ಜಾಸ್ತಿ ಆಗಿತ್ತು ಅಂತ ಹೇಳ್ತಾರೆ. ಅದು ಹೊರಗಿನ ವಸ್ತು ಇರೋ ಆನಂದನೇ ಬೇರೆ, ಒಡಗಿಲ್ಲದೆ ಬರತಕ್ಕಂಥ ಆನಂದನೇ ಬೇರೆ. ಅದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಒಳ್ಳೆ ಮಾತು. ಕಾಮನ ಉಪಹತಿಗೆ ಅಂಜುವುದೇ ಹಬ್ಬ, ಭೂಮಿಯೊಳಗೆ ಜ್ಞಾನಿಯಾಗುವುದೇ ಹಬ್ಬ, ಭೂಮಿಯೊಳಗೆ ಜ್ಞಾನಿಯಾಗುವುದೇ ಹಬ್ಬ. ಒಬ್ಬ ಮಗ ಇರ್ತಾನೆ, ವ್ಯಾಪಾರ ಮಾಡ್ತಾನೆ, ಕೋಟ್ಯ ಅಂತ ಸಂಪಾದನೆ ಮಾಡಿಬಿಡ್ತಾನೆ, ಇನ್ನೊಬ್ಬಗ ಒಳ್ಳೆ ವಿದ್ಯಾ ಬಂದ್ವಂತನಾಗ್ತಾನೆ. ನಿಜವಾಗ್ಲೂ ಉಳಿಯೋದು ಈ ಹಬ್ಬ ದೊಡ್ಡದು. ಆ ಹಬ್ಬ ಅದು ಪಡೆದ ನಾಳೆ ಪಾಪರಾಗಿ ಅರೆಸ್ಟ್ ಆಗಿ ಹೋಗ್ಬೋದು ಬೇಕಾದ್ರೆ, ಇದು ಹಾಗಿಲ್ಲ, ಸೇಫ್ ಇದೆ. ದಾನ ಅಂಬದು ಅಶ್ಯೂರ್ಡ್, ಅದು ಜನ್ಮ ಜನ್ಮದ ಆಸ್ತಿ, ಮತ್ತು ಇದರಲ್ಲಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಗೌರವ ಇರೋದ್ರಿಂದ ಜ್ಞಾನಿಯಾಗೋದು ದೊಡ್ಡದು. ಭೂಮಿಯೊಳಗೆ ಜ್ಞಾನಿಯಾಗುವುದೇ ಹಬ್ಬ, ಸ್ವಾಮಿ ಭೃತ್ಯ ನ್ಯಾಯ ತಿಳಿಯುವುದೇ ಮಹಾ ಹಬ್ಬ. ದೇವರು ಸ್ವಾಮಿ, ನಾವು ಭೃತ್ಯ, ಅಂದರೆ ದ್ವೈತ ಅಂತ ಅರ್ಥ. ಅಭೇದ ಸಿದ್ಧಾಂತ ಒಪ್ಪಬಾರದು, ಭೇದ ಸಿದ್ಧಾಂತ ಒಪ್ಪಬೇಕು. ಸಾಮ್ಯ ಸಿದ್ಧಾಂತ ಒಪ್ಪಬಾರದು, ಸ್ವಾಮಿ ಭೃತ್ಯಲ್ಲಿ ಸಾಮ್ಯ ಎಲ್ಲಿದೆ? ಅಭೇದ ಒಪ್ಪಿದರೆ ಅದ್ವೈತ, ಸಾಮ್ಯ ಒಪ್ಪಿದರೆ ವಿಶಿಷ್ಟ ಅದ್ವೈತ. ಅದಕ್ಕೆ ಸ್ವಾಮಿ ಭೃತ್ಯ ಭಾವ ಒಪ್ಪಿದರೆ ಅದು ದೊಡ್ಡ ಹಬ್ಬ. ನಮ್ಮ ಮನಸ್ಸಿಗೆ ಬದ್ಧ ಸಿದ್ಧಾಂತ ತಿಳಿದಿದೆ ಅಂದರೆ ನಮಗೆ ಇನ್ನೇನೇನೇನೂ ಇರಬೇಕಾಗಿಲ್ಲ, ಎಲ್ಲ ಲಾಸು. ಬದ್ಧ ಸಿದ್ಧ ಅದಕ್ಕಿಂತ ದೊಡ್ಡ ಹಬ್ಬ ಇಲ್ಲ, ದೊಡ್ಡ ಅಚೀವ್ಮೆಂಟ್ ಅಂತ ಕರೀತಾರೆ. ಇವತ್ತು ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು ಸೀಟ್ಸ್ ತಗೊಳ್ಳೋದಿಲ್ಲ. ಆದರೆ ಇವತ್ತು ಲೌಕಿಕ ಮೆಡಿಕಲ್ಗಿದ್ರೆ ಸೀಟ್ಗಳೇ ನಿಮಗೆ ಕೋಟಿಗಟ್ಟಲೆ ಬೆಲೆ ಬಾಡೋದಾದರೆ ಅಧ್ಯಾತ್ಮ ವಿದ್ಯಾ ವಿದ್ಯಾರ ಸ್ವಾಮಿ ಭೃತ್ಯನ್ಯಾಯ ತಿಳಿಯೋದೇ ಮಹಾ ಹಬ್ಬ. ಶ್ರೀ ಮಾರುತಿ ಮತವ ಹಾರೈಪುದೇ ಹಬ್ಬ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಾರುತಿ ಮತ ಮರುತ ಮಾರುತಿ ಮಧ್ವಾಚಾರ್ಯರು ಅವ್ರ ಮತ ನಮಗೆ ತಿಳಿಯಲಿ ಅಂತ ಇಷ್ಟಪಡೋದು ದೊಡ್ಡ ಹಬ್ಬ. ಮಾರುತಿ ಮತವ ಶ್ರೀ ಮಾರುತಿ ಮತವ ಹಾರೈಪುದೇ ಹಬ್ಬ. ಶ್ರೀ ಮಾರುತಿ ಅಲ್ಲೂ ಸರಸ್ ಇದೆ, ಶ್ರೀ ಅಂತ ಭಾರತೀ ದೇವಿ ಹೆಸರು ಅಂತ ನಿರ್ಣಯದಲ್ಲಿ ಬರೀತಾರೆ. ಅಲ್ಲಿ ಹೇಳಬೇಕಾದ್ರೆ ಶಂಭರೂಪೇತ್ವ ರಥೇರ್ವಾಯೋ ಶ್ರೀರಿತ್ಯೇವಚ ಕೀರ್ತಿತ ಅಂತ ಆಚಾರ್ಯರ ಮಾತು. ಶಂ ಅಂತ ವಾಯುದೇವರ ಹೆಸರು, ಅವರ ಪತ್ನಿ ಆಗಿದ್ದಕ್ಕೆ ಶ್ರೀ ಅಂತ ಅವರಿಗೆ ಹೆಸರು, ದೇವರಿಗೂ ಹೆಸರು ಇವರಿಗೂ ಹೆಸರು. ಅದಕ್ಕೆ ಶ್ರೀ ಮಾರುತಿ ಮತವ ಹರೈಪುದೇ ಹಬ್ಬ. ಯಾಮಯಾಮಕ್ಕೆ ಹರಿನಾಮ ನೆನೆಯುವುದೇ ಹಬ್ಬ. ಪ್ರತಿ ಯಾಮಯಾಮಕ್ಕೆ ಅಂತ ಹೇಳಿದ್ರಿಂದ ಇಲ್ಲಿ ಯಾಮ ಶಬ್ದಕ್ಕೆ 3 hours ಅಂತ ಅರ್ಥ, ನಮಗೆ 3 ಗಂಟೆಗೆ ಹೊತ್ತು ನೆನೆಸಬೇಕು ಅಂತ ಅರ್ಥ ಅಲ್ಲ. ಎವರಿ ಡೇ ಅಂದರೆ ಎವರಿ ಮೂಮೆಂಟ್ ಅಂತ ಅರ್ಥ. ಕೆಲವು ಒಂದು ನಿಮಿಷ ಅಂದರೆ ನಿಮಿಷ ಅಂತ ಅರ್ಥ ಅಲ್ಲ, ಬೇಗ ಅಂತ ಅರ್ಥ. ಪ್ರತಿ ಕ್ಷಣದಲ್ಲೂ ದೇವರ ಹೆಸರು ನೆನೆಯೋದೇ ದೊಡ್ಡ ಹಬ್ಬ, ತಿಳಿಯುವುದೇ ಮಹಾ ಹಬ್ಬ. ಯಾಮಯಾಮಕ್ಕೆ ಹರಿನಾಮ ನೆನೆಯುವುದೇ ಹಬ್ಬ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಬರೀತಾರೆ, ಇಡೀ ದಿವಸ ದೇವರು ಸ್ಮರಣೆ ಮಾಡಿ, ದೇವರು ಸ್ಮರಣೆ ಮಾಡಿ ಹೇಳಿ ಎಲ್ಲ ಹೇಳ್ತಾ ಹೇಳ್ತಾ ದೇವರು ಸ್ಮರಣೆ ಮಾಡಿ ಮಲಗಿ ಸುಮ್ಮನಾಗಲ್ಲ. ಮತ್ತೆ ಅಂತರಾಲೇ ತಥೋ ಬುದ್ಧ್ವಾ ಸ್ಮರೇತ ಬಹುಶೋ ಹರಿ. ಸುಮ್ಮನೆ ಮೈಮರಿ ಮಲಗಿಬಿಡಬೇಡಿ, ಮತ್ತೆ ಎಚ್ಚರ ಆದರೆ ಅಲ್ಲ, ಎಚ್ಚರ ಮಾಡಿಕೊಂಡು ದೇವರ ಹೆಸರು ಮತ್ತೆ ಮಲಗಿ ಅಂತ ಹೇಳಿ ನಿದ್ದೆ ಬಂದಿದ್ದರೆ ಇಲ್ಲ ಓದ್ಬಿಡಿ ದೇವರ ಆಗಲೂ ಕೂಡ. ಅದಕ್ಕೊಂದು ಪ್ರೋಗ್ರಾಮು ಮಧ್ಯೆ ಮಧ್ಯೆ, ಅದು ದೊಡ್ಡ ಅಕೌಂಟ್ ಕ್ರಿಯೇಟ್ ಆಗ್ತದೆ ನಿದ್ದೆಗಳಲ್ಲಿ ಎಷ್ಟರು ತಂದ ಮತ್ತೆ ದೊಡ್ಡ ಅಕೌಂಟ್ ಕ್ರಿಯೇಟ್ ಆಗ್ತದೆ. ಆದ್ದರಿಂದ ಯಾಮಯಾಮಕ್ಕೆ ಹರಿನಾಮ ನೆನೆಯುವುದೇ ಹಬ್ಬ. ವ್ಯೋಮಗಂಗೆಯ ಜನಕ ವಿಜಯ ವಿಠಲ ಹರಿಯ ಧಾಮವ ಜಯಿಸುವುದೇ ಧರೆಯೋಳು ಮಹಾ ಹಬ್ಬ. ವ್ಯೋಮಗಂಗೆಯ ಜನಕ ವಿಜಯ ವಿಠಲ ಹರಿಯ ಗಂಗಾ ಜನಕ ನಾರಾಯಣ ಹರಿಯ ಧಾಮ ಅಂದರೆ ವೈಕುಂಠ, ಅದನ್ನು ಹೊಂದಬೇಕು ಅಂತ ಬಯಸೋದೇ ದೊಡ್ಡ ಹಬ್ಬ. ಒಬ್ಬ ಹುಡುಗ ಇರ್ತಾನೆ, ನಾನು ಓದ್ತೀನಿ ಅಂತಾನೆ, ಎಷ್ಟು ಖುಷಿ ಆಗ್ತದೆ ಓದೋರಿಗೆ, ಏನು ಹೇಗೆ ಓದ್ತೇನೆ ಹ್ಯಾಂಗೆ ತಗೋತೀನಿ ಅಂತಾನೆ, ಓ ಭಾರಿ ಖುಷಿ ಆಗ್ತದೆ, ಕೊಡೋರಿಗೆ ಕೂಡ ಭಾಳ ಖುಷಿ ಅನ್ನಿಸ್ತದೆ. ವೈಕುಂಠಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ದೊಡ್ಡ ಹಬ್ಬ. ಬಂದ ದುರಿತಗಳ ಹೋಗಾಡುವುದೇ ಹಬ್ಬ, ನಮ್ಮ ಬಂದ ಆಪತ್ತುಗಳು ಪರಿಹಾರವಾಗಿ ದೊಡ್ಡ ಹಬ್ಬ ಅದೇನೆ. ಆಪತ್ ದುರಿಯಾದ ಆಪತ್ತು ಮಂದಾಕಿನಿಯಲ್ಲಿ ಮಜ್ಜನವೇ ಹಬ್ಬ. ಮಂದಾಕಿನಿ ಗಂಗಾ, ಗಂಗಾದಿ ತೀರ್ಥಗಳ ಸ್ನಾನಕ್ಕೆ ಹೋಗೋದೇ ದೊಡ್ಡ ಹಬ್ಬ. ಯಾಕೆಂದರೆ ಜನ್ಮ ಜನ್ಮದ ಆಸ್ತಿ ಅದು, ಪಾಪ ಹೋಯಿತು ಪುಣ್ಯ ಬಂತು ಎರಡೆರಡು, ಪಾಪ ಕಡಿತದೆ ಗಂಗಾ ಪುಣ್ಯ ತಂದುಕೊಡೋದ್ರಿಂದ ದೊಡ್ಡ ಹಬ್ಬ. ನಿಂದೆಕಾರರ ನಿತ್ಯ ನಿಂದೆ ಮಾಡುವುದೇ ಹಬ್ಬ. ಯಾರು ದೇವರನ್ನು ಬೈತಾರಲ್ಲ ಅದಕ್ಕೆ ದುರ್ಮತ ಖಂಡನೆ ಮಾಡೋ ದೊಡ್ಡ ಹಬ್ಬ ಅದು. ಗೊತ್ತಾಯ್ತು, ಸನ್ಮತ ಸ್ಥಾಪನೆ ಒಂದು ಹಬ್ಬ ಹೇಗೋ, ದುರ್ಮತ ಖಂಡನೆ ಹಾಗೆ ಹಬ್ಬ. ನಿಂದೆಕಾರರು ಅಂದರೆ ನಮ್ಮ ನಿಂದೆ ಮಾಡೋರು ಅಂತ ಅರ್ಥ ಅಲ್ಲ, ಹರಿವಾಯುಗಳ ನಿಂದೆ ಮಾಡೋರು ಅಂತ ಅರ್ಥ. ಅದಕ್ಕೆ ಕನಕದಾಸರ ದೇವರನಾಮ ಒಂದಿದೆ, ಅಂಧಂತಮಸು ಮತ್ತಿನ್ಯಾರಿಗೆ ಅವರ ಹಾಡೊಂದು, ನಮ್ಮ ಗೋವಿಂದನ ನಿಂದಿಸುವವರಿಗೆ ಫಸ್ಟ್, ಅಂಧಂತಮಸ್ಸು ಮತ್ತಿನ್ಯಾರಿಗೆ ನಮ್ಮ ಗೋವಿಂದನ ನಿಂದಿಸುವವರಿಗೆ. ಅಷ್ಟೇ ಅಲ್ಲ, ವಾಯುನಂದನನಿಗೆ ವಂದಿಸದವರಿಗೆ. ಅರ್ಥ ಆಯ್ತಾ? ಈಗ ವಾಯುದೇವರು ಬಿಟ್ಟರೆ ನಿಂದೆ ಮಾಡೋದಿಲ್ಲ, ಬಿಟ್ಟರೆ ಸಾಕು ಅಂಧಂತಮಸ್ಸಾಗುತ್ತೆ ಅಂತ ಕನಕದ ಒಳ್ಳೆ ಹಾಡೋದು. ಅದಕ್ಕೆ ಅಂಥ ನಿಂದೆ ಮಾಡೋರ ಹತ್ರ ನಾವು ಇರಬಾರದು, ಅವರನ್ನು ಪ್ರೊಟೆಸ್ಟ್ ಮಾಡಬೇಕು. ನಿಂದೆಕಾರರ ನಿತ್ಯ ನಿಂದೆ ಮಾಡುವುದೇ ಹಬ್ಬ, ವಂದಿಸಿ ಗುರುಗಳಿಗೆ ಎರಗುವುದೇ ಹಬ್ಬ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ, ಆದ್ದರಿಂದ ಗುರು ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಹರಿ, ಅದೊಂದು ಹಬ್ಬ. ಮುಂದೆ ಪುಟ್ಟುವ ಜನನವ ನೀಗಿಕೊಂಬುದೇ ಹಬ್ಬ, ಮುಂದೆ ಪುಟ್ಟುವ ಜನನವ ನೀಗಿಕೊಂಬುದೇ ಹಬ್ಬ. ಅಂದರೆ ಮತ್ತೆ ಹುಟ್ಟದಂತೆ ಆಗಬೇಕು. ಹುಟ್ಟದಂತೆ ಆಗೋದು ಯಾವಾಗ? ವೈಕುಂಠಕ್ಕೆ ಹೋದರೆ. ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ ಅಂತ, ಆದ್ದರಿಂದ ಅದನ್ನು ಯೋಚನೆ ಮಾಡಬೇಕು. ಇವತ್ತು ಫಸ್ಟ್ ರ್ಯಾಂಕ್ ಬಂತು ಫಸ್ಟ್ ಕ್ವಾರ್ಟರಲ್ಲಿ ಅಂತ ಹೇಳಿಬಿಟ್ಟು ದೊಡ್ಡ ಫೀಸ್ಟ್ ಮಾಡಿ ಕೂತ್ಕೊಂಡು ಫೇಲ್ ಆಗಿಬಿಟ್ರೆ ಪರೀಕ್ಷೆಯಲ್ಲಿ, ಇದೇನು ಲೆಕ್ಕ ಇಲ್ಲ. ಆ ಎಂಡ್ ಇರಬೇಕು, ಅದು ಫೈನಲ್ ಕೋರ್ಸ್ ಮುಗಿಬೇಕು. ಅದಕ್ಕೆ ಯಾವಾಗಲೂ ಶಾಸ್ತ್ರಾಧ್ಯಯನ ಮಂಗ ದೊಡ್ಡ ಮಂಗಳ ಅಂದರೆ ಅದೇನೆ. ಮುಂದೆ ಪುಟ್ಟುವ ಜನನವ ನೀಗಿಕೊಂಬುದೇ ಹಬ್ಬ, ಬಂಧನವಾಗದ ಯೋಚನೆ ಬಲು ಹಬ್ಬ. ಏನು ಮಾಡಿದ್ರು ಬಂಧನವಾಗ್ತದ? ಇದು ಬಂಧನವಾಗದ ಬೇಕಿಲ್ಲ. ಏನಾದರೂ ರಿಸ್ಕ್ ಇದೆಯಾ ಅಂತ ಕೇಳ್ತಾರಲ್ಲ, ಹಾಕಿ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ತಂಟೆಗೆ ಹೋಗಬೇಡ. ಬಂಧನವಾಗದ ಯೋಚನೆ ಬಲು ಹಬ್ಬ. ತಂದೆ ತಾಯಿಗಳಿಗೆ ಅನುಕೂಲವೇ ಹಬ್ಬ. ಮಾತೃದೇವೋಭವ ಪಿತೃದೇವೋಭವ, ಅವ್ರಿಗೆ ಅನುಕೂಲವಾಗಿ ನಡ್ಕೊಳ್ಳೋದೇ ದೊಡ್ಡ ಹಬ್ಬ. ಅಂದ ನಗುತ ಸಂತೋಷವಾಗುವುದೇ ಹಬ್ಬ. ಯಾವಾಗಲೂ ಎಂಜಾಯ್ಮೆಂಟ್ ಮಾಡ್ಕೊಂಡಿರು, ಇಲ್ಲ ಅಂತ ನೆಗೆಟಿವ್ ಅಪ್ರೋಚ್ ಇರಬಾರ್ದು. ಹೇಗಿರಬೇಕು? ಪಾಸಿಟಿವ್ ಅಪ್ರೋಚ್ ಇರಬೇಕು. ಅದು ನಿಜವಾದ ದೊಡ್ಡ ಸಾಧನೆ. ತುಂಬ ಜನ ಎಲ್ಲ ಇರುತ್ತೆ, ಇರೋಂಥ ನಾಳೆ ಬಂದ ಮುಗಿತೀಗ, ನಾಳೆ ದ್ವಾಸಿ ಪಾಣೆ ಕೂತಿರ್ತಾರೆ, ಇನ್ನು 8 ತಿಂಗಳು ಮತ್ತೆ ಬಂದುಬಿಡುತ್ತಲ್ಲ ಅಂತ ಅದು ಯೋಚನೆ ಮಾಡ್ತಕ್ಕೂಡೋದು. ಇವತ್ತು ಪಾರಣೆಗಿಂತ ಮುಂದಿನ ಬರೋದೇ ಯೋಚನೆ. ಅದೇ ಅವ್ರು ಯಾವಾಗಲೂ ನೆಗೆಟಿವ್, ಅವರು ಪಾಸಿಟಿವ್ ಆಗೋದೇ ಇಲ್ಲ, ಗೊತ್ತಾಯ್ತಾ? ಅವ್ರಿಗೆ ಏನು ಸಾಧನೆ ಮಾಡೋಕ್ಕೂ ಬರೋದಿಲ್ಲ. ಪ್ರತಿ ಹಂತದಲ್ಲೂ ಕೂಡ ನಮ್ಗೆ ಇಷ್ಟ ಆದರೆ ಇದೆಯಲ್ಲ, ಹಿಂದೆ ಹೇಳಿದ್ದೆ ನಾನು, ಎರಡು ಕಣ್ಣಿಲ್ಲದವ್ರು ಮನೆ ಬಂದಿದ್ದ ಒಂದು ಸ್ವಲ್ಪ ಹುಡುಗ, ಎರಡು ಕಣ್ಣಿಲ್ಲದವ್ರು ಎಲ್ಲ ಓದ್ತಿದ್ದಾರಂತೆ ಬಂದಿದ್ದ. ಅವಾಗ ಎಲ್ಲ ಏನೋಣ ಕೇಳಿದ, ಎಲ್ಲ ಸಿ ಡಿ ಕೇಳಿದಂತೆ ಬಂದಿದ್ದ. ಆಮೇಲೆ ಕೆಲವು ಸಿ ಡಿ ತೊಗೊಂಡ. ಆಮೇಲೆ ಏನೋ ಎರಡು ಕಣ್ಣಿನ ಏನು ಅನಿಸುತ್ತೆ ಅಂತ ಕೇಳಿದರೆ, ನಾನು ದುಃಖ ಆಗೋದಿಲ್ಲ, ಅದಕ್ಕೆ ನನ್ನ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ನಾನು ಅಟ್ಲೀಸ್ಟ್ ಬಂದು ಓದ್ತಿದ್ದೇನೆ, ಅವ್ರಿಗೆ ಓದಿಲ್ಲ ಬರಾಯಿಲ್ಲ ಕಣ್ಣು ಇಲ್ಲ ಅವ್ರಿಗಿಂತ ಎಷ್ಟೋ ವಾಸಿ ನಾನು ಅಂತ ಹೇಳ್ತಾರೆ. ನಾವು ಆ ಥರ ಪಾಸಿಟಿವ್ ಲೈನ್ ನೋಡಬೇಕು. ಇವತ್ತು ಯಾವಾಗಲೂ ಕೂಡ ನಾವೇನು ಮಾಡ್ತೀವಿ ಗೊತ್ತಾ, ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ಕೊರಗ್ತೇವೆ, ಅದಕ್ಕೆ ಮೇಲಿನವ್ರನ್ನ ಕಂಪೇರ್ ಮಾಡ್ಕೊಂಡು ಕೆಳದನ್ನು ಕಂಪೇರ್ ಮಾಡ್ಕೊಂಡು ಅದಕ್ಕೆ ನಾನು ಬೆಟರ್ ಅನ್ಕೊಂಡ್ಬಿಟ್ರೆ ಸಂತೋಷ ಆಗಿಬಿಡುತ್ತೆ. ಆ ಅರ್ಥದಲ್ಲಿ ಅಂದ ನಗುತ ಸಂತೋಷ ವಾಹುದೇ ಹಬ್ಬ, ಕುಂದು ಸಜ್ಜನರಿಗೆ ನುಡಿಯದಿಪ್ಪುದೇ ಹಬ್ಬ. ಕೆಟ್ಟವರಿಗೆ ಕೆಟ್ಟ ಮಾತಾಡಬಾರ್ದು, ಕುಂದು ಅಂದರೆ ದೋಷ ಹೇಳೋದು, ಅಯ್ಯೋ ಯೋಗ್ಯರನ್ನು ಎಂದೂ ಕೂಡ ದೋಷಾರೋಪಣೆ ಮಾಡೋದೇ ಇರೋದೇ ಇಲ್ಲ, ದೊಡ್ಡ ಹಬ್ಬ, ದೊಡ್ಡವ್ರು ನಿಂದಿಸಬಾರ್ದು ಅಂತ ಅರ್ಥ. ಬಿಂದು ಮಾತ್ರ ಭೋಗ ಬಯಸದಿಪ್ಪುದೇ ಹಬ್ಬ, ಭೋಗ ಬಯಸಬಾರ್ದು, ಎಷ್ಟು ಬಯಸಬಾರ್ದು ಬಿಂದು ಮಾತ್ರ, ಚೂರು ಕೂಡ ಬಯಸಬಾರ್ದು. ಅದು ಹೇಳೋದು ಇದು ಈರುಳ್ಳಿ ಸ್ವಲ್ಪ ತಿಂದರೆ ಹೇಗಿರುತ್ತೆ ಅಂದರೆ ಹೇಗೋ ಹಾಗೆ, ಭೋಗ ಎಷ್ಟು ಬೆಳಿ ಪಾಲ್ಡರ್ ಸ್ವಲ್ಪ ಕುಡಿದ್ರೆ ಭೋಗ ಮತ್ತು ಏನು ಮಾಡುತ್ತೆ ಮನುಷ್ಯನನ್ನು ಹಾಳು ಮಾಡಿಬಿಡೋದು. ಆದರೆ ಸ್ವಲ್ಪ ಕೂಡ ಭೋಗ ಬಯಸಬಾರ್ದು, ಎಷ್ಟು ಇಂಪಾರ್ಟೆಂಟ್. ಅದು ಬಿಂದು ಮಾತ್ರ, ಬಿಂದು ಮಾತ್ರ ಪದ ಹೇಳಬೇಕಾದ್ರೆ ಸ್ಲೈಟೆಸ್ಟ್ ಅಂತ ಅರ್ಥ, ಸ್ವಲ್ಪ ಕೂಡ ಭೋಗದ ಕಾನ್ಸೆಪ್ಟ್ ಇರಬಾರ್ದು. ಅದೆಲ್ಲ ಭಗವದ್ಗೀತೆ ಹೇಳುತ್ತೆ, ಏಹಿ ಸಂಸ್ಪರ್ಶ ಜಾ ಭೋಗ ದುಃಖ ಯೋನಯೇವತೆ, ಭೋಗಾನುಭವ ಎಣ್ಣೆ ಎಂಡಾಗತ್ತೆ ಕೊನೆಗೆ, ರೋಗದಲ್ಲೇ ಎಂಡಾಗುತ್ತೆ. ಆದ್ದರಿಂದ ಭೋಗಕ್ಕೆ ಒಳಗಾಗಬಾರದು. ಬಂದ ಅತಿಥಿಗಳ ಪೂಜಿಸುವುದೇ ಹಬ್ಬ, ಅದು ಮಾತೃದೇವೋಭವ ಪಿತೃದೇವೋಭವ ಆಯಿತು, ಇದು ಅತಿಥಿ ದೇವೋಭವ. ಬಂದ ಅತಿಥಿಗಳ ಪೂಜಿಸುವುದೇ ಹಬ್ಬ, ಅತಿಥಿಗಳು ಯಾರೇ ಬರಲಿ ಅವರನ್ನ ಯಥಾಶಕ್ತಿ ಪೂಜೆ ಮಾಡೋ ದೊಡ್ಡ ಹಬ್ಬ. ಅದಕ್ಕೆ ಪ್ರತಿನಿತ್ಯದಲ್ಲೂ ಅತಿಥಿ ಪೂಜೆ ಒಂದು ಭಾಗ, ಪಂಚಮಹಾಯಜ್ಞದಲ್ಲಿ ಅತಿಥಿ ಪೂಜೆ ಸೇರಿಕೊಂಡಿದೆ. ಮಂದಿರದಲ್ಲಿ ಕಲಹವಿಲ್ಲದೆ ಮಹಾಹಬ್ಬ, ಮನುಷ್ಯ ಮನೆಯಲ್ಲಿ ಜಗಳಾಡದೆ ಯಾರು ಜಗಳಾಡಲಿಲ್ಲ ಅಂದರೆ ದೊಡ್ಡ ಹಬ್ಬ ಅದು. ಕೆಲವು ದಿನ ಬೆಳಗಾರಿ ಶುರು ಮತ್ತೇನು ಶುರುವಾಗುತ್ತೋ ಇವತ್ತು ಅಂತೇಳಿ ಹಾಗಿರಬಾರ್ದು, ಜಗಳದ ಉದ್ದೇಶನೇ ಇರಬಾರ್ದು. ಮಂದಿರದಲ್ಲಿ ಕಲಹವಿಲ್ಲದೆ ಇರುವುದೇ ಹಬ್ಬ. ಇಂದು ನಾಳಿಗ ಎಂಬ ಚಿಂತೆ ಬಿಡುವುದೇ ಹಬ್ಬ, ಇವತ್ತಾಗೋ ನಾಳೆಗೆ ವಜ್ರಾದ್ರೆ ಬೆಳೀತಾರೆ, ಹಿಂದೆಗೆಂತೋ ನಾಳೆಗೆಂತೋ ನಾಡಿದ್ದಿಗೆಂತೆಂಬ ಚಿಂತೆಯಿಂದಲೇ ಬೆಂದ ಒಡಲ ಹೊರೆಯೇ ಹೋಯಿತು ಸಂಸಾರ, ಬೆಂದ ಒಡಲ ಹೊರೆಯೇ ಹೋಯಿತು ಸಂಸಾರ. ಇವತ್ತು ನಾಳೆ ನಾಡಿದ್ದು ಬರೀ ಅದೇ ಯೋಚನೆಯಲ್ಲೇ ಕಾಲ ಕಳೆದು ಏನರ್ಥ, ಇಂದು ನಾಳೆಗೆ ಎಂಬ ಚಿಂತೆ ಬಿಡುವುದೇ ಹಬ್ಬ. ಸಂದಣೆ ತೊರೆದು ಏಕಾಂತವಾಗುವುದೇ ಹಬ್ಬ, ಸಂದಣೆ ಅಂದರೆ ಗುಂಪು. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ 20 ಲಕ್ಷಣ ಹೇಳ್ತಾನೆ ಪರಮಾತ್ಮ, ಸಾಧನೆ ಮಾಡಬೇಕಾದ್ರೆ 20 ಗುಣ ಇರಬೇಕು. ಒಂದು ಯಾವುದು ಅಂದರೆ ವಿವಿಕ್ತ ದೇಶ ಸೇವಿತ್ವಂ, ಜನಗಳ ಮಧ್ಯೆ ವಾಸ ಮಾಡದೇನೆ ಆದಷ್ಟು ಐಸೋಲೇಟ್ ಆಗಿದ್ದರೆ ದೇವರ ಕಡೆ ಮನಸ್ಸು ಹೋಗುತ್ತೆ ಅಂತ ಅರ್ಥ. ಅದು ಹೇಳ್ತಾರೆ ಸಂದಣಿ ತೊರೆದು ಏಕಾಂತವಾಗುವುದೇ ಹಬ್ಬ, ಆದಷ್ಟು ಏಕಾಂತದಲ್ಲಿ ಇದ್ದರೆ ನಮ್ಮ ಮನಸ್ಸು ಒಳ್ಳೆಯ ವ್ಯವಸ್ಥೆ ಮಾಡೋದಿಲ್ಲ, ಅವರ ವ್ಯವಸ್ಥೆಗಳು ಶುರುವಾಗ್ಬಿಡೋದು. ಒಳ್ಳೆಯ ಯೋಚನೆ ಮಾಡಬೇಕಾದ್ರೆ ಇಲ್ಲ ಒಳ್ಳೆಯವ್ರ ಜೊತೆಗೆ ಇರಬೇಕು, ಇಲ್ಲ ಒಬ್ಬನೇ ಇರಬೇಕು, ಹೊರತು ಅಯೋಗ್ಯ ಜೊತೆ ಸೇರಲೇಬಾರ್ದು. ನಿಂದಿದ್ದ ಕಳರೊಡು ನೆರೆಯದಿಪ್ಪುದೇ ಹಬ್ಬ, ಎಲ್ಲ ದುಷ್ಟರು ಸೇರಿರ್ತಾರೆ ಆ ಗುಂಪಿಗೆ ಹೋಗಬೇಡಿ, ಎಲ್ಲ ಅಯೋಗ್ಯರು, ಅಲ್ಲಿ ಹೋಗಿ ಅವ್ರಿಗೆ ಹೇಳೋದಕ್ಕಿಂತ ದೂರ ಇರೋದೇ ವಾಸಿ ಅಂತ ಅರ್ಥ. ನಿಂದೆ ಬಾರದಂತೆ ಬಾಳುವುದೇ ಹಬ್ಬ, ಎಷ್ಟು ಇಂಪಾರ್ಟೆಂಟ್. ಕ್ಲೀನ್ ಲೈಫ್ ಅಂತಾರಲ್ಲ, ಒಂದು ಆರೋಪ ಯಾರೂ ಮಾಡಲೇ ಇಲ್ಲ, ಒಂದು ಆರೋಪನೂ ದಿರ್ಬೆಳಗಾದ ಆರೋಪಗಳು, ಆರೋಪ ಮಾಡಿದ ಮಾತ್ರ ಅಪರಾಧಿನ ಅಂತ ವಾದ, ಅವರಿಗೆ ಆರೋಪ ಇಲ್ಲ ಅಂತ ಇನ್ನೊಂದು ವಾದ, ಮತ್ತೆ ಇದರಲ್ಲೇ ಕಾಲ ಕಳೀತಾರೆ ಹೊರತು ತಮಗೆ ಆರೋಪ ಬರಕೂಡ್ದು ಅಂತ ಯೋಚನೆ ಮಾಡಿ. ರಾಮದೇವರು ಏನು ಮಾಡಿದರು, ಒಂದು ಆರೋಪ ಸೀತಾ ಪರಿತ್ಯಾಗ ಮಾಡಿ ತೋರಿಸಿದ್ರು, ಅದು ವಿಷಯ ಬೇರೆ, ಅಂತರ ಅರ್ಥ. ಇಬ್ಬ ರೆಸ್ಪಾಂಡ್ ಮಾಡಬೇಕದು, ಇನ್ನೊಬ್ಬರು ಏನು ನಿಂದೆ ಮಾಡ್ತಾರೆ ಏನು ಮಾಡಬೇಕು, ಅದಕ್ಕೆ ಅವನೇನೋ ಮಾಡ್ತಾನಲ್ಲ, ನಮ್ಮ ತಪ್ಪು ಇದ್ದರೆ ತಿದ್ಕೋಬೇಕು, ಇಲ್ಲ ಅಂತ ರುಜುವಾತು ಮಾಡಬೇಕು. ಅದಕ್ಕೆ ನಿಂದೆ ಬಾರದಂತೆ ಬಾಳುವುದೇ ಹಬ್ಬ. ಇಂದ್ವರ್ಕ ಉಳ್ಳನಕ ವಿಜಯ ವಿಠಲರೇಯನ ಒಂದೇ ಭಕುತಿಯಲ್ಲಿ ಭಜಪುದೇ ಮಹಾಹಬ್ಬ. ಇಂದ್ವರ್ಕ ಉಳ್ಳನಕ, ಇಂದು ಅರ್ಕ, ಇಂದ್ವರ್ಕ, ಇಂದು ಅಂದರೆ ಚಂದ್ರ, ಅರ್ಕ ಅಂದರೆ ಸೂರ್ಯ, ಸೂರ್ಯಚಂದ್ರ ಇರೋವರೆಗೂ ಕೂಡ ವಿಜಯ ವಿಠಲರೇಯನ ಒಂದೇ ಭಕುತಿಯಲ್ಲಿ ಭಜಪುದೇ ಮಹಾಹಬ್ಬ. ದೇವರಲ್ಲಿ ಒಂದೇ ಭಕುತಿ, ಒಂದೇ ಭಕುತಿ ಅಂದ್ರೇನು, ಅನನ್ಯಾಶ್ಚಿಂತೆಯಂತೋಮ ವೇಜನಾ ಪರ್ಯುಪಾಸತೆ, ಎಂದು ಯಾವ ಪ್ರಸಂಗಕ್ಕೂ ಭಕ್ತಿ ಶೇಕ್ ಆಗಬಾರ್ದು. ಅಯ್ಯೋ ಇಷ್ಟು ದಿವಸ ದೇವ್ರು ನಂಬಿಕೊಂಡಿದ್ದೆ, ದೇವ್ರ ಕೈ ಕೊಟ್ಟ, ಈ ಭಾವನೆ ಬರಬಾರದು. ಯಾಕೆ ದೇವರು ಎಂದು ಕೈ ಕೊಡೋದೇನದು ದೋಷ, ದೇವರಲ್ಲಿ ಏನಿಲ್ಲ ದೋಷ ಇಲ್ಲ, ದೇವರು ಕೈ ಕೊಟ್ಟಿಲ್ಲ ದೇವರು ಅಂತ ಅರ್ಥ. ಸಿಂಪಲ್ ಆನ್ಸರ್, ಗೊತ್ತಾಯ್ತಾ? ಅದಕ್ಕೆ ದೇವರಲ್ಲಿ ಎಂದೂ ಕೂಡ ನಾವು ಜೀವನ ಹೇಗಿರಬೇಕು ಅಂದರೆ ಭಕ್ತಿ ಶೇಕ್ ಆಗಬಾರ್ದು, ಗೊತ್ತಾಯ್ತಾ? ಭಕ್ತಿ ಶೇಕ್ ಆಗುತ್ತೆ ಅಂದರೆ ನಮ್ಮ ಸಾಧನೆ ನಿಂತೋಗಿದೆ ಅಂತ ಅರ್ಥ, ಎಲ್ಲೋ ಕೆಟ್ಟೋಗಿದೆ. ಭಕ್ತಿ ಪ್ರೊಟೆಕ್ಟ್ ಮಾಡ್ಕೋಬೇಕು, ಭಕ್ತಿಗೆ ಅಫೆಕ್ಟ್ ಆಗದಂತೆ ಬದುಕಬೇಕು, ಅದು ಭಕ್ತಿ ವೃದ್ಧಿ ಆಗಬೇಕೆ ಹೊರತು ಏನಾಗಬಾರ್ದು, ಭಕ್ತಿ ಕಮ್ಮಿ ಆಗಬಾರ್ದು. ಅದಕ್ಕೆ ಭಕ್ತಿಗೆ ಭಕ್ತಿಯಲ್ಲಿ ಭಜಪುದೇ ಮಹಾಹಬ್ಬ. ಋಣರೂಪವಾಗದ ಸಂಸಾರವೇ ಹಬ್ಬ, ಸಾಲ ಮಾಡ್ಕೊಂಡು ಬದುಕಬಾರ್ದು. ಎಷ್ಟು ಒಳ್ಳೆ ಸಂದೇಶ ಕೊಡ್ತಾರೆ. ಎಷ್ಟೋ ಜನ ಏನು ಕಂಪೇರ್ ಮಾಡ್ಕೊತಾರೆ ಯಾರಿಗೋ, ನಮಗೂ ಬೇಕು ಸಾಲ ಮಾಡಿಬಿಡ್ತಾರೆ, ಆಮೇಲೆ ಏನಾಗುತ್ತೆ ತೀರ್ಸೋಕ್ಕಾಗದೇ ಸುಯಿಸೈಡ್ ಮಾಡ್ಕೊತಾನೆ. ಹಾಗಾಗಬಾರ್ದು. ಅದಕ್ಕೇನೆ ಋಣರೂಪವಾದ ಸಾಲ, ನಮ್ಮ ಪದಾರ್ಥ ಇಲ್ಲ, ಸಾಲವೂ ಇಲ್ಲ. ಓಕೆ, ಸಾಲ ಇಲ್ಲ ಅಂಬೋದೇ ಹಬ್ಬ. ಅರ್ಥ ಆಯ್ತಾ? ಸಾಲ ಇಲ್ಲ ಅಂಬೋದೇ ಹಬ್ಬ. ಸಾಲ ಮಾಡಲಿ ಬೇಡ, ಸಾಲದಿಂದರ ಬೇಡ, ನಾಳಿಗೆ ಹೇಗೆಂಬ ಚಿಂತೆ ಬೇಡ. ಪರ್ಪಸ್ ಇಪ್ಪ, ನಮ್ಮ ಪರ್ಪಸ್ ಏನಾಗಿದೆ ಇವತ್ತು ಅಂದರೆ ಕಂಪ್ಯಾರಿಸನ್. ಅವರಿಗಿದೆ, ನಮಗಿಲ್ಲ, ನಮಗೆ ಬರಬೇಕು. ನಮ್ಮನ್ನಿಲ್ಲ ಸಾಲ ಮಾಡಬೇಕು. ನೆಸ್ಸಿಟಿ ಬೇರೆ, ನೆಸ್ಸಿಟಿ ಬೇರೆ, ಕಂಪ್ಯಾರಿಸನ್ ಬೇರೆ. ಇವತ್ತು ಜನಗಳ ಲೈಫ್ 190 ಪಾಲು ಯಾತಕ್ಕೆ ಬೇಜಾರಾಗ್ತಾ ಇದೆ ಜನಗಳಿಗೆ ಅಂದರೆ, ಕಂಪೇರ್ ಮಾಡಿಕೊಂಡು ಕೂತ್ಬಿಡ್ತಾ. ಅವನ ಕೆಲಸ ಬೇರೆ, ಅವ್ರು ಹೇಳಿದ್ರೆ ಯಾರು ವೀಲ್ ಚೇರ್ ಮೇಲೆ ಹೋಗ್ತಾರೆ, ನನಗೆ ವೀಲ್ ಚೇರ್ ಇಲ್ವೇನು, ಏನು ಮಾಡಬೇಕು ಇವನಿಗೆ, ದೇವ್ರ ಕಾರ್ ಬಿಡಬೇಕಷ್ಟೇ. ಅವರು ಅದಂತ ಅನ್ಕೋಬಾರ್ದು, ಅದನ್ನು ಆ ಕಂಪೇರೇ ಮಾಡಬಾರ್ದು. ಅವ್ರಿಗೆ ನಮಗೆ, ಅವರು ಸಂಪಾದನೆ ಮಾಡೋ ಅವರಿಗೆ ನಮ್ಮನ್ನು ನಮಗೆ ಅಷ್ಟೇ ಹೊರತು, ಅವರಿಗಿದೆ ಅನ್ನೋ ಅಂತ ನಮಗಿರಬೇಕು ಅಂತೇನೂ ಇಲ್ಲ. ನಮಗೆ ಅನ್ನು ಅವರಿಗೆ ಅನ್ನು ಕೊಟ್ಟರೆ ನಮಗೆ ಇದನ್ನು ಕೊಟ್ಟ ಅಷ್ಟೇ. ಈಗ ಕೊಡೋದು ಯಾರು? ದೇವರು ಅಂದಮೇಲೆ ದೇವ್ರು ತಪ್ಪು ಕೊಟ್ಟ ಅಂತ ಆಗುತ್ತೆ. ಹೆಚ್ಚು ಕಾಮೆಂಟ್ ಮಾಡಿದ್ರೆ ಏನಾಗುತ್ತೆ? ಅದು ದೇವ್ರನ್ನ ಬೈದಾಗ ಬೈಬಾರ್ದು. ಇಟ್ಟಾಗೆ ಇರುವೇನೋ ಹರಿಯ. ಆದ್ದರಿಂದ ಋಣರೂಪವಾಗದ ಸಂಸಾರವೇ ಹಬ್ಬ, ಗುಣವಂತನಾಗಿ ಸಂಚರಿಸುವುದೇ ಹಬ್ಬ. ಹಣವಂತನಾಗೋದು ದೊಡ್ಡದಲ್ಲ, ಗುಣವಂತನಾಗಬೇಕು ಅಂತ ಹೇಳ್ತಾರೆ. ಹಣವಂತನ ಹತ್ರ ಗುಣ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಗುಣವಂತನ ಹತ್ರ ಹಣ ಒಳ್ಳೆ ಗುಣ ದೊಡ್ಡ ಜ್ಞಾನಕ್ಕಿಂತ ಹಣ ಏನೇನು ಬೇಕು ಅದೇ ಬಂದುಬಿಡುತ್ತೆ. ಕನಸೀಲಿ ಹಣವನ್ನು ಬಯಸದಿಪ್ಪುವುದೇ ಹಬ್ಬ. ಎಚ್ಚೆತ್ತಿದ್ದಾಗಲ್ಲ, ಕನಸದಲ್ಲೂ ಕಾನ್ಸೆಪ್ಟ್ ಬರಬಾರ್ದು. ಕನಸೀಲಿ ಹಣವನ್ನು ಬಯಸದಿಪ್ಪುವುದೇ ಹಬ್ಬ. ಮನವಾಚ ಕಾಯಕ ಬಡತನವೇ ಹಬ್ಬ. ಮನಸ್ಸಿನಲ್ಲಿ, ಮಾತಿನಲ್ಲಿ, ಇದರಲ್ಲಿ ಬಡತನ ಇರಬೇಕಾದ್ರೆ. ಬಡತನ ಅಂದ್ರೆ ಏನು ಗೊತ್ತಾ? ವೇಸ್ಟ್ ಮಾಡೋದ್ರೆ ಮತ್ತೆ ಏನೂ ಇಲ್ಲ ಅನ್ಬೇಕು. ಯಾರು ಬಿಚ್ಚುಕ ಬರ್ತಾನೆ, ಏನ ಕೇಳ್ತಾನೆ, ಏನಿಲ್ಲಪ್ಪ ಅಂದ್ಬಿಡ್ತಾನೆ. ಏನಿಲ್ವ ಮನೆಯಲ್ಲಿ ಇವನಿಗೆ, ನಿನಗೆ ಕೊಡೋಂಥದ್ದು ಏನೂ ಇಲ್ಲ ಅಂತ. ಅದಕ್ಕೆ ಏನೇ ಕೇಳಿದ್ರು ಕೂಡ ದುಡ್ಡಿದೆ, ಅದು ಇದಕ್ಕೆಲ್ಲ ಕೊಡ್ಲಿಕ್ಕೆ ದುಡ್ಡಿಲ್ಲ, ಆ ಭಾವನೆ ಇರಬೇಕು. ದಿನ ಪ್ರತಿದಿನ ಸತ್ಕರ್ಮಾಚರಣೆ ಹಬ್ಬ. ದಿನ ಪ್ರತಿದಿನ ಸತ್ಕರ್ಮಾಚರಣೆ ಹಬ್ಬ. ಸದಾಚಾರ ಸ್ಮೃತಿಯಲ್ಲಿ ಹೇಳಿದ ಹಾಗೆ ಸತ್ಕರ್ಮಾಚರಣೆ ಮಾಡೋದೇ ಹಬ್ಬ. ಮಣಿಕರ್ಣಿಕೆಯಲ್ಲಿ ದೇಹತ್ಯಾಗವೇ ಹಬ್ಬ. ಕಾಶಿ ಮಣಿಕರ್ಣಿಕ ಘಾಟ್ ಕಾಶಿಯಲ್ಲಿರೋದು, ಕಾಶಿ ಮೊದಲಾದ ಪುಣ್ಯಕ್ಷೇತ್ರ. ಕಾಶಿ ಎಂಬುದು ಉಪಲಕ್ಷಣ ಇದೆ. ಕಾಶಿ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ದೇಹ ಬಿಡೋದು ಇದೆಯಲ್ಲ, ದೊಡ್ಡ ಹಬ್ಬ ಅದು. ಮಣಿ ಹಿಂದಿನ ಕಾಲಕ್ಕೆ ಆಗಿರ್ತಿತ್ತು. ವಯಸ್ಸಾದ ಮೇಲೆ ಬದರಿಯಾತ್ರಿ ಅಂತ ಹೋಗಿಬಿಡ್ತಿದ್ರು. ಹೋದ್ರಲ್ಲಿ ಹೋದ್ರು ಅಂತ ಸಾಮಾನ್ಯ ಬರ್ತಿದ್ದಿಲ್ಲ ಅವರು. ಯಾಕೆ? ಅಲ್ಲಿ ಹೋಗೋದೇ ಕಷ್ಟ. ಬದರಿ ಮಠಕ್ಕೆ ಮುಂಚೆ ಹೋಗಿಬಿಡ್ತಾ ಇದ್ರು. ಬಟ್ ಉದ್ದೇಶ ಏನಿತ್ತು ಅವರಿಗೆ? ದೇಹತ್ಯಾಗ ಮಾಡೋ ಉದ್ದೇಶನೇ ಅವರಿಗಿತ್ತು. ಆದ್ದರಿಂದ ಮಣಿಕರ್ಣಿಕೆಯಲ್ಲಿ ದೇಹತ್ಯಾಗವೇ ಹಬ್ಬ. ಮನೆ ನೆರೆಹೊರೆ ನೋಡಿ ಬಳಲದಿಪ್ಪುವುದೇ ಹಬ್ಬ. ಇದೇ ಹೇಳ್ತಿರೋದು, ಮನೆ ನೆರೆಹೊರೆ ನೋಡಿ ಬಳಲದಿಪ್ಪುವುದೇ ಹಬ್ಬ. ಅವರಿಬ್ಬರು ನೋಡಿ ಅಯ್ಯೋ ನಮಗಿಲ್ಲ ಅಂತ ಕೊರಗದೇ ಇರೋದೇ ದೊಡ್ಡ ಹಬ್ಬ. ಯಾರಾದಕ್ಕೆ ಅವರಿಗೆ ಅವರಿಗಿದೆ, ನಾವಿಲ್ಲ, ನಮಗಷ್ಟೇ, ಅದಕ್ಕೆ ಯಾರಿಗೆ ಯೋಚನೆ ಮಾಡಬೇಕು? ದೇವರು ಕೊಟ್ಟ ಇದೆ, ದೇವರು ಕೊಟ್ಟಿಲ್ಲ ಇಲ್ಲ, ನಮಗಿಲ್ಲ ಅಂಬೋದು ಏನಾಗಬಾರದು? ಕೊರಗೆ ಕಾರಣ ಆಗಬಾರ್ದು. ದುರ್ಯೋಧನ ಹಾಗೆ ಮಾಡೇ ಸತ್ತಿದ್ದು. ಧೃತರಾಷ್ಟ್ರ ಕೇಳ್ತಾನೆ, ಅಯ್ಯೋ ಪಾಂಡವರ ಐಶ್ವರ್ಯ ಹೊಟ್ಟೆ ಉರಿದೋಯ್ತು ನನಗೆ ಅಂತ ಹೇಳ್ತಾನೆ. ಸರಿ, ನಿನಗೇನು ಕಡಿಮೆ ಆಗಿದೆ? ನೀನು ಸುಖವಾಗಿದ್ದೆಯಲ್ಲ. ಯೋಧನಿಗೆ ಅದಪ್ಪ ಅಲ್ಲ, ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ಇಚ್ಛೇತ ಕರದಾಯಸ್ಯ ವೈಶ್ಯವ ಸರ್ವಭೂಮಿಪ. ಅಯ್ಯೋ ಅಯ್ಯೋ ಹೊಟ್ಟೆ ಉರಿದೋಗ್ತಾ ಇದೆ. ಎಂಥ ಕ್ಯೂ ಪಾಂಡವರಿಗೆ ಕಾಣಿಕೆ ಕೊಡಲಿಕ್ಕೆ? ನಾನು ಕೈಲಿಸ್ಕೊಂಡು ಎರಡು ಕೈ ಸುಸ್ತಾಗಿಬಿಡ್ತೇನೆ ನನಗೆ ಅಂತ ಹೇಳ್ತಾನೆ. ಅದಕ್ಕಪ್ಪ ನಿನಗೆ ಅರ್ಥ ಆಗಿರಲಿಲ್ಲ, ನಾನು ಇಲ್ಲ ಅಂತ ಅನ್ನೋ ಕೊರಗಲ್ಲ, ಪಾಂಡವರಿಗೆ ಇದೆಯಲ್ಲ ಅಂತ ಅನ್ನೋ ಕೊರಗು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ, ಮನೆ ನೆರೆಹೊರೆ ನೋಡಿ ಬಳಲದಿಪ್ಪುದೇ ಹಬ್ಬ. ಇವೆಲ್ಲ ಓದಿದರೆ ಮನಸ್ಸಿಗೆ ಎಷ್ಟು ಸ್ಟ್ಯಾಂಡರ್ಡ್ ಲೈಫ್ ಸಿಗುತ್ತಾಗ. ಆ ಅನಿಮಿಷ ಜಾಗರ ಹರಿವಾಸರವೇ ಹಬ್ಬ. ಬಿಡದಲ್ಲ ವಿಜಯದಾಸರ ಹತ್ರ ಹರಿವಾಸರ ಏಕಾದಶಿ. ಏಕಾದಶಿ ಜಾಗರ ಮತ್ತು ಅನಿಮಿಷ. ಅನಿಮಿಷ ಅಂದರೆ ಕಣ್ಣು ಮುಚ್ಚದೆ, ಕಣ್ಣು ಮುಚ್ಚದೆ ಜಾಗರ ಮಾಡೋದೇ ದೊಡ್ಡ ಹಬ್ಬ ಏಕಾದಶಿ. ಆದರೆ ಊಟ ಮಾಡಿ ಜಾಗರ ಮಾಡಬಾರ್ದು. ಮತ್ತೆ ಜಾಗರ ಮಾಡೋಕ್ಕೆ ಹೇಳಿದ್ದಾರೆ, ಊಟ ಉಪವಾಸ ಮಾಡಿ ಅಂತ ಹೇಳಿಲ್ಲ, ತಿಳ್ಕೊಂಡ್ಬಿಡ್ಬಾರ್ದು. ಜಾಗರ ಅಂಬದೇನೋ ಉಪವಾಸ ಮಾಡಿದ್ರೆ ಜಾಗರದ ಪ್ರಶ್ನೆ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ತೀರ್ಥ ತಗೋದ್ರೆ ದೇವ್ರಪೂಜೆ ಮಾಡಿ ತೀರ್ಥ ತಗೋ ಅಂತ ಅರ್ಥ ಆಗ ಹಾಗೆ. ಅನಿಮಿಷ ಜಾಗರ ಹರಿವಾಸರವೇ ಹಬ್ಬ. ತದುವಿಗೆ ವ್ಯಾಧಿ ಬಾರದ್ದೊಂದೇ ಮಹಾ ಹಬ್ಬ. ರೋಗ ಇಲ್ಲಾದ್ರೆ ದೊಡ್ಡ ಹಬ್ಬ. ಎಲ್ಲರೂ ಹೇಳ್ತಾರೆ ಆರೋಗ್ಯ ಭಾಗ್ಯ ಅಂತ ಹೇಳೋದಿಲ್ಲ, ಹೇಳ್ತಾರೆ ನಮಗೆ ರೋಗ ಇಲ್ಲಾದ್ರೆ ದೊಡ್ಡ ಹಬ್ಬ. ಅನಿಮಿಷ ಜಾಗರ ಹರಿವಾಸರವೇ ಹಬ್ಬ. ತದುವಿಗೆ ವ್ಯಾಧಿ ಬಾರದ್ದೊಂದೇ ಮಹಾ ಹಬ್ಬ. ಚಿರುಮಯ ಮೂರುತಿ ವಿಜಯ ವಿಠಲ ರೇಯನ ಮನಸ್ಸಿರುಳು ಅನುದಿನ ಈಕ್ಷಿಸುವುದೇ ಹಬ್ಬ. ಮನಸ್ಸಿನ ಅನುದಿನ ಈಕ್ಷಿಸುವುದೇ ಹಬ್ಬ. ಅದು ಧ್ಯಾನ. ಮನಸ್ಸನ್ನ ನೋಡೋದಂದ್ರೆ ಧ್ಯಾನ ಮಾಡೋದು. ಪ್ರತಿನಿತ್ಯ ವಿಜಯ ಹಿಂದೆ ಹೇಳಿದ್ರು ಭಕ್ತಿ ಮಾಡಿ ಅಂತ, ಇಲ್ಲಿ ಹೇಳ್ತಾರೆ ಧ್ಯಾನ ಮಾಡಿ ಅಂತ, ಒಂದು ಕಡೆ ಹೇಳ್ತಾರೆ ಸ್ಮರಣೆ ಮಾಡಿ ಅಂತ. ಯಾವ ಕಾಲಕ್ಕೆ ಏನು ಮಾಡ್ಲಿಕ್ಕೆ ಬರುತ್ತೋ ಅದನ್ನು ಮಾಡಿ ಅಂತ ಅರ್ಥ. ಕಾಲನ ಬಾಧೆಗೆ ಸಿಲುಕದಿಪ್ಪುದೇ ಹಬ್ಬ. ಎಲ್ಲ ಕಾಲದ ಮೇಲೆ ಭಾರ ಹಾಕಿ. ಈ ಕಾಲದಲ್ಲಿ ಯಾರೇ ಸಂಧ್ಯಾನೆ ಮಾಡ್ತಾರೆ, ಈ ಕಾಲದಲ್ಲಿ ಯಾರೇ ಕಾಸು ಈಸರು ಮಾಡೋದು. ಕಾಲದ ಮೇಲೆ ಭಾರ ಹಾಕಬಾರ್ದು. ಯಾತಕ್ಕೆ? ಕಾಲ ಹೋಗ್ತಾನೆ ಇರ್ತದೆ. ಇವತ್ತು ನಮ್ಮ ಸಾಧನೆ ಬಗ್ಗೆ ಗಮನ ಇರಬೇಕೆ ಹೊರತು ಕಾಲದ ಬಗ್ಗೆ ಬರೋಚನೆ ಮಾಡಿ. 3 ತಾಸಿಗೆ ಆಗ್ಬಿಟ್ಟು ಟೈಮ್ ಮುಗಿದು ಕೂತ್ಕೊಂಡ್ರೆ ಬರೆದ್ರೂ ಮುಗಿಯುತ್ತೆ, ಬರದೇ ಹೋದ್ರೂ ಮುಗಿಯುತ್ತೆ. ಬರೆದು ಮುಗಿಸ್ಬೇಕೆ ಹೊರತು ಬಿಟ್ಟಲ್ಲ. ಕಾಲಕಾಲಕ್ಕೆ ತೀರ್ಥಯಾತ್ರೆ ಮಾಡುವುದೇ ಹಬ್ಬ. ಕಾಲಕಾಲಕ್ಕೆ ಅಂತ ಹೇಳಿದ್ರೆ ಯಾವ ಕಾಲಕ್ಕೆ ಯಾವ ತೀರ್ಥ ಯಾವ ಕ್ಷೇತ್ರ ಅದನ್ನು ತಿಳ್ಕೊಂಡು ಮಾಡಬೇಕು. ಕೇಳುವ ಹರಿಕಥಾ ಶ್ರವಣವೇ ದೊಡ್ಡ ಹಬ್ಬ. ಶ್ರವಣ ಮನಕ್ಕೆ ಆನಂದ ಇವುದು ಅಂತ ಹೇಳಿರೋದ್ರಿಂದ ಪ್ರತಿನಿತ್ಯ ಹರಿಕಥಾ ಶ್ರವಣ ಮಾಡೋದೇ ದೊಡ್ಡ ಹಬ್ಬ. ನಾಲಿಗೆ ಇವತ್ತು ಹಬ್ಬದ ದಿವಸ ಉಪನ್ಯಾಸ ಕ್ಯಾನ್ಸಲ್ ಆಗಾಗ್ಬಿಡ್ತದೆ. ಹಬ್ಬ ಅಂದರೆ ಪಾಠ ಕ್ಯಾನ್ಸಲ್ ಅಂದರೆ ಹಬ್ಬ ಹೋಯ್ತು ಅಲ್ಲಿಗೆ. ಯಾವ ಪ್ರೊಫೆಸರ್ ಹಬ್ಬ ಮಾಡ್ಬೇಕು ಪ್ರೊಫೆಸರ್ ಕಳ್ಕೊಂಬಿಟ್ರೆ ಏನರ್ಥ? ಭಾರಿ ತಪ್ಪದು. ಇವತ್ತು ಮಾಡ್ತಾರೆ ಜಯಂತಿ ಆಚರಣೆ ಅಂತೇಳಿ ರಜೆ ಕೊಡ್ತಾರಲ್ಲ, ಹಾಗಾಗಿಬಿಡ್ತದೆ. ಹಾಗೆ ಮಾಡಬಾರ್ದು. ಕೇಳುವ ಹರಿಕಥಾ ಶ್ರವಣವೇ ದೊಡ್ಡ ಹಬ್ಬ. ನಾಲಿಗೆಯಿಂದಲೇ ಹರಿಯ ಸ್ತೋತ್ರ ಮಾಡುವುದೇ ಹಬ್ಬ. ವಿಷ್ಣು ಸಹಸ್ರನಾಮ ಹೇಳಿದ, ದ್ವಾದ ಸ್ತೋತ್ರ ಹೇಳಿದ, ದೊಡ್ಡ ಹಬ್ಬ ಅದು. ಆಳಾಗಿ ಒಬ್ಬನಲ್ಲಿ ವಶವಾದದ್ದೊಂದು ಹಬ್ಬ, ಇನ್ನೊಬ್ಬನ ಅಧೀನದಲ್ಲಿ ಬದುಕೋದು ಭಾರಿ ಕಷ್ಟ. ಅರಿತಿರಬಾರ್ದು, ಅದೇ ಹಬ್ಬ. ಕೆಲವು ಹೇಳ್ತಾರೆ ಜೈಲಲ್ಲಿ ಇಟ್ಟಿರ್ತಾರೆ, ಏನು ಕೊಡು ಹೊರಬಿಟ್ಬಿಟ್ರೆ ಸಾಕು, ಏನು ಕೊಡಬೇಕಾಗಿಲ್ಲ ನಮಗೆ ಅಂತೇಳಿ. ಅಲ್ಲೇನಿದೆ ಬಂಧನ ಎಂದು ಕೂಡ ಏನಾಗಬಾರ್ದು. ಆಳಾಗಿ ಒಬ್ಬನಲ್ಲಿ ವಶವಾಗದೆ ಒಂದು ಹಬ್ಬ, ಅದನ್ನೇ ಭಾಗವತಲ್ಲಿ ಹೇಳ್ತಾರೆ. ದೇಹಂ ಪರಾಧೀನ ವಿತ್ತಂತ ದೇಹಂ ಪರಾಧೀನಂ ಅಸತ್ಪ್ರಜಾಂಚ ವಿತ್ತಂತ ಅತೀರ್ಥೀಕೃತ ಮಂಗವಾಚಂ ಹೀನಂ ಮಯಾ ರಕ್ಷತಿ ದುಃಖ ದುಃಖಿ ಅಂತ ಹೇಳ್ತಾರೆ. ಪರಾಧೀನವಾದ ದೇಹ ಗೊತ್ತಾಗತ್ತಾನೆ ಆಗಿರೋದು. ಎಷ್ಟೋ ಜನ ನೋಡ್ತೀವಿ ಪಾರಿನಲ್ಲಿ ಇರ್ತಾರೆ, ಮನೆಯಲ್ಲಿ ಏನೋ ಪಾಪ ತಂದೆ ತಾಯಿನೇ ಹೋಗಿಬಿಟ್ಟಿರ್ತಾರೆ, ಅವ್ರು ಬರೆಯಂತೇನೆ ಅರ್ಜೆಂಟು ಆಫೀಸ್ಗೆ ಬರೋದಿಲ್ಲ, ಅಂಥ ಜನ ಇದ್ದಾರೆ. ನಾ ಹೆಲ್ಡಪ್ ಆಗಿದ್ದರೆ ಬರೋದಿಲ್ಲ, ನೀವೇ ಮುಗಿಸ್ಬಿಡಿ ಅಂತ. ಏನು ಮಾಡಬೇಕು ಇದಕ್ಕೆ? ಎಂಥ ಬಂಧನ ಇದು! ಆಶ್ಚರ್ಯ, ಯಾವ ಸರ್ಕಾರ ಕೂಡ ಅದಕ್ಕೆ ಲೀವ್ ಕೊಡ್ತಾರೆ ಗೊತ್ತಾಯ್ತಾ? ಬರೀ ಅದಕ್ಕಲ್ಲ, ಸೆರೆಮನೆ ಅಂದರೆ ಲೀವ್ ಕೊಡಬೇಕು ಅಂತ ರೂಲ್ ಇದೆ. ಯಾವ ಲೀವ್ ಇಲ್ಲದೆ ಹೋದರೆ ಏನಾದ್ರೂ ಮಾಡಿ ಕೊಡಿ, ಬಿಡಬೇಡಿ. ಯಾಕೆ ದೊಡ್ಡ ಕೆಲಸ ಬಿಡಬಾರ್ದು ಅಂತ ಹೇಳ್ತಾರೆ. ಗೌರ್ಮೆಂಟ್ ರೂಲ್ ಪ್ರಕಾರ ಕೂಡ ಸೆರೆಮನೆಗೆ ರಜೆ ಇಲ್ಲ ಅಂತ ಹೇಳಬಾರ್ದು. ಅಂಥದ್ದು ಇವನು ಬರೋದೇ ಇಲ್ಲ, ಅದು ಬಂಧನ. ಆ ಕೆಲಸ ಭಾರಿ ದೊಡ್ಡದಿದೆ. ಏನು ಕೆಲಸ ದೊಡ್ಡದಿದೆ ಇವನಿಗೆ? ಏನಿಲ್ಲ, ಸುಳ್ಳೆ. ಹಾಳು ಹರಟೆ ಬಿಟ್ಟು ಹೊತ್ತು ಗಳೆಯುವುದೇ ಹಬ್ಬ. ಹಾಳು ಹರಟೆ ಬಿತ್ತು, ಹಾಳು ಹರಟೆ ಮಾಡದೇನೆ ತದಲಂ ಬಹುಲೋಕ ವಿಚಿಂತನೆಯ. ಆ ಮಾತಿನ ಅರ್ಥ ಇದೆ. ಪ್ರವಣಂ ಕುರು ಮಾನಸಂ ಈಶಪದೇ. ಶ್ರೀಲೋಲ ಪರನೆಂದು ಕೂಗಾಡುವುದೇ ಹಬ್ಬ. ಶ್ರೀಲೋಲ ಪರನೆಂದು, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ, ಅದೇ ಹಬ್ಬ. ವಾಲಯುಗದಲ್ಲಿ ಕುಲ ಗಯದಲ್ಲಿ ಕುಲ ಪವಿತ್ರವೇ ಹಬ್ಬ. ಗಯಾದಿಗಳಿಗೆ ಹೋಗಿ ಗಯಾಯಾಮ್ ಪಿಂಡದಾನ ಅಚ್ಚ ತ್ರಿವಿ ಪುತ್ರಸ್ಯ ಪುತ್ರತ, ಅಲ್ಲಿ ತೀರ್ಥವಿಧಿ ಮಾಡೋದೇ ದೊಡ್ಡ ಹಬ್ಬ. ಫಾಲಲಿಪಿಗೆ ನೋಯ ಆಡದಿಪ್ಪುದೇ ಹಬ್ಬ. ಫಾಲಲಿಪಿ, ಫಾಲ ಅಂದರೆ ಹಣೆ, ಹಣೆ ಬರಹ, ಹಣೆ ಬರಕ್ಕೆ ನೋಯದಿರೋದೇ ಹಬ್ಬ. ಅಯ್ಯೋ ನನ್ನ ಹಣ್ಣು ದಿನಾ ಗೋಳಾಡ್ತಿರ್ತಾರೆ, ಅಯ್ಯೋ ನನ್ನ ಹಣೆ ಬರ, ಏನಾದರೂ ಏನೇ ಶುರು ಮಾಡ್ತಾ, ಹಾಗೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. ಅಕ್ಸೆಪ್ಟ್ ಮಾಡ್ಬೇಕು ಅದನ್ನು. ದೇವರು ಕೊಟ್ಟಿದ್ದೊಂದ್ಮೇಲೆ ಏನು ಮಾಡ್ಬೇಕು ಅದನ್ನು? ರಿಜೆಕ್ಟ್ ಮಾಡಲೇಬಾರ್ದು. ಅದಕ್ಕೆ ಫಾಲಲಿಪಿ ಬ್ರಹ್ಮದೇವರು ಬರೀತಾರೆ. ಬ್ರಹ್ಮದೇವರು ಯಾತಕ್ಕೆ ಬರೀತಾರೆ? ಪರಬ್ರಹ್ಮ ಹಿಡಿದು ಬರೀತಾರೆ. ಅಂದಮೇಲೆ ಏನು ಮಾಡಬೇಕಿಲ್ಲ, ನಾವೀಗ ಅಕ್ಸೆಪ್ಟ್ ಮಾಡಬೇಕು ಹೊರತು ಅದನ್ನು ಬೈಕೋಬಾರದು. ವೇಳೆಗೆ ದೊರೆತದ್ದು ಭುಂಜಿಸುವುದೇ ಹಬ್ಬ. ಇಟ್ಟಂಗೆ ಇರುವೇನೋ ಹರಿಯೇ, ಆ ಕಾಲಕ್ಕೆ ಏನು ಸಿಗುತ್ತೋ ಅಷ್ಟೇ ಹೊರತು ಅದು ಬೇಕು ಇದು ಬೇಕು ಅಂತ ಚಾಯ್ಸ್ ಇಟ್ಕೊಳ್ಳೋಕೆ ಹೋಗಬಾರದು. ಪಾಲಾಬ್ಧಿಶಾಯಿ ನಮ್ಮ ವಿಜಯ ವಿಠಲ ರೇಯನ ಊಳಿಗದವನಾಗಿ ಓಲೈಸುವುದೇ ಹಬ್ಬ. ಪಾಲಾಬ್ಧಿ ಅಂದರೆ ಹಾಲಿನ ಕ್ಷೀರ ಸಮುದ್ರ. ಕ್ಷೀರ ಸಮುದ್ರ ಶಾಯಿಯಾದ ನಮ್ಮ ವಿಜಯ ವಿಠಲ ರೇಯನ ಊಳಿಗದವನಾಗಿ ಓಲೈಸುವುದೇ ಹಬ್ಬ. ಅವನ ದಾಸಾನುದಾಸ ಅಂತ ತಿಳ್ಕೊಂಡು ಇರೋ ಆರಾಧನೆ ಮಾಡ್ತೇವಲ್ಲ, ಅದೇ ದೊಡ್ಡ ಹಬ್ಬ. ದಂಪತಿಗಳು ಕೊರೆಯೇ ಮುಗಿಸ್ತಾರೆ. ದಂಪತಿಗಳು ಏಕವಾಗಿಪ್ಪುದೇ ಹಬ್ಬ. ಇವತ್ತು ಭಾರಿ ಅನ್ಯ ಇಂಪಾಸಿಬಲ್ ಆಗಿರೋ ಗಾಂಗತೆ ಹೆಚ್ಚುಗಳು. ದಂಪತಿಗಳು ಏಕವಾಗಿಪ್ಪುದೇ ಅಂದರೆ ಒಂದೇ ಮನಸ್ಸಿನಿಂದ ಇರೋದು. ಇಲ್ಲಿ ಐಕ್ಯ ಅಂದರೆ ಮತ್ತೆ ಐಕ್ಯ, ಇಬ್ಬರಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಹೋದರೆ ದೊಡ್ಡ ಹಬ್ಬ ಅದು. ಶಂಪದಂತೆ ವಿಜಯ ವಿಠಲ ಪಡೆಯುವುದೇ ಹಬ್ಬ. ಶಂಪ ಅಂದರೆ ಮಿಂಚು. ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ, ವಿಠಲಯ್ಯ ಅಂದರೆ ಕೊನೆಗೆ ಬಿಂಬರೂಪಿ ಪರಮಾತ್ಮನ ಕಾಣೋದೇ ಹಬ್ಬ. ಎಂಡ್ ಮಾಡಿಬಿಡ್ತಾರೆ. ಬಿಂಬರೂಪಿ ಪರಮಾತ್ಮ ದರ್ಶನವಾದರೆ ಏನಾಯ್ತು ಅಲ್ಲಿಗೆ? ಜೀವ ಮುಕ್ತಿ ಗ್ಯಾರಂಟಿ. ಆದ್ದರಿಂದ ದೊಡ್ಡ ಹಬ್ಬ ಅಂದ್ರದೇನೆ. ಶಂಪದಂತೆ ವಿಜಯ ವಿಠಲ ಪಡೆಯುವುದೇ ಹಬ್ಬ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ನಿಜವಾದ ಹಬ್ಬದ ಕಾನ್ಸೆಪ್ಟ್ ಬರುತ್ತೆ. ಪ್ರತಿಯೊಂದು ಸುಳ್ಳಾದಿ ಹೀಗೆ ಬರೀತಾರೆ, ಪ್ರತಿಯೊಂದು ದೇವರನಾಮ ಹೀಗೆ ಬರೀತಾರೆ. ಇದು ವಿಜಯದಾಸರ ಒಂದು ಓದೋದೇ ನಮಗೆ ಅಷ್ಟು ಇದಾಗುತ್ತೆ ಅಂದರೆ ಅವ್ರು ಬರೀಬೇಕಾದ್ರೆ ಎಂಥ ಮಾಸ್ಟ್ರಿ ಇರಬೇಕು ಅವರಿಗೆ. ಎಷ್ಟು ಕಳಕಡಿ ಇದೆ, ತಿಳಿದು ಮಾತ್ರ ಹೇಳಬೇಕು ಅಂತ ನಿಯಮ ಇಲ್ವಲ್ಲ, ಅಷ್ಟೆಲ್ಲ ಹೇಳ್ತಾರೆ. ಅದೇ ಪುರಂದರದಾಸರ ಹಾಡೋದು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ತುಪ್ಪ ಬೆರೆಸಿ ವಿಠಲನಾಮ ತುಪ್ಪ ಬೆರೆಸಿ ಬಾಯಿ ಚಪ್ಪರಿಸಿರು ಅಂತ ಹೇಳ್ತಾರಲ್ಲ, ಹಬ್ಬದ ಕಾನ್ಸೆಪ್ಟ್ ಅದು. ಸ್ವೀಟ್ ಅಂದರೆ ಆಗಿರಬೇಕು ಅಂತ ಹೇಳ್ತಾರೆ. ಈ ಅರ್ಥದಲ್ಲಿ ವಿಜಯರಾಯರ ಒಂದು ಮಹಿಮೆ ಭಾರಿ ದೊಡ್ಡದು. ಅವರು ಹೇಳಿದೆ ಹೌದು, ಹಬ್ಬದ ಸುಳ ಹಬ್ಬ ಅಂದ್ರೆ ಸರಿಯಾಗಿ ಓದಿಬಿಟ್ರೆ ಹಬ್ಬದ ಒಳ್ಳೆ ಕಾನ್ಸೆಪ್ಟ್ ಬರುತ್ತೆ ಮನಸ್ಸಿಗೆ, ಒಳ್ಳೆ ನೆಮ್ಮದಿ ಸಿಗುತ್ತೆ. ಅದು ಬಿಟ್ಟು ಬರೀ ಮಾಡ್ತಾ ಏನೋ ಮಾಡೋದು, ಏನೋ ತಿನ್ನೋದು, ಅದೇ ದೇವ್ರ ನೈವೇದ್ಯ ಕೂಡ ಇಲ್ಲ ಅವತ್ತಿನ ದಿವಸ. ಇಲ್ಲ ಹೋಟ್ಲು ಇಲ್ಲ ಮನೆಯಲ್ಲಿ ಮಾಡಿದ್ರು ಕೂಡ ದೇವ್ರ ನೈವೇದ್ಯ ಇರೋದಿಲ್ಲ. ದೇವ್ರ ನೈವೇದ್ಯಕ್ಕಂತ ಬೇರೆ ಮಾಡಿಬಿಟ್ಟು ಮಾಡೋರು ಇಲ್ಲ, ಅದು ದೇವ್ರ ಹೆಸರು ಕೂಡ ಇರೋದಿಲ್ಲ. ಅದು ಹಬ್ಬ ಅಲ್ಲ, ಸ್ವೀಟ್ ಮಾಡಿದರೆ ಹಬ್ಬ ಅಲ್ಲ. ದೇವ್ರು ನೆನೆಯೋದೇ ಹಬ್ಬ ಅಂತ ಹೇಳೋದ್ರಿಂದ ಅದನ್ನು ತಿಳ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇದು. ಹೀಗೆಲ್ಲ ಅದನ್ನು ಹೇಳ್ತಾ ಹೋಗಿದ್ದರಿಂದ ಎಷ್ಟೋ ಜನಗಳ ಜೀವನದಲ್ಲಿ ಅಪೂರ್ವ ಬದಲಾವಣೆ ಆಯಿತು. ಅದರ ಫಲಿತಾಂಶ ಇವತ್ತು ರಾಯಚೂರು ಸುತ್ತಮುತ್ತ ಓಡಾಡಿಬಿಟ್ರೆ ಎಷ್ಟೋ ಜನ ನಮ್ಮ ಬ್ರಾಹ್ಮಣರು ಮಾಧುರ್ ಮಾಡಿದ ಏಕಾಶಿ ಉಪಾಸನ ಜನ ಅಷ್ಟು ನಿಷ್ಠೆಯಿಂದ ಮಾಡ್ತಾರೆ. ಕೆಲವು ಊರುಗಳಲ್ಲಿ ಒಬ್ಬ ಬ್ರಾಹ್ಮಣ ಇಲ್ಲ, ಇರೋರೆಲ್ಲ ಏಕಾಶಿ ಮಾಡ್ತಾರಂತೆ. ಬ್ರಾಹ್ಮಣ ಇದ್ರೆ ಬಿಡಿಸ್ಬಿಡ್ತೀನಿ ನನ್ನ ಪುಣ್ಯಾತ್ಮ, ಅವ್ರ ಪುಣ್ಯ ಅವರು ಗೊತ್ತಾಯ್ತಾ, ಎಷ್ಟು ಅವ್ರು ಬ್ರಾಹ್ಮಣ ಯಾಕೆ ಬಿಡಿಸ್ತಾರೆ ಗೊತ್ತಾ, ನಾವೇ ಮಾಡೋದ್ರಲ್ಲಿ ನೀವ್ಯಾಕೆ ಮಾಡ್ತೀರಿ ಅಂತಾರಲ್ಲ, ಹಾಗೆ ಬಿಡೋರು ಒಳ್ಳೆ ಖುಷಿ ಆದ್ರಿಂದ ಇಷ್ಟು ದೊಡ್ಡವ್ರೆ ಮಾಡಿ ನಾವು ಬಿಟ್ಬಿಡೋಣ ಅಂತೆ. ರಾಯಚೂರು ಕಡೆ ಭಾರಿ ಇದೆ ಹರಿಕಥಾಂಸಾರ, ಎಷ್ಟೋ ಜನ ಬಾಯ್ಪಾಠ ಆಗಿ ತುಂಬ ಜನ ಬಾಯಿ, ಎಷ್ಟೋ ಸುಳಾದಿಗಳು ಬಾಯಿ ಹಿಡಿತಾರೆ, ತುಂಬ ಜನ ಆ ಕಡೆ ಆಗಿದ್ದಾರೆ. ಇವರೆಲ್ಲ ಸಂಚಾರ ಮಾಡಿದ ಪ್ರಭಾವ ಹರಿದಾಸ ಸಾಹಿತ್ಯದ ಇಂಪ್ಯಾಕ್ಟ್ ಆಗಿರುತ್ತೆ ಎಂಬುದಕ್ಕೆ ಆ ಪ್ರಾಂತ ಒಳ್ಳೆ ದೃಷ್ಟಾಂತ. ಮತ್ತು ವಿಜಯದಾಸರ ಸ್ಮರಣೆ, ಅವರೇ ಹೇಳಿದ ಹಾಗೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣಕೆರೆಗಿರೋ ದುರಿತ ಕಳೆದು ಪೊರೆವ ವಿಜಯ ಗುರುಗಳೆಂಬರ, ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವಾ ಅಂತ ಇನ್ನೊಂದು ಹಾಡಿದೆ. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವಾ, ಹೀಗೆಲ್ಲ ಅನೇಕ ರೀತಿಯಲ್ಲಿ ಅವರು ಕೊಂಡಾಡ್ತಾರೆ. ಮುಂದೆ ಕೂಡ ಅವರು ಗೋಪಾಲದಾಸ್ ಹೇಳ್ತಾರೆ, ನಿಮ್ಮ ಪುಣ್ಯದ ಶೇಷ ಇನ್ನು ಉಂಬೆವ ನಾವು ಚೆನ್ನ ಗುರು ವಿಜಯರಾಯ. ಇವತ್ತು ನಾವೇನಾದರೂ ಇವತ್ತು ಫ್ಲರಿಶ್ ಆಗ್ತಾ ಇದ್ದರೆ ಅದು ನಿಮ್ಮ ಪುಣ್ಯದ ಶೇಷ ಅಂತ ಹೇಳ್ತಾರೆ. ನಿಮ್ಮ ಪುಣ್ಯದ ಶೇಷ ಇನ್ನು ಉಂಬೆವ ನಾವು ಚೆನ್ನ ಗುರು ವಿಜಯರಾಯ. ವಾಯುಸ್ತುತಿಯಲ್ಲಿ ಬರುತ್ತೆ, ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರು ಚಿತ್ತಾನ್. ಹಿಂದಿನವರ ಪುಣ್ಯ ನಮ್ಮನ, ಹಿಂದಿನ ನಮ್ಮ ಪುಣ್ಯ ಹಿಂದಿನವರ ಪುಣ್ಯ, ಅದರಿಂದ ಇವತ್ತು ಆಗಿದ್ದೇವೆ ಅಂತ ಹೇಳ್ತಾರಲ್ಲ. ವಿಜಯರಾಯರು ಅಂಥ ದೊಡ್ಡ ಮಹಾನುಭಾವರು, ಮೊದಲು 33 ವರ್ಷ ಆಗಿತ್ತು, ಮುಂದೆ 40 ವರ್ಷ ಆಗಿತ್ತು ಅಂತ ಕಂಪೇರ್ ಮಾಡಿದರೆ ದೇವರು ಯಾಕೆ ಹೀಗೆ ಮಾಡ್ತಾನೆ ಬೇರೆ ಕಡೆ ಹೇಳ್ತಾರೆ. ಮೊದಲಿಂದ ಹಾಗಿದ್ದರೆ ಅವರೇನಪ್ಪ ಮೊದಲಿಂದ ಹಾಗೆ ಇದ್ರು, ನಾವು ಹಾಗಿದ್ದಿಲ್ಲ ಆದ್ದರಿಂದ ನಮಗೆ ಸಿಕ್ಕಿಲ್ಲ ಅಂತ ಕಾರಣ ಹೇಳಾಗಿಲ್ಲ. ಅವರು ನಮಗಿಂತ ಹೋಪ್ಲೆಸ್ ಆಗಿದ್ದವರು, ನಾವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯವಾದಷ್ಟು ಮೇಲೆ ಹೋದವರು. ನಮಗೆ ಎರಡು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಎಷ್ಟು ಹೋಪ್ಲೆಸ್ ಆಗಿದ್ದರೂ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ, ಎಷ್ಟು ಮೇಲೋದು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ದೇವರು ಪೂರ್ವಜನ್ಮ ಇದೆ, ಸಾಧನೆ ಇದೆ, ಇಲ್ಲದೆ ಹೋದರೆ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂತ ಜನಕ್ಕೆ ಅರ್ಥವಾಗ ಮಾಡಿದ್ದಾರೆ. ದೊಡ್ಡ ಸಾಧನೆ ಆ ದೃಷ್ಟಿಯಿಂದ ವಿಜಯರಾಯರ ಸ್ಮರಣೆ ಅಪೂರ್ವವಾದದ್ದು. ಇವತ್ತು ನಮ್ಮ ವ್ಯಾಸಬಂಧು ಸಂಶೋಧನಾ ಪ್ರತಿಷ್ಠಾನದಿಂದ ಈ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಎಂದಿನಂತೆ ಶ್ರೀಯುತರಾದ ಹೆಚ್ ಎಸ್ ವಾಸ್ತುಮೂರ್ತಿ ದಂಪತಿಗಳು, ಶ್ರೀ ಸತ್ಯನಾರಾಯಣ ದಂಪತಿಗಳು, ಶ್ರೀ ಗುರುರಾಜರ ದಂಪತಿಗಳು, ಶ್ರೀ ಮಳ್ಳೂರು ಶ್ರೀಧರವರು, ಶ್ರೀ ಶ್ರೀಪತಿಯವರು, ತುಂಬ ಜನ ಅಂತರಂಗ ಭಕ್ತರು ಇದರಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ. ವೆಂಕಟೇಶ್ ಅವರು, ಗೋಪಿನಾಥ್, ತುಂಬ ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಪುರಂದರದಾಸ ಆರಾಧನೆವರೆಗೂ ಅಲ್ಲಿವರೆಗೂ ಗ್ಯಾಪ್ ಇರ್ತದೆ. ಇದು ಯಾವುದಿದೋ ಕಾರ್ತಿಕ ಮಾಸ ಬಹುಶಃ ಬಹುಳ ಅಮಾವಾಸ್ಯವರೆಗೂ ಕೂಡ ನೆಕ್ಸ್ಟ್ ಕಾರ್ಯಕ್ರಮ ಆವಾಗ ಗುರುದಾಸ ಆರಾಧನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ಇವತ್ತು ಬೆಳಿಗ್ಗೆ ಹೇಳಿದಾಗ ವಿಜಯದಾಸರ ಪುಸ್ತಕ ಪ್ರಿಂಟ್ ಆಗಿದೆ, ಹಿಂದೆ 2 ಸತಿ ಪ್ರಿಂಟಾಗಿ ಆಗೋಗ್ಬಿಟ್ಟಿತ್ತು. ಒಬ್ಬ ಭಕ್ತರು ಇದು ಮತ್ತೊಮ್ಮೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಅವರು ಭದ್ರಗಿರಿ ಪಾಂಡುರಂಗ ಅವರು ಆಚಾರ್ಯರು ಅಂತೇಳಿ, ಅವರ ತಂದೆ, ಅವರ ತಾಯಿ ಆಶಾ ಆಚಾರ್ಯರು ಅಂತೇಳಿ, ಭದ್ರಗಿರಿ ಫ್ಯಾಮಿಲಿ ಅಂತ ಅಚ್ಯುತಾಸ ಹೆಸರು ಕೇಳಿರ್ತೇನೆ, ಆ ಊರಿನವರು, ಅವರ ಬಡುಗ ಬಂಧುಗಳು ಅಂತೆ, ಅವರ ಮಗಳು ಶಿಲ್ಪ ಅಂತ ಹೇಳಿ, ಅವರು ವಿದೇಶದಲ್ಲಿರೋದು, ಅವರು ಬಹಳ ಶ್ರದ್ಧೆಯಿಂದ ಕಾರ್ಯ ಮಾಡಬೇಕು ಅಂಥೇಳಿ ಅಲ್ಲಿಂದನೇ ಎಲ್ಲ ವ್ಯವಸ್ಥೆ ಮಾಡಿ ಇವತ್ತಿನ ದಿವಸ ತುಂಬ ಕಡಿಮೆ ಬೆಲೆಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇದ್ರ ಬೆಲೆ 100 ರೂಪಾಯಿ, ದೊಡ್ಡ ಪುಸ್ತಕ 280 ಪುಟ ಇದ್ದರೂ ಬರೀ 100 ರೂಪಾಯಿ ಇಟ್ಟಿದೆ. ಇವತ್ತು ಅರ್ಧ ಬೆಲೆಗೆ 55 ರೂಪಾಯಿ ಸಿಗುತ್ತೆ. ಬೇಕಾದವರು ಇದನ್ನು ಹೆಚ್ಚು ಬೇಕು ಕಾಪೀಸ್ ಬೇಕಾದ್ರೂ ತೊಗೊಳ್ಬೋದು, ಒಂದು ಒಬ್ಬರಿಗೆ ಒಂದೊಂದೇನು ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ತೊಗೊಂಡು ಅದನ್ನು ಓದೋರಿಗೂ ಕೊಡ್ಬೋದು ಮತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ. ಅವರಿಗೆ ದೇವರೆಲ್ಲ ಅನುಗ್ರಹ ಮಾಡಲಿ. ಅಲ್ಲಿದ್ದು ಅಷ್ಟು ಶ್ರದ್ಧೆಯಿಂದ ವಿಜಯದಾಸರ ಸೇವೆ ಮಾಡಿದ್ದಾರೆ. ಆ ರೀತಿ ಇವತ್ತು ಅನೇಕ ಕಾರ್ಯಗಳಿಗೆ ಮಾಡೋದು ಬೇರೆ, ಜ್ಞಾನ ಕಾರ್ಯಕ್ಕೆ ಮಾಡೋ ಸೇವೆಗೆ ಮಹತ್ವನೇ ಬೇರೆ. ಆದ್ದರಿಂದ ಅದನ್ನು ಆ ರೀತಿ ಮಾಡಿರೋದು ವಿಶೇಷ ಕಲ್ಯಾಣಕರವಾದ ಕೆಲಸ. ಅವರಿಗೆ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿದ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇ ಶ್ರೀನಿವಾಸ.